ಈ ಒಂದು ಮತದ ಇತಿಹಾಸದೊಳಗೆ ಅದು ಯಾವುದೇ ಮತವಾಗಿರಲಿ, ಆ ಮತಕ್ಕೆ ದೇಶೇಶ್ವರನ್ನಾಗಿ ಕಾರಣ ಬಂದಿಲ್ಲ ಅನ್ನೋದು ಭಾರಿ ವಿಶೇಷವಾದ ಅಂಶ. ಬೇರೆ ಯಾವುದೇ ಮತಗಳಲ್ಲೂ ಕೂಡ ಇಂಥ ಒಬ್ಬ ಟೀಕಾಕಾರ, ಇಡೀ ಸಂಪ್ರದಾಯ ಗೊತ್ತಿರ್ತಕ್ಕಂಥ ಟೀಕಾಕಾರರು ಬರಲಿಲ್ಲ. ಗಮನಿಸಬೇಕು, ನಾವು ಒಪ್ಪೋದಿಲ್ಲಲ್ಲ, ಅವರೇ ಒಪ್ಪೋದಿಲ್ಲ, ಅವರಲ್ಲೇ ಮೂರ್ನಾಲ್ಕು ಸ್ಕೂಲ್ಗಳಾಗಿಬಿಡುತ್ತೆ. ಭಾಷ್ಯಕಾರ ಹೇಳಿದ್ದು ಹಾಗೆ ಅಂತೊಬ್ರು ಹೀಗೆ ಅಂತೊಬ್ರು, ಅವರಲ್ಲೇ ವಿವಾದ. ನಮ್ಮಲ್ಲಿ ಆ ಪ್ರಶ್ನೆ ಬರಲಿಲ್ಲ ಅನ್ನೋದು ಬಹಳ ಅಪೂರ್ವವಾದಂಥ ಒಂದು ಶ್ರೇಷ್ಠವಾದ ಹಿರಿಮೆ. ಆ ಹಿರಿಮೆಯನ್ನು ಅದಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥವರು ಜಯತೀರ್ಥರೇ. ಅನಂತರ ಬಂದಿರತಕ್ಕಂಥ ಯಾವುದೇ ವಿದ್ವಾಂಸರಾಗಿರಲಿ, ಅವರು ವ್ಯಾಸ ಸಾಹಿತ್ಯದವರು ಇರಬಹುದು, ದಾಸ ಸಾಹಿತ್ಯದವರು ಇರಬಹುದು, ಯಾವ ಪ್ರಾಂತದವರು ಬೇಕಾದರೂ ಆಗಿರಬಹುದು, ಅವರು ಯಾರೂ ಕೂಡ ಜಯತೀರ್ಥರ ಮಾತಿನ ಮೇಲೆ ಮತ್ತೊಂದು ಮಾತನ್ನು ಆಡೋದಿಲ್ಲ. ಅವ್ರ ಬಗ್ಗೆ ಹೇಳಬೇಕಾದ್ರೆ ಸರ್ವಜ್ಞ ಕಲ್ಪಾಹ ಟೀಕಾಕಾರಾಹ. ಸರ್ವಜ್ಞ ಕಲ್ಪರು ಅಂದರೆ ಸರ್ವಜ್ಞರು ಅಂದರೆ ಶ್ರೀಮದ್ ಆಚಾರ್ಯ. ಅವರಿದ್ದಾಗೆ ಅಷ್ಟರ ಮಟ್ಟಿಗೆ ಅವರಿಗೆ ಗೌರವ ಸಿಕ್ತು. ಅವರೇ ಅಲ್ಲ, ಅವರೇ ಸಮಾನರೂ ಅಲ್ಲ, ಅವರಿದ್ದಾಗೆ ಅಂತ ಅರ್ಥ. ಆದರೆ ಅವರ ಮಾತಿಗೆ ಅಷ್ಟು ಬೆಲೆ ಇದೆ. ಇದು ಜಯತೀರ್ಥರು ಸಂಪಾದನೆ ಮಾಡಿರ್ತಕ್ಕಂಥ ಹಿರಿ. ಇಂಥ ವ್ಯಕ್ತಿಗಳ ಸ್ವಲ್ಪ ಅವರ ಜೀವನ ಯೋಚನೆ ಮಾಡಿದರೆ ಅವರ ಕೃತಿಗಳ ಹಿರಿಮೆ, ಅದರಲ್ಲಿ ಕಾಣತಕ್ಕಂಥ ವಿದ್ವತ್ತು, ಅದರ ಸಾಧನೆ ಎಲ್ಲವನ್ನೂ ಗಮನಿಸಿದವರಿಗೆ ಜಯತೀರ್ಥರ ಜೀವನ ಹೇಗಿರಬಹುದು ಅಂತ ಒಂದಿನ ಕಲ್ಪನೆ ಮಾಡ್ಕೋತಾರೆ. ಆದರೆ ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಅವ್ರ ಇದ್ದಿದ್ದಕ್ಕೂ ಸಂಬಂಧನೇ ಇಲ್ಲ. ಯಾಕೆಂದರೆ ಇಷ್ಟು ದೊಡ್ಡ ವಿದ್ವಾಂಸರಾದವರು ಬಹುಶಃ ಒಂದು ವಿದ್ವಾಂಸರ ಫ್ಯಾಮಿಲಿಯಿಂದ ಬಂದಿರಬಹುದು, ಚಿಕ್ಕಂದಿನಿಂದ ಬಹಳಷ್ಟು ಶ್ರೇಷ್ಠ ರೀತಿಯಲ್ಲಿ ಅಧ್ಯಯನ ಮಾಡಿರಬಹುದು, ಅನೇಕ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರುಗಳು ಗ್ರಂಥಗಳ ಸಂಪರ್ಕ ಬಂದಿರಬಹುದು, ಏನೇನೋ ಭಾವಿಸಿರ್ತೇವೆ. ಆದರೆ ಅದ್ಯಾವುದು ಹಾಗಿಲ್ಲ. ನಿಜವಾಗಲೂ ಅವರ ಗ್ರಂಥಗಳಿಗೂ ಅವರ ಪೂರ್ವ ಜೀವನಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ಅದಕ್ಕೆ ಅವರ ಕಥೆ ಹೇಳ್ತಾರೆ. ಅವರು ಮೂಲತಃ ದೇಶಪಾಂಡೆ ಮನೆತನ ಅಂತ ಒಂದು ಹೆಸರು, ಮಡಖೇಡದಲ್ಲಿ ಧೋಂಡೋ ಮನೆತನ ಅಂತ ಅದು ಹೆಸರು. ಬಹಳ ವಿಷಯ, ಹಿಂದಿನ ಕಾಲಕ್ಕೆ ಈ ಬ್ರಾಹ್ಮಣರುಗಳು ಕೂಡ ರಾಜ್ಯಭಾರ ಮಾಡತಕ್ಕಂಥ ಒಂದು ಪ್ರಸಂಗ ಒದಗಿ ಬಂದಿತ್ತು. ಅದು ಬೇರೆ ಯುಗಗಳಲ್ಲಿ ಆಗಿರಲಿಲ್ಲ. ಕಲಿಯುಗದಲ್ಲಿ ಯಾರು ಬೇಕಾದರೂ ರಾಜರಾಗೋದು ಮೊದಲಾದ ಪದ್ಧತಿ ಬಂದೋಯಿತು. ಆ ಕಾಲಕ್ಕೆ ದೇಶಪಾಂಡೆಗಳು ಅಂತ ಹೇಳಿದರೆ ಅವರಿಗೆ ನಮ್ಮ ಸ್ಥಳೀಯ ನಾಯಕರುಗಳು, ಅವರೆಲ್ಲ ಕೂಡ ಸ್ಥಳೀಯ ನಾಯಕರುಗಳು. ಆ ಮಟ್ಟಿಗೆ ಹಿಂದಿನ ಕಾಲಕ್ಕೆ ಇಡೀ ರಾಷ್ಟ್ರದ ಒಂದು ಪರಿಕಲ್ಪನೆ ಬಹಳ ಕಡಿಮೆ ಇದ್ದಿತ್ತು. ಅದು ಆಯಾ ಪ್ರಾಂತದವರು ಅವರೇ ಸ್ವತಂತ್ರರಿದ್ದಾಗೆ, ದೇಶಪಾಂಡೆಯವರೆಲ್ಲ ಆ ಮನೆ ಆ ಗುಂಪಿನವರು, ಆ ಒಂದು ಊರಿಗೆ ಅವರೇ ರಾಜರಿದ್ದಾಗೆ, ಅಂಥ ಒಂದು ಕುಟುಂಬ ಇವರು ದೇಶಪಾಂಡೆ ಮನೆತನ. ಮಡಖೇಡ ಮೂಲತಃ ಇವರ ಪ್ರಾಂತ, ಮಡಖೇಡದವರು. ಮಡಖೇಡ ಅನ್ನೋದು ಒಂದು ಕಾಲಕ್ಕೆ ನಾವು ಚಾಲುಕ್ಯರು ರಾಷ್ಟ್ರಕೂಟರು ಎಲ್ಲ ನಮ್ಮ ಹಿಂದಿನ ಅನೇಕ ರಾಜಮನೆತನಗಳನ್ನು ಕೇಳುತ್ತೇವೆ. ಅದರಲ್ಲಿ ರಾಷ್ಟ್ರಕೂಟರು ಅಂತ ಬಹಳ ಪ್ರಸಿದ್ಧವಾದ ಒಂದು ರಾಜಪರಂಪರೆ. ಅವರಿಗೆ ರಾಜಧಾನಿಯಾಗಿದ್ದ ಊರು ಈ ಮಡಖೇಡ. ಮೊದಲು ಇದಕ್ಕೆ ಮಾನ್ಯಖೇಟ ಅಂತಕ್ಕಂಥ ಹೆಸರಿತ್ತು. ಮಾನ್ಯಖೇಟ, ಮಳೆಖೇಡ ಹೀಗೆಲ್ಲ ಹೆಸರುಗಳಾಗಿ ಬಂತು. ಮಾಳೆಖೇಡ ಹೀಗೆಲ್ಲ ಮೊದಲು ಒಂದು ಕಾಲಕ್ಕೆ ಇರ್ತಿದ್ರು. ಮಾಳೆಖೇಡ, ಮಳೆಖೇಡ, ಮಾನ್ಯಖೇಟ ರಾಷ್ಟ್ರಕೂಟರಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಕೇಂದ್ರ ಸ್ಥಾನ. ಇವೆಲ್ಲ ಕನ್ನಡದವರಿಗೆ ರೂಪತುಂಗ ಅಂತ ಬಹಳ ಪ್ರಸಿದ್ಧನಾದಂಥ ರಾಜನ ಹೆಸರು ಕೇಳುತ್ತಾರೆ. ರೂಪತುಂಗ ಅವೇ ಕವಿರಾಜ ಮಾರ್ಗ ಅಂತ ಗ್ರಂಥ ಬರೆದಿದ್ದಾನೆ. ಕನ್ನಡದ ಅತ್ಯಂತ ಪ್ರಾಚೀನ ಕೃತಿ, ಇವನು ಶ್ರೇಷ್ಠ ಕವಿ ಎಲ್ಲ ಕೇಳುತ್ತೆ. ಅವನು ಮೂಲತಃ ರಾಜನಾಗಿದ್ದವು. ಮಳೆಖೇಡವೇ ಅವನ ಹೆಡ್ ಕ್ವಾರ್ಟರ್ಸ್, ಮಳೆಕಾಡದಲ್ಲೇ ಇದ್ದವನು. ಅನೇಕ ದಿವಸಗಳ ಕಾಲ ಬಹಳ ವೈಭವದಿಂದ ಅವನು ಸಾಹಿತಿಯಾಗಿಯೂ ದೊಡ್ಡ ಕೆಲಸ ಹೆಸರು ತಗೊಂಡ, ಆಡಳಿತಗಾರರಾಗಿ ಹೆಸರು ತಗೊಂಡ. ಅಂಥವನ ಕೇಂದ್ರ ಸ್ಥಾನ ಆಗಿದ್ದುದು ಕೂಡ ಮಡಖೇಡನೆ. ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಂತಹ ಅಲ್ಲಿಗೆ ಆ ಕಾಲಕ್ಕೆ ದೇಶಪಾಂಡೆ ಮನೆತನದವರು ಆಳುವ ಕಾರ್ಯ ಮಾಡ್ತಾ ಇದ್ರು. ಅವ್ರಿಗೊಂದು ವಿಶೇಷ ಹೆಸರು ಅಂದರೆ ಸಾದಿನಾಡು ಅಂತದ್ದು ಕರೀತಿದ್ದಾರೆ. ಸಾದಿನಾಡು, ಸಾದಿಗಳು ಅಂದರೆ ಕುದುರೆಗಳು ಅಂತ ಅರ್ಥ. ಅಶ್ವಾರೋಹಿಗಳು ಹೆಚ್ಚಾಗಿರತಕ್ಕಂಥ ಸ್ಥಳ, ಅಶ್ವಾರೋಹಿ ಸೈನ್ಯವನ್ನು ಹೊಂದಿದ್ದಂಥ ರಾಜಮನೆತನಗಳು. ಅಲ್ಲಿ ರಘುನಾಥರಾಯ ಅಂತ ಒಬ್ಬ ವ್ಯಕ್ತಿ ಇದ್ದಿತ್ತು. ದೊಂಡೋ ರಘುನಾಥರಾಯ ಅಂತ ಕರೀತಾರೆ. ಅದೇ ಜಯತೀರ್ಥರು. ಅದರ ಹಿಂದೆ ಇದ್ದವರು ನರಸಿಂಹರಾಯ ಅಂತ ಇವರ ತಂದೆ. ನರಸಿಂಹರಾಯ ಅಂತ ಇವರ ತಂದೆ ದೇಶಪಾಂಡ್ಯ ಮನೆತನ, ದೊಂಡೋ ಮನೆತನದ ಹೆಸರಾಗಿತ್ತು. ಮಂಗಳವೇಡೆ ಇವರ ತಾಯಿಯವರು, ತಾಯಿಯ ತವರು ಮನೆ ಮಂಗಳವೇಡೆ ಅಂತೇಳಿ. ಪಂಡರಪುರದ ಹತ್ರ ಇರೋದು, ಪಂಡರಪುರಕ್ಕೊಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಷ್ಟು ಹತ್ತಿರದಲ್ಲಿರ್ತಕ್ಕಂಥದ್ದು ಮಂಗಳವೇಡೆ. ಅದಕ್ಕೆ ಇವರ ಮನೆತನದ ಮೂಲ ದೇವರು ತಾಯಿ ಕಡೆಯಿಂದ ವಿಠ್ಠಲ ದೇವರೇ ಮಂಗೂರ ದೇವರು. ಪಂಡರಪುರ ಹತ್ರ ಇರೋದು ಸಹಜವಾಗಿಯೇ, ಎಲ್ಲೋ ಇರೋರಿಗೆ ವಿಠ್ಠಲ ದೇವರು ಕುಲದೇವರಾಗಿರುತ್ತಾರೆ. ಇನ್ನು ಅಲ್ಲೇ ಇರೋರು ಸಹಜವಾಗಿ ತಾಯಿ ಕಡೆಯಿಂದ. ಅದು ಒಂದು ಆ ಕಡೆ ಪ್ರಾಂತದ ಆಳುವವರ ಮನೆತನ. ಒಂದು ಮಾತಿದೆ, ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ, ವಿವಾಹ ವಿವಾದಗಳು ಸಮಾನ ಅಂತಸ್ತರ ನಡೀತಾರೆ ಅಂತ ಹೇಳಿದ್ದಾರೆ. ಅವರು ಆ ಕಡೆ ದೇಶಪಾಂಡೆಯ ಒಂದು ವರ್ಚಸ್ಸಿನವರು, ಮಣಗಳವೇಡಿಯ ಪ್ರಾಂತ ಅವರದು, ಮಡಖೇಡ ಪ್ರಾಂತ ಇವರದು. ಹಾಗಿದ್ದಾಗ ಅನೇಕ ದಿವಸಗಳ ಕಾಲ ಇವರ ತಂದೆಗೆ ತಾಯಿಗೆ ಮಕ್ಕಳಾಗಲಿಲ್ಲ. ಆ ಸಮಯದಲ್ಲಿ ವಿಠ್ಠಲದೇವರ ಸೇವೆ ಮಾಡಿದರಂತೆ ಪಂಡರಪುರದಲ್ಲಿ. ತಾಯಿ ಅಲ್ಲಿ ಸೇವೆ ಮಾಡಿದರು, ಸೇವೆ ಮಾಡಿದರು, ರಾಮದೇವರ ಸೇವೆ ಮಾಡಿದರು. ಅದರ ಫಲವಾಗಿ ಹುಟ್ಟಿದ ಮಗುವೇ ಇವರಿಗೆ ರಘುನಾಥ ಅಂತ ಹೆಸರಿಟ್ಟು, ರಘುನಾಥ. ಆ ಧೋಂಡವತ್ತ ಬಣತನ ಹೆಸರಾಗಲಕ್ಕೂ ಕೂಡ ಇವರಿಂದನೇ ಆಯಿತು ಅಂತ ಹೇಳೋ ಪದ್ಧತಿ ಉಂಟು. ಹುಟ್ಟಿದ ಮಗು ಗಟ್ಟಿಮುಟ್ಟಾಗಿ ಬದುಕಲಿ ಅಂತ ಹೇಳಿಬಿಟ್ಟು ಆ ಕಡೆಗೆ ಕಲ್ಲುಗುಂಡಿನಂತೆ ಇರಲಿ ಅಂತೇಳಿ ಧೋಂಡು ಅಂತ ಕರೆಯ ಪದ್ಧತಿ ಅಂತ ಆ ರೀತಿಯೂ ಕರೀತಾ ಇದ್ರು. ಸಹಜವಾಗಿ ಮನೆತನಕ್ಕೆ ತಕ್ಕಂತೆ ಈ ಶಸ್ತ್ರಾಸ್ತ್ರ ಇದ್ರ ಬಗ್ಗೆನೇ ಸಾಕಷ್ಟು ಟ್ರೈನಿಂಗ್ ಸಿಗ್ತವೆ. ಶಾಸ್ತ್ರದ ಓದು ಇವತ್ತು ನಮ್ಮ ಜನಕ್ಕೆ ಶಾಸ್ತ್ರದ ಓದು ಒಂಬುದು ಕಣ್ಣು ಮುಟ್ಟೋದೆಲ್ಲ ನಮಗೆ ಗೊತ್ತಿದೆ. ಈಗ ಅದು ಅಂಥ ಒಂದು ಕಾಲ ಬಂದಿತ್ತು, ಯಾರೂ ಆ ಬಗ್ಗೆ ಸಂಪರ್ಕವೇ ಇರಲಿಲ್ಲ. ಅದು ಆಳತಕ್ಕಂಥ ಒಂದು ಪರಂಪರೆ ಸೇರಿದ್ರಂತೂ ಓದು ಹೋಯಿತು ಅಂತಲೇ ಅರ್ಥ. ಅದು ತಕ್ಕಂತೆ ಹಿಂದಿನ ಕಾಲಕ್ಕೆ ಇವತ್ತು ಒಂದು ವ್ಯತ್ಯಾಸ ಇದೆ. ರಾಜಕಾರಣಿಗಳು ಇವತ್ತಾದರೂ ಅಂದರೆ ಬರೀ ಪಾಲಿಟಿಕ್ಸ್ ಮಾಡೋದು ಅಷ್ಟೇ ಗೊತ್ತಿರುತ್ತೆ, ಬೇರೆ ಗೊತ್ತಿರೋದಿಲ್ಲ. ಹಿಂದಿನ ಕಾಲ ಜನ ಕೆಲವು ವಿದ್ಯೆಗಳು ಕಲಿಬೇಕಾಗಿತ್ತು. ಅಶ್ವಾರೋಹಿ ವಿದ್ಯೆ, ಶಸ್ತ್ರಾಸ್ತ್ರ ವಿದ್ಯೆ ಕಲಿತರೆ ಹೋದ್ರೆ ಮಾತ್ರ, ಕಲಿದ ಹೋದ ರಾಜರಾಗ ಸಾಧ್ಯ ಇರಲಿಲ್ಲ. ಇವತ್ತು ಅದೇನೂ ಬರಬೇಕಾಗಿಲ್ಲ, ಮೋಸ ಮಾಡೋದೊಂದು ಕಲಿತರೆ ಸಾಕಷ್ಟು, ಇನ್ನೇನು ಕಲಿಬೇಕಾಗಿತ್ತು. ಅವತ್ತು ಕೆಲವರು ಕ್ವಾಲಿಫಿಕೇಶನ್ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಮುಖ್ಯವಾಗಿ ಫಿಸಿಕಲ್ ಫಿಟ್ನೆಸ್ಸು, ಮೆಂಟಲ್ ಫಿಟ್ನೆಸ್ಸು, ಅನೇಕ ಶಾಸ್ತ್ರಗಳ ಅಧ್ಯಯನ, ಶಸ್ತ್ರಾಸ್ತ್ರ ಅಂತೂ ಕಂಪಲ್ಸರಿ. ಇಲ್ಲದ ರಾಜರಾಗ ಚಾನ್ಸೇ ಇಲ್ಲ. ಅಶ್ವಾರೋಹಿತನ ಅಂಬೋದು ತೀರ ಮೂಲಭೂತವಾಗಿ ಕುದುರೆ ಓಡಿಸಲು ಬರಲೇಬೇಕು ಅವರಿಗೆ. ಸಹಜವಾಗಿ ಇದನ್ನ ಕಲ್ತುಬಿಟ್ರು. ಅದು ದೈವಿಕವಾಗಿರ್ತಕ್ಕಂಥ ಹಿನ್ನೆಲೆಯ ವ್ಯಕ್ತಿ ಆದ್ದರಿಂದ ಉಳಿದವರಿಂದ ಚೆನ್ನಾಗೇ ಕಲಿತರು, ವಿಶಿಷ್ಟವಾದಂಥ ಸಿದ್ಧಿಯನ್ನು ಪಡೆದರು. ಸುಮಾರು ಹಿಂದಿನ ಕಾಲಕ್ಕೊಂದು ಪದ್ಧತಿ ಇತ್ತು. ಸಕಾಲಕ್ಕೆ ಉಪನಯನ ಇತ್ಯಾದಿ ಹೆಸರಿಗೆ ಅಷ್ಟೇ ಉಪನಯನಗಳು, ಇವತ್ತು ಹೆಸರಿಗೆ ಹಾಕುವ ಉಪನಯನ ಹೆಸರಿಗೆ ಅಷ್ಟೇ, ಏನು ಮುಂದೆ ಏನೋ ಆಗಲಿ ಉಪನಯನ ಆಯ್ತು ಅಷ್ಟೇ. ಅನಂತರ ಬೇಗ ಮದುವೆ ಮಾಡೋ ಪದ್ಧತಿ ಆಗಿತ್ತು. ತೀರ ಒಂದು 50 ವರ್ಷಕ್ಕೆ ಕೆಳಗೆ ಆ ಪದ್ಧತಿ ಇತ್ತು. 16 ವರ್ಷಕ್ಕೇನೆ ಇವರಿಗೆ, 8 ವರ್ಷಕ್ಕೆ ಅವರು, 16 ವರ್ಷ ಇವರು, ಈ ಥರ ಮದುವೆ ಆಗೋ ಪದ್ಧತಿ ಇತ್ತು. ಮುಂದಿನವರಿಗೆ ಕಥೆ ಅನಿಸ್ಬಿಡುತ್ತೆ, ನಂಬಲಿಕ್ಕೆ ಆಗೋದಿಲ್ಲ. ಅದ್ರೆ ಆ್ಯಕ್ಚುಲಿ ವಸ್ತುಸ್ಥಿತಿ ಹಾಗಿದ್ದು ಹಳಬರಿಗೆಲ್ಲ ಗೊತ್ತದು. ಇವರಿಗೆ ಅಷ್ಟು ಬೇಗನೆ ಮದುವೆ ಆಯಿತು. ಆ ರಾಜಪರಿತನದ ಪದ್ಧತಿಯಂತೆ ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಮದುವೆ ಆಗೋದು ಪದ್ಯಾರ್ಥ ಪದ್ಧತಿ ಇತ್ತ. ಎರಡು ಮದುವೆನೂ ಆಯ್ತು ಅಂತ ಇವರಿಗೆ, ಅಷ್ಟು ಚಿಕ್ಕಂದಿನಲ್ಲಿ 2 ಮದುವೆ ಆಗಬೇಕು. ಆದರೆ ಇನ್ನೂ ಇಬ್ಬರು ಹೆಂಡದರು ಮನೆಗೆ ಬಂದಿರಲಿಲ್ಲ. ಈ ಕಡೆ ಶಸ್ತ್ರಾಸ್ತ್ರದ ಒಳ್ಳೆ ಪ್ರಾವೀಣ್ಯ ಪಡೆದಿತ್ತು. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ಶಾಸ್ತ್ರದ ಸಂಪರ್ಕ ಏನೂ ಬರದೇ ಇದ್ದ ಮನೆತನ, ಮನೆತನಕ್ಕೂ ಇಲ್ಲ ಇವರಿಗೂ ಇಲ್ಲ, ಆ ರೀತಿ ಬೆಳೆದು ಬಂದರು. ಸುಮಾರು 20 ವರ್ಷದವರೆಗೂ ಆ ರೀತಿ ಆಯಿತು. ಮುಂದೆ ಒಂದು ಕಾಲದಲ್ಲಿ ಅವರು ಆ ಮಣಖೇಡ ಪ್ರಾಂತ ಇತ್ಯಾದಿಗಳಲ್ಲಿ, ಅದು ಹೆಚ್ಚಾಗಿ ಒಳ್ಳೆ ಭೂಮಿ ಅದು, ಆ ಮಧ್ಯೆ ಎರಗೋಳ ಇತ್ಯಾದಿಯಲ್ಲಿ ಒಳ್ಳೆ ಗುಡ್ಡಗಾಡು ಕೂಡ ಹೌದು. ಆ ಕಡೆಗೆ ಅನೇಕ ಸ್ನೇಹಿತರುಗಳು, ವಯಸ್ಸು ಅದೆಲ್ಲ ಸೇರಿಕೊಂಡು ಬೇಟೆ ಇತ್ಯಾದಿ ಆಡೋದಕ್ಕೆ ಅಂತ ಹೊರಟರು. ಅವ ಬೇಟೆ ಆಡೋದು ಕೂಡ ರಾಜಮನೆತನದ ಒಂದು ವಿಶಿಷ್ಟವಾದ ಒಂದು ಹಿರಿಮೆ. ಅದು ಪ್ರಾಣಿಗಳನ್ನು ತಿನ್ನೋದಕ್ಕಲ್ಲ, ಕ್ರೂರಮುಗಳನ್ನು ಹೊಡೆಯೋದೊಂದು ಸವಾಲು ಇದ್ದಾಗಲೇ. ಕ್ರೂರಮುಗಳ ಸಂಹಾರ ಬೇಟೆಯ ಒಂದು ಉದ್ದೇಶ. ಆ ರೀತಿ ಮಾಡಿಕೊಂಡಿದ್ದರು. ಒಂದು ದಿವಸ ಹೋದ ಕಾಲಕ್ಕೆ ತಾಯಿ ತವರು ಮನೆಗೆ ಹೋದ ಕಾಲ ನೆನಪಿರಬೇಕು. ಇದು ಮಣಖೇಡದಲ್ಲಿ ನಡೆದಿದ್ದಲ್ಲ, ಇದು ಅಲ್ಲೇ ನಡೆದಿತ್ತು. ತವರು ಮನೆಗೆ ಹೋದ ಕಾಲ ಅಲ್ಲೇ ಇವರು ಹೋಗಿದ್ರು. ಆಗ ಸ್ನೇಹಿತರ ಜೊತೆಗೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಹೊರಟಾಗ ಭಾರಿ ಬಿಸಿಲು, ರವಿಕಿರಣ ವಿಷಣ್ಣ ಅಂತ ಕರೀತಾರೆ. ಸೂರ್ಯನ ಬೇಗೆಗೆ ಬಹಳಷ್ಟು ಇದಾಯಿತು. ಆ ಕಡೆ ಬಿಸಿಲು ಜಾಸ್ತಿ ಬಿಸಿಲು ಅಂತ ಎಲ್ಲರಿಗೂ ಗೊತ್ತು. ಅದರಿಂದ ಅವರು ಬಾಯಾರಿಕೆ ಆಯಿತು, ಸ್ಥಿತಿಯವರೆಲ್ಲ ಬಾಯಾರಿಕೆ ಆಯಿತು. ನೋಡಿದರು ಭೀಮಾ ನದಿ ಕಾಣಿಸ್ತ, ಭೀಮಾ ನದಿ ತುಂಬಿ ಹರಿತಿದ್ದ ಕಾಲ ನೋಡಿದರು. ಬಾಯಾರಿಕೆ ತುಂಬ ಆಗಿತ್ತು. ತಕ್ಷಣ ಅದರೊಳಗೆ ಕುದುರೆ ಸಮೇತನೇ ನುಗ್ಗಿದರು, ಕುದುರೆ ಸಮೇತನೇ ಹೋದರು. ಹೋದರೂ ಕುದುರೆ ಎಲ್ಲಿವರೆಗೂ ಓಡಿಸಿದರು ನೀರೊಳಗೆ ಅಂದರೆ, ಬಾಯಿ ಹಾಕಿದರೆ ನೀರು ಸಿಗಬೇಕು ಅಲ್ಲಿವರೆಗೂ ಓಡಿಸಿದರು. ಅಲ್ಲಿಸಿದರು ಕುದುರೆ ನೀರು ಕುಡಿದು ತಾವು ನೀರು ಕುಡಿಯೋಕ್ಕೆ ಶುರು ಮಾಡಿದರು. ನೋಡಿದರೆ ತೀರಾ ಅಲ್ಟ್ರಾ ಮಾಡರ್ನಿಗಿಂತ ಮುಂದೆ ಮಾಡರ್ನ್ ಇದ್ದಾಗೆ, ಸ್ಕೂಟ್ರಲ್ಲಿ ಹೋಗ್ತಾ ಹೋಗ್ತಾ ನೀರು ಕುಡಿದ್ರೆ ಆಗಿರ್ಬೋದು ಅಷ್ಟರ ಮೇಲೆ. ಇದು ಯಾತಕ್ಕೆ ಹೇಳಿದರೆ, ಸಂಸ್ಕಾರ ಏನೂ ಇರದೇ ಇದ್ದಂಥ ವಾತಾವರಣದಲ್ಲಿ ಇದ್ದವರು ಸಹಜವಾಗಿ ನೀರು ಕುಡಿಲಿಕ್ಕೆ ಅಂತ ಆಗೋದ್ರು. ಇವೆಲ್ಲ ಮೈನಸ್ ಪಾಯಿಂಟ್ಗಳು, ಮುಂದೆ ಪ್ಲಸ್ ಪಾಯಿಂಟ್ ಆಗಿದ್ದು ವಿಶೇಷ ಆಯಿತು. ಇವೆಲ್ಲ ಪ್ಲಸ್ ಪಾಯಿಂಟ್ ಆದಾಗ ಆಯಿತು. ಅವ್ರು ಎಷ್ಟು ಎಕ್ಸ್ಪರ್ಟ್ ಆಗಿದ್ದರು ಅಂದರೆ, ಕುದುರೆ ನೀರು ಓಡಿಸಿ ತಾವು ಬಾಯಿ ಹಾಕಿ ನೀರು ಕುಡಿಬೇಕು, ಅಷ್ಟರ ಮಟ್ಟಿಗೆ ಅಡ್ಜಸ್ಟ್ ಮಾಡೋಕ್ಕೆ ಬರ್ತಿತ್ತು. ಇದರಲ್ಲಿ ಮಾನವೀಯತೆ ಕೂಡ ಅವರಿಗಿತ್ತು. ಕುದುರೆಯನ್ನು ಹಿಡಿದು ಹೋಗಿ ನೀರು ಕುಡಿಬಹುದಾಗಿತ್ತು. ಶಾಸ್ತ್ರ ಹೇಳೋದು ಹಾಗೆ, ಮೊದಲನೇದಾಗಿ ನಿಂತು ನೀರು ಕುಡಿಕೊಡುದು, ಎರಡನೇದಾಗಿ ಬೊಗಸೆಯಲ್ಲಿ ನೀರು ಕುಡಿಕೊಡುದು, ಪಾತ್ರೆಗೆ ನೀರು ಹಚ್ಚಿ ನೀರು ಕುಡಿಕೊಡುದು, ಕೆಲವು ನಿಯಮಗಳೆಲ್ಲ ಕೂಡ. ಇವರು ಆ ನಿಯಮವನ್ನೆಲ್ಲ ಮೀರಿದರು. ಕಾರಣ, ಕುದುರೆ ಮೇಲೆ ಕುಡಿತು ಒಳಗೆ ನುಗ್ಗಲಕ್ಕೆ ಕಾರಣ ಅಂದರೆ ಕುದುರೆಗೂ ಬಹಳಷ್ಟು ಬಾಯಾರಿಕೆಯಾಗಿದೆ, ತಮಗೂ ಬಾಯಾರಿಕೆಯಾಗಿದೆ. ಅದು ಕುಡಿದ್ರೆ ನಾವು ಕುಡಿಯೋಣ ಒಟ್ಟಿಗೆ. ಆ ರೀತಿಯಾಗಿ ಕುದುರೆಗೂ ನೀರು ಕುಡಿದಕ್ಕೆ ಅವಕಾಶ ಕಲಿಸ್ಬೇಕು. ತಾವು ನೀರು ಕುಡೋದು ಆಮೇಲೆ ಬಿಡೋದು ಅದು ಸರಿ ಹೋಗಲಿಲ್ಲ. ಕುದುರೆನೂ ಕುಡಿದ್ರೆ ನಾವು ಒಟ್ಟಿಗೆ ಕುಡಿಯೋಣ ಅಂತ ಹೋದ್ರು. ಆ ಸಾಮರ್ಥ್ಯ ಬೇರೆ ಇತ್ತು. ಆ ರೀತಿ ಮಾಡಕ್ಕೆ ಹೊರಟು ಅದು ಈ ಕಡೆ ದೃಶ್ಯ ಆಯಿತು. ಆ ಕಡೆ ಇನ್ನೊಂದು ಪ್ರಸಂಗ ನಡೆದಿತ್ತು. ಇದು ನಡೆದ ಜಾಗನ ಸಂಧ್ಯಾವಳಿ ಅಂತ ಕರೀತಾರೆ. ಪಂಡರಪುರದ ಹತ್ರನೇ, ಸೊ 4 ಕಿಲೋಮೀಟರ್ ದೂರ ಅಷ್ಟೇ. 4 ಕಿಲೋಮೀಟರ್ 5 ಕಿಲೋಮೀಟರ್ ಅಂದರೆ ಊರೇ ಬೆಂಗಳೂರು. 25-30 ಕಿಲೋಮೀಟರ್ ಬೆಂಗಳೂರು ಅಂತ ಕರಿತೇವಲ್ಲ, ಪಂಡರಪುರನೇ ಆ ಲೆಕ್ಕದಲ್ಲಿ. ಇವತ್ತು ಜಾಗ ಇದೆ ಸಂಧ್ಯಾವಳಿ ಅಂತಲೇ ಅದಕ್ಕೆ ಹೆಸರು. ಅಲ್ಲಿ ಒಂದು ಪ್ರಸಂಗ ನಡೆದಿತ್ತು. ಅಕ್ಷೋಭ್ಯ ತೀರ್ಥರು ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯ ಪರಂಪರೆಗೆ ಸೇರಿದವರು. ಶ್ರೀಮದ್ ಆಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಈ ಕ್ರಮದಲ್ಲಿ ಮುಂದೆ ಪೀಠ ಬೆಳೆದು ಬಂದಿತ್ತು. ಈ ಬಗ್ಗೆ ವಿವಾದ ಇಲ್ಲ. ಘಟ್ಟನೆ ಮಠಗಳಿಗೆಲ್ಲ ಮೂಲ ಪುರುಷರಾಗಿ ಬಂದಿತ್ತು ಪದ್ಮನಾಭ ತೀರ್ಥರು, ಅನಂತರ ನರಹರಿ ತೀರ್ಥರು. ಅವರು ಸಾಕ್ಷಾತ್ ಶಿಷ್ಯರು. ಮಾಧವ ತೀರ್ಥರು ಸಾಕ್ಷಾತ್ ಶಿಷ್ಯರು, ಅಕ್ಷೋಭ್ಯ ತೀರ್ಥರು ಸಾಕ್ಷಾತ್ ಶಿಷ್ಯರು. ಆಚಾರ್ಯರು ತಮ್ಮ ಶಿಷ್ಯರಲ್ಲಿ ಆ ವಯಸ್ಸಿನ ಕ್ರಮದಲ್ಲಿ ಆಶ್ರಮ ಕೊಟ್ಟಿದ್ದರು. ಅನೇಕರು ತಪ್ಪು ಕಲ್ಪನೆ ಇಟ್ಟುಕೊಂಡಿರ್ತಾರೆ, 4 ಜನಕ್ಕೂ ಒಂದೇ ದಿವಸ ಆಶ್ರಮ ಕೊಟ್ಟರು, ಒಂದೇ ಕಾಲಕ್ಕೆ ಕೊಟ್ಟರು ಅಂತ ಕಥೆಗಳು. ತಪ್ಪದು, ಸಾಕಷ್ಟು ಏಜ್ ಗ್ಯಾಪ್ ಇದೆ, ತುಂಬ ವ್ಯತ್ಯಾಸ ಇದೆ. ಅವರು ಮೊದಲನೇವರು ಕೊನೆಯವರು 50 ವರ್ಷ ಗ್ಯಾಪ್ ಇದೆ ಹೆಚ್ಚು ಕಡೆ. ಆದರೆ ಒಂದೇ ದಿವಸ ಕೊಟ್ಟರು ಅಂಬುದು ಸರಿಯಲ್ಲ. ಮೊದಲು ಪದ್ಮನಾಭ ತೀರ್ಥರು, ಮುಂದೊಂದು ಕಾಲಕ್ಕೆ ನರಹರಿ ತೀರ್ಥರು, ಆಮೇಲೆ ಮಾಧವ ತೀರ್ಥರು, ಆಮೇಲೆ ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರು ಮಾಧವ ತೀರ್ಥರು ಬಾಲಬ್ರಹ್ಮಚಾರಿಗಳಾಗಿ ಪೀಠಕ್ಕೆ ಬಂದವರು, ಬಾಲಬ್ರಹ್ಮಚಾರಿಗಳವರು. ಅನಂತರ ರಘುತ್ತಮ ತೀರ್ಥರು ಮುಂದಾಗಿ ಅನೇಕರು ಬಾಲಬ್ರಹ್ಮಚಾರಿಗಳು ಬಂದರು. ಆದರೆ ಆಗ ಅವರೆಲ್ಲೂ ಬಾಲಬ್ರಹ್ಮಚಾರಿಗಳೇ. ಅಕ್ಷೋಭ್ಯ ತೀರ್ಥರವರಿಗೆ ಒಂದು ಸಮಸ್ಯೆ ಇರಲಿಲ್ಲ. ಅನಂತರ ಪೀಠ ಯಾರಿಗೆ ಕೊಡಬೇಕು ಅಂತ ಸಮಸ್ಯೆ ಇರಲಿಲ್ಲ. ಆಚಾರ್ಯ ಹಿಡಿಬಿಟ್ಟಿದ್ರು, ಮಧುರಾಭ ತೀರ್ಥ ನರಹರ ತೀರ್ಥರಿಗೆ ಕೊಡಬೇಕು, ಅವರು ಮಾಧವ ತೀರ್ಥರಿಗೆ ಕೊಡಬೇಕು, ಅವರು ಅಕ್ಷೋಭ್ಯ ತೀರ್ಥರಿಗೆ ಕೊಡಬೇಕು ಅಂತ ಹೇಳಿದ್ರಿಂದ ನಿಶ್ಚಿಂತೆಯಾಗಿದ್ದರು. ಅಕ್ಷೋಭ್ಯ ತೀರ್ಥರಿಗೆ ಸಮಸ್ಯೆ ಶುರುವಾಯಿತು. ಮುಂದೆ ಯಾರಿಗೆ ಪೀಠ ಒಪ್ಪಿಸಬೇಕು, ಇದು ದೊಡ್ಡ ಸಮಸ್ಯೆಯಾಗಿ ಬಂತು. ಯಾವಾಗಲೂ ಮುಂದಿನ ಒಂದು ಮನೆ ಸಣ್ಣ ಪುಟ್ಟ ಗುಡಿಸಲಿದ್ದವರೇ ಯಾರಿಗೆ ಒಪ್ಪಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಅತಿ ಸಣ್ಣ ಆಸ್ತಿ ಇದ್ದರೂ ಕೂಡ ಅದು ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡೋದು ಪದ್ಧತಿ. ಅಂಥ ಹೊತ್ತಿನಲ್ಲಿ ಮಧ್ವ ಸಿದ್ಧಾಂತದ ದೊಡ್ಡ ಸಿದ್ಧಾಂತ, ಅನಾಧಿಕಾರದ ವೈಷ್ಣವ ಸಿದ್ಧಾಂತ ಅಂತ ವಿಶಿಷ್ಟವಾದ ಹೆಸರು. ಅಷ್ಟೇ ಅಲ್ಲ, ಏಕಮಾತ್ರ ಸಿದ್ಧಾಂತ, ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ. ಅದನ್ನು ಮೇಂಟೈನ್ ಮಾಡೋದು ಅಂತ ಹೇಳಿದರೆ ಎಷ್ಟು ಕಾಂಪಿಟೆನ್ಸ್ ಬೇಕಂತ, ಒಳ್ಳೆಯ ಸಾಮರ್ಥ್ಯ ಬೇಕು. ಅಂಥ ಸಾಮರ್ಥ್ಯ ಪೀಠಾಧೀಶರಾಗಲಿಕ್ಕೆ ಸಾಮರ್ಥ್ಯ ಬೇಕಾಗಿದ್ದು ಬದಲು ಒಳ್ಳೆಯ ಅಗಾಧವಾದ ಪಾಂಡಿತ್ಯ ಇರೋದು. ಪಾಂಡಿತ್ಯ ಮೊದಲ ಲಕ್ಷಣ. ಎರಡನೇ ಲಕ್ಷಣ, ಅದಕ್ಕೆ ತಕ್ಕಂತೆ ಪಾಂಡಿತ್ಯದ ಪರಿಪಾಕ ತತ್ವಜ್ಞಾನ ನಿಷ್ಠೆ ಬೇಕು. ಪಂಡಿತರಾಗಿರ್ತಾರೆ, ನಿಷ್ಠೆ ಇರಬೇಕು ಅಂತೇನೂ ಇಲ್ಲ. ಲಾಯರೇ ಕೊಲೆ ಮಾಡ್ತಾರಲ್ಲ ಹಾಗೆ, ಇನ್ನೊಬ್ಬರು ನೀವು ಹೇಳ್ತಾನೆ ಕೊನೆ ಮಾಡಿರ್ತಾರೆ. ಬಂದು ಜಡ್ಜಸ್ ಕೊಲೆ ಮಾಡಿದ್ರು ಸಿಗ್ತಾರೆ. ಡೌರಿ ಕೇಸಲ್ಲಿ ಜಡ್ಜಸ್ ಸಿಕ್ಕೋರಿದ್ದಾರೆ ಡೌರಿ ಕೇಸ್ನಲ್ಲಿ. ಅಂದರೆ ಅವರಿಗೆ ಹೇಳೋದೊಂದು ಮಾಡೋದೊಂದು ಆಯ್ತಲ್ಲ, ಅದಲ್ಲ ಪಾಂಡಿತ್ಯ. ಅದಕ್ಕೆ ನಿಷ್ಠೆ, ಒಳ್ಳೆಯ ಜ್ಞಾನ ಬೇಕು. ಮತ್ತು ಅಡ್ಮಿನಿಸ್ಟ್ರೇಷನ್, ಒಳ್ಳೆ ಆಡಳಿತ ಕೌಶಲ್ಯ ಬೇಕು. ಮುಖ್ಯವಾಗಿ ವಾದ ಕೌಶಲ್ಯ ಬೇಕು. ವಾದಿಗಳಿಗೆ ಉತ್ತರ ಕೊಡದೆ ಹೋದರೆ ಪೀಠಾಧೀಶರ ಲಕ್ಷಣ ಅಲ್ಲ. ವಾದಿಗಳನ್ನು ಸೋಲಿಸ್ಬೇಕು, ಇಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡಿ ಶಿಕ್ಷಣ ಮಾಡ್ಕೋಬೇಕು, ಇಲ್ಲ ಸೋಲಿಸಿ ಪರಾಭವಗೊಳಿಸಿ ಕಳಿಸ್ಬೇಕು. ಈ ಸಾಮರ್ಥ್ಯ ಇಲ್ಲದೆ ಹೋದರೆ ಅವರು ಪೀಠಕ್ಕೆ ಬರಹಾಗಿಲ್ಲ. ಮತ್ತು ಒಳ್ಳೆ ಔದಾರ್ಯ ಇರಬೇಕು. ಮತ್ತು ವಿಷನ್ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಒಳನೋಟ ಬೇಕು. ಸಮಾಜ ಹೇಗೆ ಮುಂದುವರಿಬೇಕು, ಕಾಲಕಾಲಕ್ಕೆ ಪ್ರಾಬ್ಲಮ್ಸ್ ಬರುತ್ತೆ. ಎಷ್ಟೇ ಪಾಠ ಹೇಳ್ಕೊಟ್ಟಿದ್ರು ಕೂಡ ಈಗ ಎಷ್ಟೇ ಹೇಳ್ಕೊಟ್ಟಿರಬಹುದು, ಆ ನೀರುಗಿಡದಾಗ ಆ ಡೈರೆಕ್ಟ್ ಪ್ರಾಬ್ಲಮ್ ಫೇಸ್ ಮಾಡೋಕ್ಕೆ ಅವ್ನು ತಯಾರಿರಬೇಕು. ಇದಾದ ಹೇಳ್ಕೊಟ್ಟಿಲ್ಲ ಅಂತ ಕುಡಿಗೋಗ್ಬಿಟ್ರೆ ಗತಿ ಏನಾದ್ರು ಅಲ್ಲಿ ಹೇಳ್ಕೊಡೋದಲ್ಲ, ಅಡ್ಜಸ್ಟ್ ಆಗಬೇಕು. ಅದಕ್ಕೆ ಪಾಂಡಿತ್ಯ, ಒಳ್ಳೆ ಸ್ಕಿಲ್ ಬೇಕು. ತುಂಬ ಜನಗಳಿಗೆ ಅಲ್ಲಿ ಸೋತು ಬಿಡ್ತಾರೆ. ಬುಕ್ಕಿಶ್ ಆಗಿರ್ತದೆ, ಪ್ರಾಕ್ಟಿಕಲಿ ಅದಕ್ಕೆ ಅಪ್ರೋಚ್ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಅದು ಅಟ್ಟರ್ ಫೇಲ್ಯೂರ್. ಅದು ಯಾವುದೇ ಎಷ್ಟು ಹೇಳ್ಕೊಟ್ರು ಕೂಡ ಮುಂದೆ ಸಮಯಕ್ಕೆ ತಕ್ಕಂತೆ ವರ್ತಿಸಬೇಕಾದ್ದು ಅವರ ಕೆಲಸ. ಆ ಸಮಯ ಸ್ಫೂರ್ತಿ ಇಲ್ಲದೆ ಹೋದರೆ ಯಾರೂ ಕೂಡ ಉನ್ನತ ಸ್ಥಾನ ಇರಲಿಕ್ಕಾಗೋದಿಲ್ಲ. ಇಷ್ಟೆಲ್ಲ ಸಾಮಾನ್ಯ ಒಂದು ಯಾವುದೇ ಒಂದು ಸಮಸ್ಯೆ ಮುಂತರಬೇಕಾದ್ರೆ ಅವೆಲ್ಲ ಬೇಕು. ವೇದಾಂತ ಪೀಠಕ್ಕಂತೂ ಸವಾಲುಗಳು ಭಾರಿ ಜಾಸ್ತಿ. ಕಾರಣ ಇವತ್ತು ಒಂದು ಪದ್ಧತಿ ಕಡಿಮೆ ಆಗಿದೆ. ವಾದ ವಿವಾದಗಳೆಲ್ಲ ಸುಮ್ಮನೆ ಒಂದು ರೀತಿ ಇದಕ್ಕೆ ನಡೆಯುತ್ತೆ, ಟೈಮ್ ಪಾಸ್ ನಡೆಯುತ್ತೆ ಹೊರತು ಸೀರಿಯಸ್ ಆಗಿ ನಡೆಯೋದಿಲ್ಲ. ಹಿಂದೆ ಹಾಗಲ್ಲ, ಭಾಳ ಸೀರಿಯಸ್ ಆಗಿ ನಡೀಬೇಕು. ಮತ್ತು ಸಿದ್ಧಾಂತ ತುಂಬ ಹೆಚ್ಚು ಬೆಳಿಬೇಕಾದ್ರೆ ಊರೂರಿಗೆ ಹೋದರೆ ಯತಿಗಳು ತಾವು ಅಡುಗೆ ಮಾಡಿಕೊಳ್ಳಾಗಿಲ್ಲ, ಅದು ಭಿಕ್ಷೆ ಅಂತ ಹೆಸರು. ಭಿಕ್ಷೆ ಎಲ್ಲೋ ಮಾಡಾಗಿಲ್ಲ, ಅವ್ರ ಶಿಷ್ಯರ ಹತ್ರನೇ ಭಿಕ್ಷೆ ಮಾಡಬೇಕು. ಎಷ್ಟೋ ಊರು ಶಿಷ್ಯರೇ ಇರ್ತಿರಲಿಲ್ಲ, ಅಲ್ಲಿ ಹೋಗಿ ವಾದ ಮಾಡಿ ಅವ್ರನ್ನ ಸೋಲಿಸಿ ಶಿಷ್ಯರನ್ನು ಮಾಡಿಕೊಂಡು ಆಮೇಲೆ ಭಿಕ್ಷೆ. ಅಲ್ಲಿ ಉಪವಾಸ ಇರಬೇಕು ಅವರು. ಎಂಥ ಚಾಲ ಇವತ್ತೆಲ್ಲ ರೆಡಿ ಇರುತ್ತೆ, ಹೋಗಿಬಿಟ್ರೆ ಬಂದರೆ ಬುಕ್ ಆಗಿಬಿಟ್ರೆ ತೋರಿಸ್ಗಟ್ಟಲೆ ಬುಕ್ ಆಗಿರುತ್ತೆ ಭಿಕ್ಷೆಗಳೆಲ್ಲ. ಹಿಂದೆ ಅಂಥ ಕೇಸ್ ಇಲ್ಲ, ಇವ್ರು ಹೋಗಿದ ಮೇಲೆ ಬುಕ್ ಆಗಬೇಕಷ್ಟೇ. ಅವರು ಸೋತುವೇನು ಮುಂದಿನ ಕೆಲಸ, ಇಲ್ಲದ್ರೆ ಊರೊಳಗೆ ಯಾರು ಅವ್ರು ಇನ್ವೈಟ್ ಮಾಡೋರೇ ಇಲ್ಲ. ಜೊತೆಗೆ ಒಂದು ಆ್ಯಂಟಿ ಫೋರ್ಸ್ ವರ್ಕ್ ಮಾಡ್ತಾ ಇರುತ್ತೆ ಅವಾಗಲೂ ಕೂಡ. ಅವ್ರನ್ನ ಕರೆಸ್ಬೇಡಿ, ಬಂದು ಸಿದ್ಧಾರ್ಮವ್ರು ಕಡಿಮೆ ಆಗ್ತಾರೆ. ಆ ಕಡೆ ಕನ್ವರ್ಟ್ ಆಗಿಬಿಟ್ರೆ ಫಜೀತಿ. ತಮ್ಮ ಮರ್ಯಾದೆಯ ಪ್ರಶ್ನೆ, ಸಂಖ್ಯೆಯ ಪ್ರಶ್ನೆ. ಆದ್ದರಿಂದ ಒಳಗೆ ಹೋಗೋದು ಕಷ್ಟ. ಹೋದ್ರೆ ವಾಕ್ಯಾರ್ಥ ನಡೀಬೇಕು, ಅಲ್ಲಿ ಇಪ್ಪಾಳ್ಶಿಯಲ್ಲಾಗಿ ಆಗಬೇಕು, ಮುಂದೆ ಗೆಲ್ಲಬೇಕು, ಆಮೇಲೆ ಭಿಕ್ಷೆ ಮಾಡಬೇಕು, ಎಷ್ಟು ಕಷ್ಟ. ಇಂಥ ಒಂದು ಚಾಲೆಂಜ್ ಇದನ್ನೆಲ್ಲ ಯೋಚನೆ ಮಾಡಿದರೆ ಎಂಥ ಸಮಯದಲ್ಲಿ ಇಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಅಚೀವ್ ಮಾಡಿದ್ದ. ಅವ್ರಿಗೆ ಹೊರಗಿನ ವಾತಾವರಣ ಏನು ಅನುಕೂಲ ಇರ್ತಿರಲಿಲ್ಲ, ಅಂಥದ್ರಲ್ಲಿ ಸಿಂಗಲ್ ಹ್ಯಾಂಡೆಡ್ ಮಾಡಬೇಕಾಗಿತ್ತು. ಅವರು ಇವತ್ತೆಲ್ಲ ಅನುಕೂಲ ಇದೆ, ಆದರೆ ಮಾಡೋದು ಬಹಳ ಕಡಿಮೆ, ಸಾಧನೆ ಭಾರಿ ಕಡಿಮೆ. ಇವತ್ತಿನ ಅನುಕೂಲತೆಗೆ ನಾವು ಹೋಲಿಸಿದರೆ ಹಿಂದಿನ ಅನುಕೂಲತೆಗಳೆಲ್ಲ ಬಿಗ್ ಜೀರೋ ಆ ರೀತಿ ಇತ್ತು, ಅದಕ್ಕಿಂತ ವಾಸಿ ಮೈನಸ್ ಆಗಿದ್ದಿತ್ತು, ಜೀರೋಗಿಂತ ಕಡಿಮೆ. ಅಂಥದ್ರಲ್ಲಿ ಇಂಥ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಮಹಾನುಭಾವರು ಇವರೆಲ್ಲ ಕೂಡ ಆ ದೃಷ್ಟಿಯಿಂದ ಅಂಥವರಿಗೆ ಪೀಠ ಕೊಡಬೇಕು, ಪೀಠ ಬೆಳೆಸಬೇಕು. ಅವರು ಸಿದ್ಧಾರ್ಥ ಅವರು ಹೆಚ್ಚು ಪ್ರಸಾರ ಮಾಡಬೇಕು. ಅದಕ್ಕೆ ತುಂಬ ಯೋಚನೆ ಆಯಿತು ಅಕ್ಷೋಭಿದ್ದಕ್ಕೆ. ಹೇಳ್ತಾರೆ, ಒಬ್ಬ ಮನೆ ಯಜಮಾನ ಕೆಟ್ಟರೆ ಮನೆ ಹಾಳಾಗ್ತದೆ, ರಾಜ ಕೆಟ್ಟರೆ ರಾಜ್ಯ ಹಾಳಾಗ್ತದೆ, ಪೀಠಾಧೀಶರು ಕೆಟ್ಟರೆ ಸಮಾಜನೇ ಹೋಗಿಬಿಡುತ್ತೆ. ನೆನಪಿರೋದು ಸಮಾಜನೇ ಹಾಳಾಗಿ ಹೋಗುತ್ತೆ. ಇವತ್ತು ಅಕ್ಷೋಭಿತೀರ್ಥರನ್ನು ನಾವು ಯೋಚನೆ ಮಾಡಿದರೆ ಉತ್ತರಾಧಿಕಾರಿ ಹುಡುಕಲಿಕ್ಕೆ ಅಕ್ಷೋಭಿತೀರ್ಥರಷ್ಟು ಶ್ರಮ ಬಹುಶಃ ಯಾರೂ ಪಟ್ಟಿರಲಿಕ್ಕಿಲ್ಲ. ನೆನಪಿರಬೇಕು, ಹೈಲಿ ಚಾಲೆಂಜಿಂಗ್, ಯಾರಿಗೆ ಕೊಡಬೇಕೀಗ. ಅದಕ್ಕೆ ಅವರು ಎಷ್ಟು ಆಶ್ಚರ್ಯ ಅಂದರೆ ತಪಸ್ಸು ಮಾಡಿದ್ರಂತೆ, ನನಗೊಬ್ಬ ಒಳ್ಳೆ ಶಿಕ್ಷೆ ಸಿಗಬೇಕು, ಉತ್ತರಾಧಿಕಾರಿ ಸಿಗಬೇಕು ಅಂತ ತಪಸ್ಸು ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಗುರುಗಳು ಸಿಗಬೇಕು ಅಂತ ತಪಸ್ಸು ಮಾಡೋ ಶಿಷ್ಯರು ಸಿಗೋದೇ ಕಷ್ಟ. ಅಂಥ ಕಾಲದೊಳಗೆ ಶಿಷ್ಯರು ಸಿಗಬೇಕು ಅಂತ ತಪಸ್ಸು ಮಾಡಿದರೆ, ಅಂಥ ತಪಸ್ಸು ಅಚ್ಯುತ ಪ್ರೇಷ್ಠರು ಮಾಡಿದ್ದಕ್ಕೆ ಆಚಾರ ಸಿಕ್ಕರು ಅವರಿಗೆ. ಇಂಥ ತಪಸ್ಸು ಇವರು ಮಾಡಿದ್ದಕ್ಕೆ ಜಯತೀರ್ಥರು ಸಿಗ್ತಾರೆ. ಆಗ ಅವರಿಗೆ ಸೂಚನೆಯಾಗಿ ಎಲ್ಲಿ ಕಡೆಕಡೆ ಇರುತ್ತೋ ಅಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ. ಭಗವಂತ ಅದನ್ನು ಹೇಳ್ತಾನೆ, ಎಂದು ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವಧರಿಸಿವಿ. ಸರಿಯಾದ ಪ್ರಯತ್ನಕ್ಕೆ ದೇವರು ಅನುಗ್ರಹ ಮಾಡ್ತಾನೆ, ಸೂಚನೆ ಆಯಿತು ಅವರಿಗೆ, ನಿಮಗೆ ಉತ್ತರಾಧಿಕಾರಿ ಸಿಗ್ತಾನೆ, ನೀವು ಸಂಧ್ಯಾವಳಿಯಲ್ಲಿ ಕಾಯ್ತಾ ಇರಿ, ಅಲ್ಲಿಗೊಬ್ಬ ವ್ಯಕ್ತಿ ಬರ್ತಾನೆ, ಆ ಗುರುತು ಹೇಳಬೇಕಲ್ಲ, ಹೇಗೆ ಗುರುತು ಹಿಡಿಬೇಕು ಆ ವ್ಯಕ್ತಿನ ಅಂತ ಕೇಳಿದರೆ, ಈ ಕುದುರೆ ಮೇಲೆ ನಿಂತೆ ಕೂತೆ ನದಿ ಪ್ರವಾಹಕ್ಕೆ ಬಾಯಿ ಹೆಚ್ಚಿ ನೀರು ಕುಡಿತಾರೆ, ಇದು ಗುರುತಿದು ಮೋಸ್ಟ್ ಅಂತ ಹೇಳ್ತಾರೆ. ತೀರ ಆಡಾಗಿರ್ತಕ್ಕಂಥ ಪರೀಕ್ಷೆ, ಇಲ್ಲಿ ಯಾರು ದೊಡ್ಡ ಆಚಾರ ಬರ್ತಾರೆ ಈ ಕೂತರದೆ ಸುಲಭವಾಗಿ ಗುರುತಿಸೋದು ಹಾಗಲ್ಲ. ನೋಡಿದರೆ ಪೀಠಕ್ಕೆ ಬೇಕಾಗಿರೋ ಎಂಥ ವ್ಯಕ್ತಿ ಸಿಗೋ ಎಂಥ ವ್ಯಕ್ತಿ, ಆತ ಉತ್ತರಾಧಿಕಾರಿ, ಇಂಥ ಒಗಟಿನಲ್ಲೇ ಸಲ್ಯೂಷನ್ ಸಿಗೋ ಇಬ್ಬ ಅಂಥ ವ್ಯಕ್ತಿ ದೈವಿಕ ಅಂದರೆ ಅದೇನೆ, ಎಲ್ಲ ಇದ್ದಾಗ ದೈವಿಕ ಅಂತ ಅನಿಸ್ತು, ಏನೂ ಇಲ್ಲದಾಗ ಅದಾದರೆ ಗ್ರೇಟ್ ಅಂತ ಕರೆದಿರ್ತಾರೆ. ಆ ರೀತಿ ಆತರ ಪೀಠ ಕೊಡಿ ಅಂತ ಹೇಳಿದರು. ಉಳಿದವರಾದರೆ ಸ್ವಪ್ನನೇ ಸರಿಯಿಲ್ಲ ಅನಿಸ್ಬಿಡ್ತಿತ್ತು, ಈ ಸ್ವಪ್ನ ಏನೋ ಎಡವಟ್ಟಾಗಿದೆ ಸ್ವಪ್ನ, ಇದು ಕುದುರೆ ಮೇಲೆ ಬಂದು ನೀರು ಹಚ್ಚಿ ಕುಡಿಯೋರಿಗೆಲ್ಲ ಪೀಠ ಕೊಡೋಕ್ಕಾಗತ್ತಾ ಅಂತ ಹೇಳಿದರು. ಆದರೆ ಅವರಿಗೆ ಅರ್ಥ ಮಾಡಿಕೊಂಡು ದೈವಿಕವಾದ ಘಟನೆ ನಡೆಯೋದೇ ಹಾಗೆ. ಅದಕ್ಕೆ ಹೇಳುತ್ತೆ, ಹಿಂದೆ ಒಂದು ಮಾತು ಹೇಳ್ತಾರೆ ಮಹಾಭಾರತ ಕಾಲಕ್ಕೆ, ದೀಪ ಇಲ್ಲದೆ ರಾತ್ರಿ ಊಟ ಮಾಡಬಾರ್ದು ನಿಯಮ, ಬೆಳಕಿನಲ್ಲೇ ಊಟ ಮಾಡಬೇಕು. ಅದು ಸಿಂಪಲ್ ಕಾಮನ್ ಸೆನ್ಸ್, ಯಾಕಂದರೆ ಆರೋಗ್ಯದ ಪ್ರಶ್ನೆ ದೇಹದ ಪ್ರಶ್ನೆ, ಆದ್ದರಿಂದ ನಾವು ಅನ್ನ ನೋಡಿ ತಿನ್ನಬೇಕಾದ್ದರಿಂದ ಬೆಳಕಿನಲ್ಲೇ ತಿನ್ನಬೇಕು, ಸರಿಯಾದ. ಅರ್ಜುನ ಏನು ಮಾಡಿದ, ರಾತ್ರಿ ಊಟ ಮಾಡ್ತಿದ್ದ ಒಂದು ದಿವಸ, ದ್ರೋಣಾಚಾರ್ಯ ಪ್ಲಾನ್ ಮಾಡಿದ್ರು, ಮೊದಲೇ ಅಡುಗೆವನ್ನು ಹೇಳಿದ್ರಂತೆ ಬಡಿಸೋನಿ, ಅರ್ಧ ಬಡಿಸಿ ದೀಪ ಆರಿಸಿಬಿಡು ಅಂತ ಹೇಳಿದ್ದ, ಅರ್ಧ ಬಡಿಸಿ ದೀಪ ಆರಿಸಿಬಿಡು ಮುಂದೇನಾಗುತ್ತೆ ನೋಡೋಣ. ದೀಪ ಆರಿತು, ಅರ್ಜುನ ಊಟ ಮಾಡ್ತಿದ್ದ, ಭಾರಿ ಹಸಿವಾಗಿತ್ತು. ಆ ನಿಯಮ ಗೊತ್ತಾಗ್ತಾನೆ, ಕತ್ತಲಲ್ಲಿ ಊಟ ಮಾಡಬಾರ್ದು ಗೊತ್ತು, ಆದರೆ ಹಸಿವು ತಡಿಲಿಕ್ಕಾಗಲಿಲ್ಲ, ಹಾಗೆ ಊಟ ಮುಂದುವರಿಸಿಬಿಟ್ಟ, ಹಾಗೆ ತಡಿಲಕ್ಕಾಗಲಿಲ್ಲ. ಆ ಕ್ಷಣಕ್ಕೆ ಆ ಒಂದು ಆ ನೋಡೋದು ತಪ್ಪದು, ಎಂಥದ್ದು ಫ್ಲಾಶ್ ಆಯಿತು ಗೊತ್ತ ಅರ್ಜುನನಿಗೆ, ಎರಡು ತುತ್ತು ತಿಂದ ಕತ್ತಲಲ್ಲಿ ತಕ್ಷಣ ಫ್ಲಾಶ್ ಆಯಿತು, ನಾವು ಕತ್ತಲಲ್ಲಿ ಊಟ ಮಾಡಲಿಕ್ಕೆ ಬರುತ್ತೆ ಯಾತಕ್ಕೆ ಅಂತ ಯೋಚನೆ ಮಾಡಿದೆ. ಕತ್ತಲಲ್ಲಿ ಊಟ ಮಾಡೋಕ್ಕೆ ಯಾಕೆ ಬರುತ್ತೆ ನಮಗೆ, ಯಾಕೆ ದೀಪ ಇಲ್ಲದೇ ಊಟ ಮಾಡಬಹುದು ಅಂತ ಕೇಳಿದರೆ ಉತ್ತರ ಸಿಕ್ತ, ಅಭ್ಯಾಸ ಬಲ, ಜನ್ಮ ಪೂರ್ತಿ ತಿಂದು ತಿಂದು ಪ್ರಾಕ್ಟೀಸ್ ಆಗಿರ್ತದೆ, ಆದ್ದರಿಂದ ಬೆಳಕಿಲ್ಲವರು ತಿನ್ನಕ್ಕೆ ಬರುತ್ತೆ. ತಕ್ಷಣ ಎದ್ದ, ಇದನ್ನು ಯಾತಕ್ಕೆ ಅಪ್ಲೈ ಮಾಡಬಾರ್ದು ಯೋಚನೆ ಮಾಡಿಕೊಂಡು, ಆ ಕತ್ತಲಲ್ಲಿ ದೀಪ ಇಲ್ಲದೇನೆ ಊಟ ಮಾಡಲಿಕ್ಕೆ ಬರುತ್ತೆ ಅಂದರೆ ಕತ್ತಲಲ್ಲಿ ಬಾಳೆ ಹೊಡಿಲಕ್ಕೂ ಬರಬೇಕಲ್ಲ ಅಂತ ಲೆಕ್ಕ ಹಾಕಿದ. ನೋಡಿ ಎಷ್ಟು ಎಕ್ಸ್ಟೆಂಡ್ ಮಾಡ್ಕೋತಾನೆ, ಇದು ಗ್ರೇಟ್ ಪರ್ಸನಾಲಿಟಿಗೆ ಒಂದು ಸಣ್ಣ ವಿಷಯ ದೊಡ್ಡ ರೀಸರ್ಚ್ ಆಗಿಬಿಡುತ್ತೆ, ಯಾಕೆ ಮಾಡಬಾರ್ದು. ತಕ್ಷಣ ಎದ್ದೇ ಬಿಟ್ಟ, ಊಟ ಬಿಟ್ಟು ಎದ್ದ, ಅದರ ಹೇಳಿ ಕೇಳಿ ರಾತ್ರಿ ದೀಪ ಹಾರಿಸಿದ್ದು ಅದಕ್ಕೇನೆ, ಹೊಳೆ ಹೊರಗೆ ಮಳೆ ವಾತಾವರಣ ಬೇಕು, ಬಿಡಲಿಲ್ಲ. ಅದು ಮಳೆ ವಾತಾವರಣ ಅಂದರೆ ಮೋಡ, ನಕ್ಷತ್ರದ ಬೆಳಕು ಇಲ್ಲ, ಹೊರಟ ಶಬ್ದವೇನಿ ವಿದ್ಯೆ ಕಲಿಬೇಕು ಅಂತ ಹೊರಟ. ಯಾಕಂದರೆ ಬೆಳಕಿನಲ್ಲಿ ಇನ್ನೇನು ಕಾಣದು ವಸ್ತು ಕಾಣೋದಿಲ್ಲ, ಶಬ್ದನೋ ಹೊಡಿಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿದೆ. ಅಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ ಬೆಳಗಾವತಿ ಎಕ್ಸ್ಪರ್ಟ್ ಆಗಿದ್ದ ಶಬ್ದವೇದಿ ವಿದ್ಯೆಯೊಳಗೆ, ಅರ್ಜುನ ಶಬ್ದ ಕೇಳಿ ಹೊಡಿತಾ ಇದ್ದ. ಇವನು ಎಲ್ಲಿವರೆಗೂ ಸಾಧನೆ ಮಾಡಿದ ಅಂದರೆ ಜಯೇಂದ್ರ ತನ್ನ ತಲೆ ಕತ್ತರಿಸ್ತಾನಲ್ಲ, ಕೃಷ್ಣ ಹೇಳ್ತಾನೆ ಇವನ ತಲೆಯನ್ನ ಅವನ ಅಪ್ಪ ಎಲ್ಲೋ ಕೂತಿದ್ದಾನೆ ಅವನ ಕೈಯ ಬೆಳ ಹೊಡಿ ಅಂತ ಹೇಳ್ತಾನೆ. ಆ ವ್ಯಕ್ತಿ ಇದ್ರೆ ಕಡದೆ ಎಲ್ಲೋ ಕೂತಿ ಅಡ್ರೆಸ್ಸೇ ಗೊತ್ತಿಲ್ಲ ಒಂದು, ಅವನ ಕೈಯಲ್ಲಿ ಬಿಡಬೇಕಂತ ಅರ್ಜುನ ಬಾಣ ಹೊಡಿತಾನೆ, ಕರೆಕ್ಟಾಗಿ ಕೈ ಬಿತ್ತಂದ್ರಿ. ಅರ್ಜುನ ಅಂತ ವ್ಯಕ್ತಿ ಯಾವ ರೀತಿ ಅದನ್ನು ಉಪಯೋಗ ಮಾಡಿಕೊಂಡು, ಕತ್ತಲಲ್ಲಿ ಊಟ ಮಾಡಬಾರದು ಅನ್ನೋದನ್ನು ಎರಡು ತುತ್ತಿರಲಿಕ್ಕೆ ಅದು ಅಪ್ಲೈ ಮಾಡಿಕೊಂಡು ದೊಡ್ಡ ವಿದ್ಯಾವಂತನಾದ, ಶಬ್ದವೇರಿ ವಿದ್ಯೆಯಲ್ಲಿ ನಿಷ್ಣಾತನಾಗಿಬಿಟ್ಟ. ಇವರು ಅಂಥದ್ದೇ ಪ್ರಸಂಗ ಬಸ್ತು. ನಿಂದು ನಿಷಿದ್ಧ ಕೆಲಸ ಇದೆ, ಅವ್ರಿಗೆ ಕೊಡು ಸರಿ ಹೋಗುತ್ತೆ ಅಂತ ಹೇಳಿ. ಅಶೋಕ ತೀರ್ಥರಿಗೆ ಪೂರ್ಣ ನಂಬಿಕೆ, ಕಾಯ್ತಾ ಕೂತರು ಅವರು, ಇಂಥ ದಿವಸ ಬರ್ತಾರೆ ಅಂತ ಹೇಳಿದ್ರೆ ಕಾಯ್ತಾ ಕೂತರು. ಅದೇ ರೀತಿ ನಡೀತಿಲ್ಲ. ಇವ್ರು ನೋಡಿದರೆ ನೀರು ಕುಡಿತಾ ಕೂತರೆ, ಅವ್ರು ನೋಡಿದ್ರೆ ಶಿಷ್ಯನ ನೋಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ಅವರು ಸ್ವಪ್ನ ಸತ್ಯತ್ವಕ್ಕೂ ನಿದರ್ಶನ ಇದೆ. ಸ್ವಪ್ನ ಪ್ರಪಂಚ ವಿಚಿತ್ರವಾದ ಪ್ರಪಂಚ. ಸ್ವಪ್ನಗಳ ಹಿನ್ನೆಲೆಯಲ್ಲಿ ವಿಜಯದಾಸರಂಥವರು ದಾಸರಾಗಿದ್ದು, ಸ್ವಪ್ನದ ಹಿನ್ನೆಲೆಯಲ್ಲಿ ಏನೋ ಬರದೇ ಇದ್ದವರು, ಮಲಿದಾಗ ದಾಸಪ್ಪ, ಎದ್ದಾಗ ವಿಜಯದಾಸರು. ಎಲ್ಲಿಂದಲ್ಲಿ ಅರ್ಥಾತ್ ಸಂಬಂಧ ಇಲ್ಲ. ಮಲಿದಾಗ ನಿರಕ್ಷರ ಕುಕ್ಷಿ, ಎದ್ದ ಮೇಲೆ ಅವರಿಂದ ವಚನಗಳೆಲ್ಲ ವೇದಾರ್ಥವಾಗಿ ಅವನೇಳು ಪಸರಿಸಿದವು. ಆಡಿದ ಮಾತೆಲ್ಲ ವೇದಾರ್ಥ. ಎಷ್ಟು ಚೇಂಜ್ ಇದುವನು ಸಣ್ಣ ವಯಸ್ಸಲ್ಲಿ. 33 ವರ್ಷ ಇವತ್ತೆ, 33 ವರ್ಷ. ಆ ಕನಸಿನಲ್ಲಿ ಬಂದ ಒಂದು ವಿಜಯ ವಿಠಲ ಅನ್ನೋ ಅಂಕಿತದಿಂದ ಚೇಂಜ್ ಆಗ್ಬೋದು. ಇದರಿಂದ ನಮಗೆ ಅರ್ಥ ಆಗುತ್ತೆ ನಾಸ್ತಿಕಕ್ಕೆ ಉತ್ತರ ಇದು ಅಂತ ಹೇಳಿದ. ನಾಸ್ತಿಕಕ್ಕೆ ಉತ್ತರ, ದೇವರಿಲ್ಲ, ಧರ್ಮ ಇಲ್ಲ, ಪುನರ್ಜನ್ಮ ಇಲ್ಲ ಅಂತ ವಾದ ಮಾಡೋರಿಗೆ ಇದು ದೊಡ್ಡ ಚಾಲೆಂಜ್. ಯಾಕೆ ಉತ್ತರ ಕೊಡೋಕ್ಕೆ ಬರುತ್ತೆ ಇದಕ್ಕೆಲ್ಲ ಕೂಡ? ಸೈನ್ಸ್ ಪ್ರಕಾರ ಎಂದೂ ಕೂಡ ಒಂದು ಎಫೆಕ್ಟ್ ಇದ್ದ ಕಾಜ್ ಇರಲೇಬೇಕು. ಕಾಜ್ ನೋನ್ ಕಾಜ್ ಇಲ್ಲ, ಅದು ಅನ್ನೋನ್ ಕಾಜ್ ಇರಲೇಬೇಕು. ಕಾಜ್ಲೆಸ್ ಅಲ್ಲ, ಅನ್ನೋನ್ ಕಾಜ್ ಅಷ್ಟೇ. ಅದನ್ನು ಹೇಳೋದಕ್ಕೆ ಇವೆಲ್ಲ ಬೇಕು. ಇದನ್ನೆಲ್ಲ ಜೈತೀರ್ಥ ಸ್ತೋತ್ರದಲ್ಲೇ ಹೇಳ್ತಾರೆ. ಜೈತೀರ್ಥರನ್ನ ಪರಮಾತ್ಮ ಎಲ್ಲೋ ಒಂದು ಯಾರದೋ ಮನೆಯಲ್ಲಿ ಹುಟ್ಟಿಸಿದ, ಶಾಸ್ತ್ರ ಸಂಪರ್ಕ ಇಲ್ಲದಂತೆ ಮಾಡಿದ, ಮುಂದೆ ನೋಡಿದರೆ ಅದ್ವಿತೀಯ ವಿದ್ವಾಂಸರನ್ನು ಮಾಡಿದ, ಆ ಮೂಲಕ ಜಗತ್ತಿಗೆ ಸಂದೇಶ ಕೊಟ್ಟ, ಜನ್ಮ ಜನ್ಮದ ಸಂಸ್ಕಾರ ಹೇಗೆ ಬರುತ್ತೆ ಬರುತ್ತೆ ನೋಡಿ ಅಂತ ತೋರಿಸಿಕೊಟ್ಟ ಅಂತ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ, ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೈಹಿಕಂ. ಒಬ್ಬ ದೊಡ್ಡ ಜ್ಞಾನಿಯಾಗಿ ಸಾಧನೆ ಮಾಡಿದವನು ಸತ್ತಾಗ ಮುಂದಿನ ಜನ್ಮದಲ್ಲಿ ಅವನು ಅದನ್ನು ಹುಟ್ಟಿದಿರಲಿಕ್ಕೆ ವಾಪಸ್ ಪಡಿತಾನೆ ಅದಿಷ್ಟು ಕೂಡ ಅಂತ ಹೇಳಿದ್ದಾರೆ. ಜನ್ಮದ ಆಸ್ತಿಯಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಇದೆಲ್ಲ ಇದಕ್ಕೆ ಅಪ್ಲೈ ಆಗೋ ಭಾಗ ಇದು. ಅದರಂತೆ ನಡೀತು. ಕರೆದರು, ಆಗ ಒಂದು ಮಾತಾಡಿದರು ಅವರು, ಕಿಂ ಪಶು ಪೂರ್ವದೇಹೇ ಅಂತ ಕೇಳಿದರು. ಅಂದರೆ ಈ ನಿಂತು ನೀರು ಕುಡಿಯೋದು, ಬಾಯಿಹಚ್ಚಿ ನೀರು ಕುಡಿಯೋದು, ಈ ಪಫೆಗಳೆಲ್ಲ, ಈ ಕೇಸುಗಳೆಲ್ಲ, ಪಫೆ ಕೇಸುಗಳೆಲ್ಲ ಕಿಂ ಪಶು ಪೂರ್ವದೇಹೇ. ಪಶುಗಳು ಮಾಡೋ ಕೆಲಸಗಳು ಅಂತ ತಿಳಿದವರು ಮಾಡೋದಲ್ಲ, ಪಶುಗಳು ಮಾಡೋ ಕೆಲಸ. ಈ ಬಾಯಿದ್ದು ಸುಮ್ಮನೆ ಆಟೋಮೆಟಿಕ್ಕಾಗಿ ಮಾತು ಬಂತಷ್ಟೇ, ಕಿಂ ಪಶು ಪೂರ್ವದೇಹೇ ಇಷ್ಟೇ. ಇದು ಮಿರಕಲ್ ಮಾಡಿದೆ ಈ ಒಂದು ಮಾತು. ಇದು ಪಾಡ ಅವರಿಗೆ, ಕುರುಬನಿಗೇನು ಮಂತ್ರನೋ ಕೋಣ ಮಂತ್ರ ಅಂತಾರೆ ವ್ಯಾಸರಾಜ, ಅದೇ ಒಂದು ಮಂತ್ರ ಆಗೋಯ್ತು. ಕೋಣಮಂತ್ರ ಮತ್ತೆ ಮಂತ್ರ ಆಗೋಯ್ತು ಇವರಿಗೆ, ಅದೇ ಮಂತ್ರ ಆಯಿತು. ಕಿಂಪಶು ಪೂರ್ವದೇಹೆ, ಹಿಂದಿನ ಜನ್ಮದಲ್ಲಿ, ಪೂರ್ವದೇಹೆ ಹಿಂದಿನ ಜನ್ಮದಲ್ಲಿ ಕಿಂಪಶು, ನೀವು ಪಶುವಾಗಿದ್ದೇಯಾ ಅಂತ ಪ್ರಶ್ನೆ ಅದು. ಆ ಮಾತು ಕೇಳುತ್ತಿರಲಿಕ್ಕೇನೆ ಎಲ್ಲ ಫ್ಲ್ಯಾಶ್ ಆಯ್ತಂತೆ. ಇದು ಆಶ್ಚರ್ಯ. ಒಂದು ಮಾತು ಹಿಂದಿನ ಜನ್ಮದ ನೆನಪಿಗೆ ಕಾರಣ ಆಯ್ತು, ಹಿಂದಿನ ಜನ್ಮದ ನೆನಪು. ಅದನ್ನು ಹೇಳ್ತಾರೆ ಮತ್ತೆ, ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂದರೆ, ಇವರು ಎತ್ತಾಗಿದ್ದರು. ಒಂದು ಎತ್ತಾಗಿ ಎಷ್ಟು ಒಳ್ಳೆ ಸಂಸ್ಕಾರ, ಎತ್ತು ಗಿತ್ತು ಎಲ್ಲ ಆಗೋದು ದೊಡ್ಡದಲ್ಲ, ಎಲ್ಲಾದರೂ ಬಹಳ ಮುಖ್ಯ. ಅದು ಎಲ್ಲೇ ಆದರೂ ಆಚಾರ್ಯರ ಮುಂದೆ ಕೂಡ ಎತ್ತ, ಆಚಾರ್ಯರ ಮುಂದೆ ಕೊಡ್ತಕ್ಕಂಥ ಎತ್ತು ಆಚಾರ್ಯರ ಒಂದು ಹೊಸ, ಇಡೀ ಯಾವುದೇ ಮತಾಚಾರ್ಯರ ವಿಜಯಗಳಲ್ಲಿ ಚರಿತ್ರೆಗಳಲ್ಲಿ ಬರದೇ ಇರತಕ್ಕಂಥ ಅಂಶ ಅಂದರೆ, ಅಪಾರವಾದ ಗ್ರಂಥ ಭಂಡಾರ ಇದ್ದ, ದಾಖಲೆ ಇದ್ದ ಆಚಾರ್ಯ ಮಧ್ವಾಚಾರ್ಯ ಒಬ್ಬರೇ ದೊಡ್ಡ ಲೈಬ್ರರಿ. ಅವರಿಗೆ ಲೈಬ್ರರಿ ಅಲ್ಲ, ಶಿಷ್ಯರಿಗಾಗಿ ಬೇಕು ಅಂತ ಇಟ್ಕೊಡ್ತಾರೆ ಎಷ್ಟು ಕೂಡ. ಶಿಷ್ಯರಿಗೋಸ್ಕರವಾಗಿ ಅಪಾರವಾದ ಗ್ರಂಥ ಸಂಪತ್ತು. ಅವರೇ ಹೇಳಿದ್ರು, ಆಪರಣದಲ್ಲಿ ಬರೀತಾರೆ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್. ಎಲ್ಲ ದೇಶ ಸಂಚಾರ ಮಾಡಿ ಬಗೆ ಬಗೆಯ ಗ್ರಂಥಗಳನ್ನು ನೋಡಿ, ಪಾಠಾಂತರಗಳನ್ನು ಗಮನಿಸಿ, ಅದರಿಂದ ಮೂಲಕವಾಗಿ ನಿರ್ಣಯ ತಯಾರು ಮಾಡಿದ್ದು ಅಂತ ಆಚಾರ್ಯ ಹೇಳ್ತಾರೆ. ಅಂದರೆ ಹೊರಗಿನ ಒಂದು ಸಾಧನೆ ಎಷ್ಟಿರಬೇಕು ಅನ್ನೋದಕ್ಕೆ ದೊಡ್ಡ ಗ್ರಂಥ ಭಂಡಾರ. ಹಿಂದಿನ ಮಠಗಳಿಗೆ ಯಾವ ಕಾಲಕ್ಕೂ ಒಂದು ಹೆಡ್ ಕ್ವಾರ್ಟರ್ಸ್ ಅಂತ ಇರಲಿಲ್ಲ, ಸದಾ ಸಂಚಾರ ಮಾಡ್ತಾ ಹೋಗೋದು. ಯತಿಗಳ ಧರ್ಮನೇ ಹಾಕಿ, ಹೆಡ್ ಕ್ವಾರ್ಟರ್ಸ್ ಇದ್ದರೆ ಅವ್ರು ಗೃಹಸ್ಥನಾಗ್ತಾನೆ, ಮಠಾಧೀಶನಾಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲಿಂದ ಬಂದ ಮನೆ ಇಲ್ಲ ಅಂದರೆ ಹೇಳು, ಮನೆಗಿನ ಎಲ್ಲ ಇದೆ ಅಂದರೆ ಹಾಗಿದ್ದು ಸ್ವಾಮಿಗಳೆಲ್ಲ ಗೃಹಸ್ಥರು ಅಂತ ಕರಿಬೇಕು ಅಂತ ಹೇಳ್ತಾರೆ. ಒಂದು ನೆಲೆ ಇದ್ದರೆ ಗೃಹಸ್ಥರು, ನೆಲೆ ಇಲ್ಲದೆ ಹೋದರೆ ಯತಿಗಳು. ಅದು ಆಚಾರ್ಯ ಸಹಜವಾಗಿಯೇ ಯಾವ ಹೆಡ್ ಕ್ವಾರ್ಟರ್ಸು ಇಲ್ಲ, ಉಡುಪಿ ಅವರು ಪ್ರಾಂತವಾಗಿತ್ತೆ ಹೊರತು ಅದೇ ಹೆಡ್ ಕ್ವಾರ್ಟರ್ಸ್ ಅಲ್ಲ ಆಚಾರ್ಯ. ಸದಾ ಸಂಚಾರನೇ ಅವ್ರ ಕೆಲಸ. ಸಂಚಾರ ಪುಸ್ತಕ ಒಯ್ಯಬೇಕಲ್ಲ, ಆ ಪುಸ್ತಕನೇ ಎತ್ತಿನ ಮೇಲೆ ಇಟ್ಕೊಂಡು ಹೋಗ್ತಿದ್ರಂತ, ವೃಷಭದ ಮೇಲೆ ಎತ್ಕೊಂಡಿದ್ರು. ಅಂದರೆ ಎಂಥ ಯೋಗ ಇದು, ಹಿಂದಿನ ಜನ್ಮದಲ್ಲಿ ಆಚಾರ್ಯರ ಗ್ರಂಥ ಭಂಡಾರವನ್ನು ಹೊತ್ತು ಸಂಚಾರ ಮಾಡ್ತಿದ್ದಂಥ ಹಿರಿಮೆ ಇವರದಾಗಿತ್ತು. ಇದು ನಮಗೆ ಬಹಳ ಮುಖ್ಯ ಇದು. ಓದಕ್ಕೆ ಬರೆದು ಹೋದರೂ ಪರವಾಗಿಲ್ಲ, ಪುಸ್ತಕ ಓದ್ಕೊಂಡಾದರೂ ಓಡಾಡಿ, ಮುಂದಿನ ಜನ್ಮಕ್ಕಾರ ಓದಕ್ಕೆ ಬರುತ್ತೆ ಅಂತ. ಜೈತೀರ್ಥರ ಕಥೆ ಒಂದು ಸಂದೇಶ. ಇವ್ರು ಬಾಬಾನ ಕ್ರಿಕೆಟ್ ಗೇಟ್ ಆಡಿಸ್ ಕಳಿಸ್ತಾರಲ್ಲ, ಫಸ್ಟೆಲ್ಲ ಬ್ಯಾಟಿಂಗ್ ಬೌಲಿಂಗ್ ಕೊಡೋದಿಲ್ಲ, ಫೀಲ್ಡಿಂಗ್ ಅಷ್ಟೇ ಫಸ್ಟು. ಚಿಕ್ಕ ಮಕ್ಕಳು ಫೀಲ್ಡಿಂಗ್ ಮಾಡ್ತಾರೆ, ದೊಡ್ಡವ್ರು ಆಟ ಆಡ್ತಿರ್ತಾರೆ, ಆಮೇಲೆ ಮುಂದೆ ಅವನು ದೊಡ್ಡವರು ಅವನು ತಣ್ಣವನು ಫೀಲ್ಡಿಂಗ್ ಮಾಡಿಸ್ತಾನೆ ಮತ್ತೆ ಬಿಡೋದಿಲ್ಲ. ಯಾಕಂದರೆ ಮನುಷ್ಯ ಕೆಲವು ಎಂಟ್ರೆನ್ಸ್ ಸಿಗಬೇಕಾದ್ರೆ ಕೆಲವೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಬೇಕು. ಒಳ್ಳೆ ಜ್ಞಾನ ಬರಬೇಕು ಅಂದರೆ ಪುಸ್ತಕ ಮೇಂಟೈನ್ ಮಾಡೋದು ಕಲಿಬೇಕು ಫಸ್ಟ್. ಪುಸ್ತಕ ಇಡೋದು ಕಲಿಬೇಕು, ಬೆನ್ನ ಮೇಲೆ ಪುಸ್ತಕ ಹೊತ್ತು ಸಂಚಾರ ಮಾಡೋದು, ಆಚಾರ್ಯರು ಪಾಠ ಹೇಳೋತ್ತಲ್ಲೆಲ್ಲ ಕೇಳ್ತಾ ಕೊಡೋದು, ಇದು ವಿಶೇಷ. ಅಂದರೆ ಆಚಾರ್ಯರು ಪಾಠ ಹೇಳ್ತಾ ಇದ್ರು, ಆ ಎತ್ತಿಗೂ ತಿಳಿಯ ಪಾಠ ಹೇಳ್ತಾ ಇದ್ರು. ಒಂದು ಮಾತಿದೆ, ಅಶ್ವಘೋಷ ಅಂತ ಸಂಸ್ಕೃತದಲ್ಲಿ ಒಬ್ಬ ಕವಿ ಇದ್ದಾನೆ, ಬುದ್ಧ ಚರಿತ ಅಂತ ಗ್ರಂಥ ಬರೆದವನು ಅಶ್ವಘೋಷ. ಅವನಿಗೆ ಅಶ್ವಘೋಷ ಅಂತ ಯಾತ ಕರೀತಿದ್ರು ಅಂದರೆ, ಅವನು ಪ್ರವಚನ ಮಾಡ್ತಿದ್ದರೆ ಕುದುರೆಗಳು ಕೇಕೆ ಹಾಕ್ತಿದ್ರು ಅಂತ, ಆ ರೀತಿ ಪ್ರವಚನ ಮಾಡ್ತಿದ್ರು ಅಶ್ವಘೋಷ, ಕುದುರೆಗಳು ಕೂಡ ರೆಸ್ಪಾಂಡ್ ಮಾಡ್ತಿದ್ರು ಅಂತ. ಆಚಾರ್ಯರು ಪಾಠ ಹೇಳಿದ್ರೆ ಎತ್ತಿಗೂ ತಿಳಿತಿದ್ರು ಅಂತ ಹೇಳ್ತಾರೆ. ಬಾಲಸಂಘಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಆಚಾರ್ಯರು ಪಾಠ ಹೇಳಿದರೆ ಪಶುಗಳಿಗೂ ಪಾಠ ತಿಳಿಬೇಕು, ಅಲ್ಲಿಗೂ ತಿಳಿದವರು ನಿಜವಾದ ಪಶುಗಳು ಅಂತ ಅರ್ಥ. ಆಚಾರ್ಯ ಹೇಳಿದ ಪಾಠ ತಿಳಿದೆ ಹೋದರೆ ಅವ್ರ ಗ್ಯಾರಂಟಿ ಪಶುಗಳು, ಇನ್ರಿಪೇರಬಲ್ ಕೇಸುಗಳು ಅಂತ. ಅವರು ಪಾಠ ಕೇಳೋದು ಪುಸ್ತಕ ಹೊರೋದು, ಪಾಠ ಕೇಳೋದು ಪುಸ್ತಕ ಹೊರೋದು. ಇದರಿಂದ ಜಯತೀರ್ಥರ ಜೀವನ ನಮ್ಮ ಜ್ಞಾನಾರ್ಜನೆಗೆ ಒಂದು ಮಾರ್ಗದರ್ಶನದಂತೆ ಇರತಕ್ಕಂಥ ಕಥೆ. ಅಷ್ಟು ಮಾಡಿಕೊಂಡಿದ್ರು ಆಚಾರ್ಯರು ಪಾಠ ಹೇಳಬೇಕಾದ್ರೆ ಶಿಷ್ಯರ ಕಡೆ ನೋಡ್ತಾ ಎತ್ತಿನ ಕಡೆ ಭಾರಿ ನೋಡ್ತಿದ್ರಂತೆ, ಎತ್ತಿನ ಕಡೆ ನೋಡ್ತಾನೆ ಹೇಳ್ತಾ ಇದ್ರು. ನಮಗೆ ಎತ್ತಿ ಪಾಠ ಹೇಳಕ್ಕೆ ಬರುತ್ತಾ ಅಂದರೆ ಭಾಗವತ ಹೇಳ್ತದೆ, ಗರ್ಭದಲ್ಲಿದ್ದ ಪ್ರಹ್ಲಾದನಿಗೆ ನಾರದರು ಪಾಠ ಹೇಳಿದರು ಅಂದ ಮೇಲೆ ಇದು ಆಶ್ಚರ್ಯ ಅಲ್ಲ. ನಾರದರೇನು ಜೀವೋತ್ತಮರಲ್ಲ ಸರ್ವೋತ್ತಮರಲ್ಲ, ಅವರೇ ಒಳಗೆ ಕೂತಿದ್ದ ಪ್ರಹ್ಲಾದನಿಗೆ ತಿಳಿಯ ಪಾಠ ಹೇಳ್ತಿದ್ರು, ಕಯಾಧುವಿನ ಗರ್ಭದಲ್ಲಿ ಕೂತಿದ್ದ ಮಗುವಿ ಪಾಠ ಹೇಳ್ತಿದ್ರು ಅಂದರೆ ಆಚಾರ್ಯ ಹೇಗಿರಬೇಕು ಲೆಕ್ಕ? ಮುಖ್ಯ ಪ್ರಾಣ ಅವರು ಎತ್ತಿಗೆ ತಿಳಿಯ ಪಾಠ ಹೇಳ್ತಾರೆ, ಎತ್ತಿ ಯಾರಂತ ಗೊತ್ತಿದೆ ಆಚಾರ್ಯ? ಸ್ವಲ್ಪ ತುಂಬ ಆಶ್ಚರ್ಯ ಆಗ್ತಿತ್ತು ಹುಡುಗ ಕೆಲವು ಶಿಷ್ಯರಿಗೆಲ್ಲ. ಒಂದು ದಿವಸ ಕೇಳಿದರು, ಇವತ್ತು ಹೊಸ ಸವಾಲಾಗಿ ಬಂತು, ಆಚಾರ್ಯರೇ ನಿಮ್ಮ ಗ್ರಂಥಗಳಿಗೆ ಯಾರು ವ್ಯಾಖ್ಯಾನ ಮಾಡುತ್ತಾರೆ? ಇದು ಪ್ರಶ್ನೆ. ನಿಮ್ಮ ಗ್ರಂಥಗಳಿಗೆ ಯಾರು ವ್ಯಾಖ್ಯಾನವನ್ನು ತಿಳಿಸ್ತಾರೆ? ಯಾತಕ್ಕೆ ವ್ಯಾಖ್ಯಾನ ಬೇಕಾಗೋದು ಯಾವಾಗ ಅಂದರೆ ಗಂಭೀರವಾದ ಅರ್ಥ ಇದ್ದಾಗ ಅದಕ್ಕೆ ವ್ಯಾಖ್ಯಾನ ಬೇಕು. ಮಾತು ಸುಲಭ, ಅರ್ಥ ಹೆಚ್ಚು, ಅದು ತಿಳಿಸೋಕ್ಕೊಂದು ವ್ಯವಸ್ಥೆ ಬೇಕು. ಆಚಾರ್ಯ ಗ್ರಂಥ ಓದಿದಾಗ ಎಷ್ಟು ಸುಲಭ ಅಂತ ಗೊತ್ತಾಗ್ತಿತ್ತು, ಅವರು ಪಾಠ ಹೇಳಿದಾಗ ಎಷ್ಟು ಅರ್ಥ ಇದೆ ಅಂತ ಗೊತ್ತಾಗ್ತಿತ್ತು. ಶಬ್ದ ಕಡಿಮೆ ಅರ್ಥ ಜಾಸ್ತಿ, ಇದು ಮಧ್ವಾಚಾರ್ಯ ಗ್ರಂಥದ ಬಗ್ಗೆ ಜನ ತಿಳ್ಕೊಂಡಿರಬೇಕು. ಬಹಳ ಸಲವಾದ ಶಬ್ದಗಳು. ಇನ್ನೂ ನಿಮಗೆ ಅರ್ಥ ಹೇಳೋದಾದರೆ, ಇಡೀ ನಮ್ಮ ಪರಂಪರೆಯಲ್ಲಿ ನಮಗೆಲ್ಲರ ವಿಷಯ ಕೇಳ್ತೇವೆ, ಜಯತೀರ್ಥರು ಆಚಾರ್ಯರು ರಾಯರು ವ್ಯಾಸ ಎಲ್ಲರ ಬಗ್ಗೆ ಕೇಳ್ತೇವೆ ನಾವೀಗ. ನೀವೊಂದು ನಿಮ್ಗೆ ಅನಿಸಿರಬಹುದು, ಇಷ್ಟು ಜನ ವ್ಯಾಖ್ಯಾನ ಬರೆದಿದ್ದ ಮೇಲೆ ಆಚಾರ್ಯ ಗ್ರಂಥಗಳು ಭಾರಿ ಕಷ್ಟ ಇರಬೇಕು ಅನಿಸಿಬಿಡುತ್ತೆ. ಆಶ್ಚರ್ಯ ಗೊತ್ತಾ, ಇಡೀ ನಮ್ಮ ವಾಂಗ್ಮಯ ಪ್ರಪಂಚದೊಳಗೆ ಬಹಳ ಸುಲಭ ಸಂಸ್ಕೃತ ಅಂದರೆ ಮಧ್ವಾಚಾರ್ಯ, ಅವರಷ್ಟು ಸುಲಭ ಬಣಿಮಂಜರಿ ಕೂಡ ಇಲ್ಲ. ಭಾಳ ಸಿಂಪಲ್ ಸೆಂಟೆನ್ಸಸ್, ಯಾವ ಸೆಂಟೆನ್ಸು ಎರಡು ಮೂರು ಲೈನ್ ಇರೋದಿಲ್ಲ ಆಚಾರ್ಯ, ಒಂದು ಲೈನ್ ಎರಡು ಲೈನ್ ಸಾಮಾನ್ಯಕ್ಕೆ ಎರಡು ವರ್ಷತ್ತಿ ಎರಡು ಮೂರು ಪದ ಅಷ್ಟೇ. ಅವರ ಗ್ರಂಥಗಳು ಏನು ಹೇಳಿದೆ ತತ್ವ ಸಂಖ್ಯಾನ ಬರೀ ಒಂದು 16 ಶ್ಲೋಕ ಅಷ್ಟೇ. ಮಾಯಾವಾದ ಖಂಡನ ಒಂದೇ ಪುಟ, ವಿಚಾರ್ಥನ ಒಂದೇ ಪುಟ. ಆಚಾರ್ಯ 37 ಗ್ರಂಥದಲ್ಲಿ 50% ಗ್ರಂಥ ವೆರಿ ಚಿಕ್ಕ, ಭಾಳ ಚಿಕ್ಕ ಚಿಕ್ಕ ಗ್ರಂಥಗಳು, ಹೆಚ್ಚಿಲ್ಲ. ಗ್ರಂಥ ಚಿಕ್ಕದು, ಅರ್ಥ ಭಾರಿ ಜಾಸ್ತಿ. ಇದು ಒಂದು ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್. ಇಡೀ ಮತಾಚಾರ್ಯಲ್ಲಿ ಯಾರೂ ಇಷ್ಟು ಸಣ್ಣ ಸೈಜನ್ ಗ್ರಂಥ ಬರೆದಿಲ್ಲ. ಎಷ್ಟು ಲೆಟರ್ ಬರೀಬೇಕಾದ್ರೆ ಓದಕ್ಕೆ ಮನೆಗೆ ಹೋಗಿ ಓದಬೇಕಾಗ್ತದೆ, ಅರ್ಜೆಂಟ್ ಓದಕ್ಕೆ ಆಗೋದ್ರೆ ಇಷ್ಟು ತಪ್ಪು ಬರೆದು ಬಿಟ್ಟಿರ್ತಾರೆ. ಅಷ್ಟು ಪದ್ಧತಿ ಇರುತ್ತೆ. ಆಚಾರ ಇಷ್ಟು ಶಾಸ್ತ್ರ ಗ್ರಂಥ ಬರೀತಾರೆ ಅಂದರೆ ಎಷ್ಟು ಇರ್ಬೋದು. ಸರಳವಾದ ಭಾಷೆ, ಚಿಕ್ಕ ಚಿಕ್ಕ ಪದಗಳು, ಗಾತ್ರ ಕಡಿಮೆ, ಅರ್ಥ ಮಾತ್ರ ಭಾರಿ ಜಾಸ್ತಿ. ಇದು ಅವರ ಶೈಲಿ. ಅವ್ರ ಪಾಠ ಹೇಳಬೇಕಾದ್ರೆ ಎಕ್ಸ್ಪ್ಯಾಂಡ್ ಆಗ್ತಿತ್ತು, ಗ್ರಂಥಗಳಲ್ಲಿ ಸಿಕ್ಕದಿರ್ತಿತ್ತು. ಸರಿ, ಸಹಜವಾಗಿ ಅನಿಸ್ತು, ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಕೇಳಿ. ಇಲ್ಲೂ ಕೂಡ ಆಚಾರ್ಯ ಗ್ರೇಟ್ನೆಸ್ ಗೊತ್ತಾಗುತ್ತೆ. ಎಷ್ಟೋದೇ ಅಂತ ಪ್ರಶ್ನೆ ಕೇಳಿದಾಗ, ಈಗೇನು ಅವಸರ ಮುಂದೆ ನೋಡೋಣಂತೆ, ಇಟ್ ಇಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್, ಆಗಲೇ ಮಾತಾಡೋಕ್ಕೆ ಬರುತ್ತೆ, ಈಗೆಲ್ಲ ಹೇಳ್ಬೋದು ಆಚಾರ್ಯ ಏರಿ ಇಮಿಡಿಯೇಟ್ ಎತ್ತು ಬರೆಯುತ್ತೆ ಅಂತ ಹೇಳಿ. ಅಂದರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಮಧ್ವಾಚಾರ್ಯ ಅಂದರೆ ಪೂರ್ಣ ಪ್ರಜ್ಞೆ, ಇಮಿಡಿಯೇಟ್ ಆನ್ಸರ್. ವ್ಯಾಖ್ಯಾಶ್ಚತ್ಯೇಶ ಗೋರಾಟ್ ಅಂತ ಹೇಳಿ ಈ ಎತ್ತು ವ್ಯಾಖ್ಯಾನ ಮಾಡುತ್ತೆ. ಈ ಮಾತೇ ಭಾರಿ ಆಶ್ಚರ್ಯ, ಅದು ಎಷ್ಟು ಪರ್ಫೆಕ್ಷನ್ ಇತ್ತು ಮಧ್ವಾಚಾರ್ಯಗೆ ಮೊದಲು ಗುಡಿಸಿದರೆ ಎತ್ತು ವ್ಯಾಖ್ಯಾನ ಮಾಡುತ್ತೆ. ಇದು ತುಂಬ ಜನಕ್ಕೆ ಭಾರಿ ಸಂತೋಷ ಕೊಟ್ಟುಬಿಡ್ತು. ಅಂದರೆ ಆಚಾರ್ಯ ಎಷ್ಟು ದೊಡ್ಡ ಗುರುಗಳು ಇವರು, ಎಲ್ಲದಕ್ಕೂ ಸಮಸ್ಯೆ ಪರಿಹಾರ ಇದೆ, ಸಂತೋಷ ಕೊಟ್ಟರು. ಕೆಲವರಿಗೆ ಸ್ವಲ್ಪ ಅಸೂಯೆ ಅನಿಸಿ, ಕೆಲವು ಶಿಷ್ಯರಿಗೆ ಅದೇ ಎಲ್ಲ ವೆರೈಟಿ ಶಿಷ್ಯರು ಇರ್ತಾರೆ, ಅವರಿಗೆ ಸ್ವಲ್ಪ ಅನಿಸ್ತು. ನಾವೆಲ್ಲ ಮನುಷ್ಯರು, ಬ್ರಾಹ್ಮಣರು, ನಮಗೆ ಅರಿವು ಇಲ್ಲದ ಚಾನ್ಸ್ ಎತ್ತಿ ಬರಬೇಕಾಗಿದ್ದಕ್ಕೆಲ್ಲ ಕೂಡ ಅಂತ ಸ್ವಲ್ಪ ಸಿಟ್ಟು ಬಂತವ್ರಿಗೆ. ಕಷ್ಟ ಏನು ಮಾಡಿದ್ರಂತೆ, ಈ ಬ್ರಾಹ್ಮಣರ ಅಸ್ತ್ರ ಅಂದರೆ ಶಾಪ, ಶಾಪ ಕೊಟ್ಟರು ಅಂದರೆ ಎಂಥವ್ರ ಕಥೆ ಮುಗಿಸಿಬಿಡ್ತಾರೆ. ಮಾತಿನಲ್ಲೇ ಕೊಲ್ಲೋ ಶಕ್ತಿ ಬ್ರಾಹ್ಮಣರಿಗೆ ಒಂದೇ ಇರೋದು ಅಂತ ಹೇಳಿದ್ದಾರೆ. ಮಾತಿನಲ್ಲಿ ಶಸ್ತ್ರ ಬೇಡ ಅವರಿಗೆ, ಶಾಸ್ತ್ರದ ಮಾತೇ ಸಾಕು. ತಕ್ಷ ಶಾಪ ಕೊಟ್ಟರಂತೆ, ಸರ್ಪದಷ್ಟು ಮ್ರಿಯೇತ, ಎತ್ತು ಬದುಕಿದಿರ್ತಾರೆ ವ್ಯಾಖ್ಯಾನ ಮಾಡೋದು, ಹಾವು ಕಚ್ಚಿ ಸಾಯಿಲಿ ಅಂತ ಹೇಳಿ. ಇದು ಹಾವು ಕಚ್ಚಿ ಸಾಯೋದು ಭಾಗವತ ಪುರಾಣದಿಂದ ಬಂದಿದೆ. ಪರಿಶುದ್ಧರಾಜ ಶಾಪ ಕೊಟ್ಟಂತೆ ಹಾವು ಕಚ್ಚಿ ಸಾಯಿಲಿ ಅಂತ ಹೇಳಿ, ಇಲ್ಲೂ ಹಾವು ಕಚ್ಚಿ ಸಾಯಿಲಿ ಅಂತ ಶಾಪ ಕೊಟ್ಟರು. ಆಚಾರ್ಯ ಸುಮ್ಮನೆ ಇತ್ತು, ಮಾತಾಡಲೇ ಇಲ್ಲ. ಒಂದು ಕಾಲಕ್ಕೆ ಹಾವು ಬಂತು, ಕಚ್ಚಿಯೂ ಬಿಡಿತು. ಆಚಾರ್ಯ ಯಾತಕ್ಕೆ ಅವರು ಎಂತ ಸಮರ್ಥರು ಅಂದರೆ, ಆ ಶಾಪನೇ ನ್ಯೂಟ್ರಲೈಸ್ ಮಾಡ್ಬೋದಾಗಿತ್ತು, ಏನು ದೊಡ್ಡ ವಿಚಾರ ಅಲ್ಲ. ಅಥವಾ ಶಾಪ ತೆಗೆಸ್ಬೋದಾಗಿತ್ತು, ಅಥವಾ ಬರದಂತೆ ಮಾಡ್ಬೋದಾಗಿತ್ತು, ಬಂದು ಕಚ್ಚಿದ್ರು ಸಾಯದಂತೆ ಮಾಡ್ಬೋದಾಗಿತ್ತು. ಆಚಾರ ಹಾಗೆ ಮಾಡಿ ಸುಮ್ಮನೆ ಇದ್ರು. ಅದಕ್ಕೆ ಒಂದು ಕಾರಣ, ಬ್ರಾಹ್ಮಣರ ಮಾತು ಸುಳ್ಳಾಗಬಾರದು. ವಿಪ್ರವಾಕ್ಯವು ಜನಾರ್ದನ ಅಂತ ಒಂದು ಮಾತಿದೆ. ಬ್ರಾಹ್ಮಣೋಶ್ಚ ಮುಖಮಾಸೀತ್ ಅಂತ ಪುರುಷ ಸೂಕ್ತ. ಪರಮಾತ್ಮನ ಸ್ಪೋಕ್ಸ್ಮನ್ ಅಂದರೆ ಬ್ರಾಹ್ಮಣರಂತೆ, ಅವರ ಬಾಯಿಂದ ಬಂದು ಸುಳ್ಳಾಗಬಾರದು. ಇನ್ನೊಂದು ಮುಖ, ಅವ್ರ ಮಾತು ಸತ್ಯ ಆಗಲಿ, ಅದನ್ನು ನಾನು ಸುಳ್ಳು ಮಾಡಿ ತೋರಿಸಿದ್ರೆ ತಮ್ಮ ಶಕ್ತಿ ಗೊತ್ತಾಗುತ್ತೆ, ಜನಗಳಿಗೆ ನಂಬಿಕೆ ಬರುತ್ತೆ. ಇನ್ನೊಂದು ಕಾರಣ, ಸುಮ್ಮನೆ ಇದ್ರು, ಹಾವು ಬಂತು, ಕಚ್ಚಿತು, ಸತ್ತು ಹೋಯಿತು, ಅಲ್ಲಿವರೆಗೆ ಆಚಾರ್ಯ ಏನೂ ಮಾಡಲಿಲ್ಲ. ಆ ಸತ್ ಮೇಲೆ ಏನು ಮಾಡಿದ್ರು, ತಕ್ಷಣ ಕೈಯಲ್ಲಿ ನೀರು ಹಾಕ್ಕೊಂಡು ದ್ವಾದಶ ಸ್ತೋತ್ರ ಪಾಠಂ, ದ್ವಾದಶ ಸ್ತೋತ್ರವನ್ನು ಪಠಣ ಮಾಡಿ ಆ ನೀರನ್ನು ಪ್ರೋಕ್ಷಣೆ ಮಾಡಿದ್ರು. ಇದು ಮತ್ತೆ ದೊಡ್ಡ ಆಶ್ಚರ್ಯನೇ. ಆಚಾರ್ಯರು ಎಲ್ಲ ಜಗತ್ತನ್ನು ಬದುಸ್ತಾರೆ ಅವರು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಭಾವ ಶ್ರೀಮಧ್ವನಾಮ. ಅವ್ರು ನೋಡಿದ್ರೆ ಸಾಕು ಬದುಕಬೇಕು, ಅವ್ರು ಸಂಕಲ್ಪ ಮಾಡಿದ್ರೆ ಬದುಕಬೇಕು. ಯಾತಕ್ಕೆ ಇದನ್ನು ತೋರಿಸಿದ್ರು ಅಂದರೆ, ತಾವೇನು ಹಾಗೆ ಬದುಕಿಬಿಡ್ತಾರೆ, ಉಳಿದವ್ರಿಗೆ ಮೆಥಡ್ ತೋರಿಸ್ಬೇಕಲ್ಲ. ಮತ್ತು ಟೀಚರ್ ಅಂದರೆ ತಾನು ಸುಮ್ಮನೆ ಬೋರ್ಡಲ್ಲಿ ಬಂದು ಲೆಕ್ಕ ಮಾಡಿ ಹೋಗ್ಬಿಟ್ರೆ ಮೇಸ್ಟರ್ ಆಗೋದಿಲ್ಲ. ಎಕ್ಸ್ಪ್ಲೇನ್ ಮಾಡಬೇಕು, ಪ್ರತಿ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು. ಕೇಳಿದವರು ತಾವು ಆನ್ಸರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕಾಗೋದು. ಮೇಸ್ಟರ್ ಹೇಗೆ ಸಾಲ್ವ್ ಮಾಡ್ದ ಅನ್ಬೋದು ಪ್ರಾಬ್ಲಮ್ ಆಗಬಾರ್ದು ಶಿಷ್ಯರಿಗೆ. ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ಮು, ಸಾಲ್ವ್ ಮಾಡಿ ಬಂದು ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೆ ಮೆಸೇಜ್ ಎವ್ರಿ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು. ಸತ್ತವ್ರನ್ನ ಬದುಸೋ ಒಂದು ರೀತಿ ತೋರಿಸ್ಬೇಕಾಗಿತ್ತು ಆಚಾರ್ಯ. ಇನ್ನು ಅರ್ಥ ಮಾಡಿಕೊಂಡ್ರೆ ಗುರುಗಳು ಅಂದ್ರೆ ಅವರು ಗೊತ್ತಿದ್ರೆ ಜ್ಞಾನಿ ಆಗ್ತಾನೆ, ಗುರು ಆಗೋದಿಲ್ಲ, ಹೇಳಿಕೊಟ್ರೆ ಗುರು ಆಗ್ತಾನೆ. ಆಚಾರ ದ್ವಾದಶೋತ್ತರವನ್ನು ಪಾಠನೆ ಮಾಡಿ ಪ್ರೋಕ್ಷಣೆ ಮಾಡಿ ತಕ್ಷಣ ಎತ್ತು ಬರೀ ಸಂದೇಶ ಕೊಡ್ತಾರೆ. ವಿಷಹರವಾದದ್ದು ದ್ವಾದಶೋತ್ತರ, ದ್ವಾದಶೋತ್ತರವನ್ನು ಪಠಣೆ ಮಾಡಿದರೆ ವಿಷ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಇದರಿಂದಲೇ ನಮ್ಮ ನೈವೇದ್ಯ ಕಾಲಕ್ಕೆ ದ್ವಾದಶೋತ್ತರ ಪಠಣೆ ಮಾಡುವ ಪದ್ಧತಿಗೆ ಇದು ಮೂಲ. ಅದು ಎಷ್ಟು ವಿಷಹರ ಶಕ್ತಿ ಇದೆ ಅಂದರೆ ಹಾವು ಕಚ್ಚಿದ ವಿಷನೂ ತೆಗೆದುಹಾಕುತ್ತೆ. ಅದಕ್ಕೆ ದ್ವಾದಶೋತ್ತರ ಪಾಠ ಹೇಳಿ ಅಂತ ಅರ್ಥ. ಆನಂತರ ವಾದಿರಾಜ ಸ್ವಾಮಿಗಳು ರಾಘವೇಂದ್ರ ಎಷ್ಟು ಜನ ಸತ್ತವರು ಬದುಕಿಸಿದ್ದಾರೆ ಲೆಕ್ಕ ಹಾಕಿಬಿಟ್ರೆ ದ್ವಾದಶೋತ್ತರದ ಸಿದ್ಧಿಯನ್ನು ನಿಮ್ಮನೆಯಲ್ಲಿ ದ್ವಾದಶೋತ್ತರದ ಕಾನ್ಸೆಪ್ಟೇ ಗೊತ್ತಿರಿ, ಏನೇನೋ ಗೊತ್ತಿರುತ್ತೆ. ಚಿಕ್ಕದ ದೂರಿಪ್ಪತ್ತೆ ವಿಷ್ಣು ಸಹಸ್ರ ಹೇಳೋದಕ್ಕೆ ಎಷ್ಟೊತ್ತು ಬೇಕೋ ದ್ವಾದಶೋತ್ತರಕ್ಕೆ ಅಷ್ಟೊತ್ತು ಬೇಕಷ್ಟೇ. ಬರೀ 10 ನಿಮಿಷದಲ್ಲಿ ದ್ವಾದಶೋತ್ತರ ಹೇಳ್ಬೋದು. ಆದರೆ ಎಷ್ಟೋ ಜನ ಅದು ಭಾರಿ ದೊಡ್ಡದಿರ್ಬೋದು ಅಂತ ತಿಳ್ಕೊಂಡೆ ಕಲ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಕಲ್ತ ಮೇಲೆ ಏ ಭಾರಿ ದೊಡ್ಡದಿರ್ಬೋದು ಮನಸ್ಸಲ್ಲಿ ಅನ್ಕೊಂಬಿಟ್ರೆ ಹಾಗ ಹಾಗೆ ಅರ್ಥ ಭಾರಿ ದೊಡ್ಡದೇ. ಶೋಕ್ ಭಾರಿ ಸಣ್ಣ ಸಣ್ಣ ಶ್ಲೋಕಗಳಷ್ಟೇ, ಚಿಕ್ಕ ಶೋಕ್ ಭಾರಿ ಸಿಂಪ್ಲೆಸ್ಟ್ ಪಾಸಿಬಲ್ ಸಂಸ್ಕೃತ ಬರೀತಾರೆ ಆಚಾರ್ಯ. ತೋರಿಸಿ ಎಷ್ಟು ಶಕ್ತಿ ಇದೆ ನೋಡಿ ಅಂತ ತೋರಿಸಿಕೊಡ್ತಾರೆ. ಅದು ಎದ್ದಿತು, ವಿಷ ಪರಿಹಾರ ಆಗಿ ಬದುಕಿಬಿಡುತ್ತೆ. ಅದಕ್ಕೆ ದ್ವಾದಶೋತ್ತರ ಅಮೃತ ಅಂತ ಕರೀತಾರೆ, ಅಮೃತ. ಅಲ್ಲಿಗೆ ಶಿಷ್ಯರಿಗೆ ಭಾರಿ ಆಶ್ಚರ್ಯವಾಯಿತು. ಮತ್ತು ಶಿಷ್ಯರ ಶಾಪ ಸುಳ್ಳಾಯಿತು ಅಂತ ಯಾರು ತಿಳ್ಕೊಬಾರದು. ಆ ಶಾಪ ಕೊಟ್ಟಿದ್ದೇನು, ಹಾವು ಕಚ್ಚಿ ಸಾಯಿಲಿ, ಬದುಕಬಾರದು ಅಂತೇನು ಶಾಪ ಇಲ್ಲ. ಅದಕ್ಕೆ ಸಾಯಿಲಿ ಶಾಪ ಮುಗಿದೋಯ್ತು, ಬದುಕಿದ್ರೆ ಅಷ್ಟೇ ಮುಂದೆ. ಆದ್ದರಿಂದ ಶಿಷ್ಯರ ಮಾತು ನಡೀತು, ತಮ್ಮ ಸಂಕಲ್ಪನೂ ನಡೀತು. ಎದ್ದು ಎದ್ದು ಕೂತ್ಕೊಂಡು ಅದರ ಕಾಂತಿ ಮೊದಲಿಗಿಂತ ಜಾಸ್ತಿ ಆಯಿತು, ಅದನ್ನು ಗಮನಿಸ್ಬೇಕು. ವರ್ಚಸ್ಸು ಜಾಸ್ತಿ ಆಯಿತು. ಆಚೆ ದ್ವಾದಶೋತ್ತರದ ಒಂದು ಎಫೆಕ್ಟಿಂದಾಗಿ ಕಾಂತಿ ಇನ್ನೂ ಹೆಚ್ಚಾಯಿತು. ಆಚಾರ್ಯರು ಆ ಶಾಪ ಕೊಟ್ಟ ಶಿಷ್ಯರನ್ನು ಕರೆದ್ರಂತೆ, ಬನ್ನಿ ಅಂತ ಕರೀತಾರೆ. ಕರೆದು ಎತ್ತಿನ ಹತ್ರ ಹೋಗಿ ಕಿವಿಗೊಟ್ಟು ಅದನ್ನು ಮಾತು ಕೇಳಿ ಅಂತ ಹೇಳಿದ್ರಂತೆ. ಹೋದ್ರಂತೆ ಒಬ್ಬ ಶಿಷ್ಯ ಹೋಗಿ ಎತ್ತಿರಿಗೆ ಎದೆಗೆ ತನ್ನ ಕಿವಿ ಇಟ್ಟು ಕೇಳಿದರೆ ಅದು ದ್ವಾದಶೋತ್ತರ ಹೇಳ್ತಾ ಇತ್ತು. ಒಂದೇ ಒಂದಂ ಸದಾನಂದಂ ಹೇಳ್ತಿತ್ತಂತೆ. ದ್ವಾದಶೋತ್ತರ ಹೇಳಿದ್ರೆ ಪಶುಗಳಿಗಿಂತ ಕಡಿಮೆ ಆಗುತ್ತೆ ಅಂತ ಅರ್ಥ. ಅದು ದ್ವಾದಶೋತ್ತರ ಹೇಳ್ತಿತ್ತು ಅಲ್ಲ. ಶ್ರೀನಿವಾಸ ತೀರ್ಥರು ತಮ್ಮ ಸ್ತೋತ್ರದಲ್ಲಿ ಬರೀತಾರೆ ಜಯತೀರ್ಥ ಸ್ತೋತ್ರದೊಳಗೆ. ಆಗ ಆಶ್ಚರ್ಯ, ಆಚಾರ್ಯರಿಗಂತಾಗ ನಮ್ಮ ಮನನ ನಡೆದಿತ್ತು ಅಂತೇಳಿ, ಆಚಾರ್ಯರಿಗಂತಾಗ ನಮ್ಮ ಮನನ ನಡೆದಿತ್ತು. ಇದು ಸ್ವಾರಸ್ಯವನ್ನು ಹೇಳುತ್ತಾರೆ. ಎತ್ತಾಗಿ ಕೂತಿದ್ರಲ್ಲಿ ಅರ್ಥ ಇದೆ. ಎತ್ತುಗಳು ಈ ಹಸುಗಳೆಲ್ಲ ಏನು ಅಂದರೆ ಬೇಗ ಬೇಗ ತಿಂದುಬಿಡುತ್ತೆ ಪದಾರ್ಥ, ಆಹಾರ ತಿಂದುಬಿಡುತ್ತೆ, ಆಮೇಲೆ ಮೆಲುಕು ಹಾಕುತ್ತೆ, ವಾಪಸ್ ತಂದು ಮೆಲುಕು ಹಾಕಿ ಮತ್ತೆ ತಿನ್ನುತ್ತೆ. ಎರಡು ಸ್ಟೇಜಲ್ಲಿ, ಒಂದು ಸ್ಟೇಜು ಬಯಲು ಹಾಕ್ಕೊಳ್ಳೋದು, ಇನ್ನೊಂದು ಸ್ಟೇಜು ಅದನ್ನ ಅಗದು ತಿನ್ನೋದು, ವಾಪಸ್ ತಂದುಕೊಂಡು. ಅದರ ಅರ್ಥ ಏನು ಅಂದರೆ ಪಾಠ ಕೇಳಬೇಕಾದ್ರೆ ಕೇಳಿಬಿಡಿ, ಆಮೇಲೆ ಸರಿಯಾಗಿ ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಿ ಅಂತ ಅರ್ಥ. ಪಾಠ ಓದೋದು ಎತ್ತು ಆಹಾರ ತಗೊಂಡಾಗ ಲೆಕ್ಕ ಅಂತ ಹೇಳಿ. ಎತ್ತು ಆಹಾರ ತೊಗೊಂಡು ಎಷ್ಟು ಪಾಠ ಹೇಳ್ಕೊಳ್ಬೇಕಾದ್ರೆ ಯೋಚನೆ ಮಾಡಿ ಕೂತ್ಕೊಂಡ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಮೇಲೆ ಏನು ಹೇಳ್ತಿರ್ತೀವಿ ಯೋಚನೆ ಪಾಠ ಕೂತ್ಬಿಡ್ತಾರೆ, ಎಷ್ಟೋ ಪಾಠ ಮುಂದೆ ಹೋಗ್ಬಿಟ್ಟಿರುತ್ತಾಗೆ. ಅದೆಲ್ಲ ಪ್ಯಾಕ್ ಮಾಡ್ಕೊಂಬಿಡ್ಬೇಕು, ಫಸ್ಟ್ ಹೇಳ್ಬಾರ್ದು ಎಲ್ಲ ತುಂಬ್ಕೊಂಬಿಡು ಹೊರಗಡೆಗೆ, ಆಮೇಲೆ ಒಂದೊಂದೇ ಯೋಚನೆ ಮಾಡ್ತಾ ಹೋಗಬೇಕು. ಆ ಎತ್ತಿನ ಆಹಾರ ಸೇವನೆಯಲ್ಲಿ ಅರ್ಥ ಇದೆ. ಸೊ ಜಯತೀರ್ಥರಿಂದ ಕಲಿಬೇಕಾದ ಮತ್ತೊಂದು ಪಾಠ, ಪಾಠವನ್ನು ಎತ್ತಿನಂತೆ ಕೇಳಬೇಕು, ಕೇಳಿದ್ದನ್ನು ಮೆಲುಕು ಹಾಕಬೇಕು, ಅದನ್ನು ಮನನ ಮಾಡಿ ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕು. ಜಯತೀರ್ಥರ ಸಂದೇಶ ಭಾರಿ ದೊಡ್ಡದು, ಅವರ ಜೀವನವೇ ಹಾಗೆ. ಅಷ್ಟು ಮಾಡಿದ ಮೇಲೆ ಶಿಷ್ಯರಿಗೆ ಆಶ್ಚರ್ಯ ಆಯಿತು, ಅವಾಗ ಅರ್ಥ ಆಯಿತು. ಅದಕ್ಕೆ ಇದು ಬರೀತೆ ಅಂತ ಹೇಳಿ. ಅಂದರೆ ಪಾಠವನ್ನು ಹೆಚ್ಚು ಚೆನ್ನಾಗಿ ಕೇಳಿರತಕ್ಕಂಥದ್ದು ಎತ್ತು, ಅದು ಬರೆಯುತ್ತೆ. ಅದನ್ನು ತೋರಿಸಿಕೊಟ್ಟಿದ್ದರೆ ನಮಗೆ ಉತ್ತರ ಕೊಡ್ತಾರೆ. ಯಾರು ಅಧ್ಯಯನ ಮಾಡಿರ್ತಾರೋ ಅವರು ಉತ್ತರ ಬರೀಬಹುದು. ಇದು ಅಧ್ಯಯನ ಮಾಡಿದೆ, ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ, ಅದಕ್ಕೆ ಅದು ಬರೆಯೋ ಶಕ್ತಿ ಇದೆ ಅಂತ ಹೇಳಿದ್ರಂತೆ ಅರ್ಥ ಆಯ್ತು. ಇದೆಲ್ಲ ನಡೆದೋಗಿತ್ತು. ನಮಗೇನು ಅರ್ಥ ಆಗುತ್ತೆ ಈಗ? ಕಿಂ ಪಶು ಪೂರ್ವದೇಹೆ ಅಂದ್ರಲ್ಲ, ಇದು ಎತ್ತಾಗಿದ್ದೆಯಾ ಪಶುವಾಗಿದ್ದೆಯಾ ಅಂತ ಕೇಳಿದ್ರೆ ಎಲ್ಲ ನೆನಪಾಯ್ತು ಅಂತ ತಕ್ಷಣ. ಅದು ಇವರಿಗೂ ಬ್ಲಾಕ್ ಆಗಿತ್ತು, ಎಲ್ಲ ರಿಲೀಸ್ ಆಗಿತ್ತು. ಎತ್ತಾಗಿದ್ದ ನೆನಪಾದ ತಕ್ಷಣನೇ ಆ ಪಾಠ ಕೇಳಿದ ಪಾಠ ಎಲ್ಲ ಜ್ಞಾಪಕ ಬಂತು. ಮತ್ತೆ ಇಮ್ಮಿಡಿಯೇಟಾಗಿ ಎಲ್ಲ ಆಗ್ತದೆ, ದೊಡ್ಡ ನ್ಯೂ ಚೇಂಜಸ್. ಸೊ ಹೊಸ ವ್ಯಕ್ತಿಗಳು ಫೀನಿಕ್ಸ್ ಅಂತಾರಲ್ಲ, ಚೇಂಜ್ ಆಗಿಬಿಟ್ಟು ಆ ಕ್ಷಣದಲ್ಲಿ ದಿವ್ಯ ಜ್ಞಾನ, ಒಂದು ಮಾತಿಗೆ ಅಷ್ಟು ಸಿದ್ಧಿ ಬಂತು ಅಂತ ಹೇಳಿದ್ದಾರೆ. ಇದು ಪುರಾಣ ಪ್ರಪಂಚಕ್ಕೆ ಹೊಸದಲ್ಲ. ಇದು ಶಿಷ್ಯರಿಗೆ ಹಿಂದಿನ ಕಾಲಕ್ಕೆ 12 ವರ್ಷ ಪಾಠ ಹೇಳಿ ಇದೆಲ್ಲ ಮಾಡೋದು ಒಂದು ಪದ್ಧತಿ ಇತ್ತು. ಇನ್ನೊಂದು ಪದ್ಧತಿ ಅಂದರೆ ಅನುಗ್ರಹ ಮಾಡೋದಷ್ಟೇ. ಅದು ಓದಿ ಪಾಠ ಹೇಳ್ಕೊಡೋದು ಹೇಳ್ಕೊಡೋದೇನೂ ಇಲ್ಲ, ತಲೆ ಮೇಲೆ ಕೈ ಇಟ್ಟು ಜ್ಞಾನ ಬರಲಿ ಅಂದರೆ ಬಂತು ಅಂತಲೇ ಅರ್ಥ. ಉಪಮನ್ಯು ಮೊದಲಾದ ಕಥೆ ಹೇಳ್ತಾರಮ್ಮ, ಎಷ್ಟೋ ಕಥೆಗಳು ಬರುತ್ತೆ. ಗುರುಗಳು ಸೇವೆ ಮಾಡ್ತಿದ್ರು, ಕೊನೆಗೆ ಒಂದು ಹಂತಲ್ಲಿ ತಕ್ಕ ತಲೆ ಮೇಲೆ ಕೈ ಇಡುತ್ತಿದ್ರು, ನಿನಗೆ ಎಲ್ಲ ಶಾಸ್ತ್ರ ಬರಲಿ ಅಂತಿದ್ರು. ಇಮ್ಮಿಡಿಯೇಟ್ ಅವ್ರ ಜ್ಞಾನಿನೇ, ಎಷ್ಟು ಮಟ್ಟಿಗೆ ಬೆಸ್ಟ್ ಅವನೇ ಟೀಚರ್. ಗುರುಕುಲ ಶುರು ಮಾಡಿಬಿಡ್ತಿದ್ರು, ಅಂಥ ಜ್ಞಾನ ಕೊಡ್ತಿದ್ರು. ಅದಕ್ಕೆ ನಿದರ್ಶನ ಇದು ಒಂದು. ಕಿಂಪಶು ಪೂರ್ವದೇಹೆ, ಒಂದು ಮಾತಿಗೆ ಎಲ್ಲ ಜ್ಞಾಪಕ ಆಗಿ ದಿವ್ಯ ಜ್ಞಾನಿಗಳಾದರು. ಆ ಇಳಿದ್ರು ಕುದುರೆನ, ಕುದುರೆ ನೀರು ಕುಡಿಬೇಕಾದ್ರೆ ಇಳಿಬೇಕಾಗಿತ್ತು, ಆಗಿ ಇಳಿಲಿಲ್ಲ. ನೀರು ಕುಡಿದಾದ್ಮೇಲೆ ಕೆಳಗಿದ್ರು, ಸೀದಾ ಅಕ್ಷೋಭತೀರ್ಥರ ಹತ್ರ ಹೋದರು. ಅಲ್ಲಿ ಭೀಮಾ ನದಿ ತುಂಬ ಆಳದ ನದಿ ಅಲ್ಲ, ಇವತ್ತಿಗೂ ಆಳದ ನದಿ ಅಲ್ಲ, ಕೆಲಸದ ನೀರೇ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಕಡಿಮೆ ಆಗಿರುತ್ತೆ. ಸಾಮಾನ್ಯವಾಗಿ ಅಷ್ಟು ಆಳದ ನದಿ ಅಂತ ನಡ್ಕೊಂಡು ಆ ಕಡೆಗೆ ಹೋದರು. ಅಕ್ಷೋಭತೀರ್ಥರು ಕೂತಿದ್ರು, ಅವ್ರ ಮಾತು ಕೇಳಿದವರು ಅವರೇ. ಸಾಷ್ಟಾಂಗ ನಮಸ್ಕಾರ ಹಾಕಿದರು, ಜ್ಞಾನ ಬಂದಾಗಿಬಿಟ್ಟಿತ್ತು ಈಗಾಗಲೇ. ಪ್ರಾರ್ಥನೆ ಮಾಡಿದರು, ಸ್ವಾಮಿ ನನಗೆ ಪಾಠ ಹೇಳಿಕೊಡಿ, ನಾನು ನಿಮ್ಮ ಶಿಷ್ಯನಾಗ್ತೇನೆ ಅಂತ ಕೇಳಿದರು. ಇಲ್ಲಿ ಅನೇಕರಿಗೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಓದಿದ್ದೆಲ್ಲ ಜ್ಞಾಪಕ ಬಂತು ಅಂದಮೇಲೆ ಮತ್ತೆ ಕೇಳಬೇಕು ಅಂತ ಪ್ರಶ್ನೆ. ಲೌಕಿಕ ಪುತ್ರ ಇಲ್ಲ ಇದಕ್ಕೆ, ಶಾಸ್ತ್ರದಲ್ಲಿ ಹಾಗಲ್ಲ. ಆವೃತ್ತಿ ಅಸಕೃತ ಉಪದೇಶಾತ್ ಅಂತ ಹೇಳಿದ್ದಾರೆ. ಶಾಸ್ತ್ರವನ್ನು ಎಷ್ಟು ಸರ್ತಿ ಕೇಳ್ತಾನೋ ಅಷ್ಟು ಸಿದ್ಧಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮಂತ್ರನ ಎಷ್ಟು ಸರ್ತಿ ಹೇಳ್ತಾನೋ ಜಪ ಅಂತ ಕರೀತಾರೆ. ಗಾಯತ್ರಿ ಮಂತ್ರ ಬಂತು ಅಂದು ಬಿಟ್ಟುಬಿಡೋದಲ್ಲ, ಜಾಸ್ತಿ ಜಪ ಮಾಡಬೇಕು. ಬಂತಷ್ಟು ಸ್ಟಾಪ್ ಮಾಡಿಬಿಡೋದಲ್ಲ, ಹೆಚ್ಚೆಚ್ಚು ಹೇಳಬೇಕಲ್ಲ, ಅದಕ್ಕೆ ಜಪ ಅಂತ ಕರೀತಾರೆ. ಶಾಸ್ತ್ರ ಪಾಠವನ್ನು ಪುನಃ ಪುನಃ ಆವರ್ತನೆ ಮಾಡಬೇಕು, ಅದಕ್ಕೆ ನೀವು ಹೇಳಿಕೊಡಿ ಅಂತ ಕೇಳಿದರು. ಆಗ ಅಶೋಕತೀರ್ಥರು, ಬರೀ ನೀವು ಪಾಠ ಹೇಳ್ಕೊಡೋದಿಲ್ಲ, ಪೀಠನೇ ಕೊಡ್ತೀನಿ ಅಂತ ಹೇಳಿಬಿಟ್ರು. ಪಾಠ ಅಲ್ಲ, ಪೀಠನೇ ಕೊಡ್ತೀನಿ ಅಂದರು. ಇವರು ಪೀಠ ಬೇಡ ಪಾಠ ಸಾಕು ಅಂತ ಅವರು ಅಂದರು. ಇವತ್ತು ಪೀಠ ಕೊಡಿ ಪಾಠ ಬೇಡ ಬೇಡ ಅಂತ ಹೇಳ್ತಾರೆ, ಅಂಥ ಕಾಲ ಇಲ್ಲ. ಪೀಠ ಸಾಕು ಪಾಠ ಯಾಕೆ, ಅವ್ರು ಪಾಠ ಸಾಕು ಪೀಠ ಯಾಕೆ ಅಂತ ಅವರು. ಅವ್ರು ಇಲ್ಲ ಪೀಠನೇ ಕೊಡ್ತೀರಿ ಅಂತ ಅವರು. ಇಲ್ಲ, ನನಗೆ ಪೀಠ ಗೀತ ತಗೊಳ್ಳೋ ಅರ್ಹತೆ ಇಲ್ಲ, ನನಗೆ ಪಾಠ ಹೇಳ್ಕೊಡಿ ಅಂತ ಅವ್ರು ಹೇಳ್ತಾರೆ. ಇಲ್ಲ ಇಲ್ಲ, ಪೀಠ ಬೇಕು ಅಂತಲೇ ನಾನು ತಪಸ್ಸು ಮಾಡಿದ್ದು, ಈ ಪೀಠಕ್ಕೆ ಬಂದವರು ಅಂತ ಹೇಳಿದರು. ಆಗ ಇದು ನಾನು ಯಾತಕ್ಕೆ ನಿಮಗೆ ಹೇಗೆ ಹೇಳ್ತೀರಿ ಅಂದರೆ ಸ್ವಪ್ನ ಆಗಿದೆ. ಅಶೋಭತೀರ್ಥರು ಹೇಳ್ತಾರೆ ಅದು ಸ್ವಪ್ನ ಆಗಿದೆ. ತುಂಬ ಪ್ರಾಬ್ಲಮ್ಸ್ ಜಯತೀರ್ಥರ ಕಥೆಯಲ್ಲಿ ತುಂಬ ಸಮಸ್ಯೆಗೆ ಉತ್ತರ ಇದೆ. ನನಗೆ ಸ್ವಪ್ನ ಆಗಿದೆ, ನೀವು ಪೀಠ ಕೊಡ್ತೀನಿ ಅಂತ ಹೇಳಿದರು. ಆ ಇವರು ಹೇಳ್ತಾರೆ, ನನಗೆ ಜ್ಞಾನ ಬೇಕು ಅಂತ ಶಿಷ್ಯನಾಗ್ತೇನೆ, ಪೀಠದ ಯೋಚನೆ ನನಗಿಲ್ಲ. ನೀವು ಸ್ವಪ್ನ ಆಗಿದೆ ಅಂತ ಹೇಳೋದಾದರೆ ನನಗೂ ಸ್ವಪ್ನ ಆದರೆ ಒಪ್ಕೋತೇನೆ ಅಂತ ಹೇಳಿದರು. ಇದು ಕರೆಕ್ಟ್ ಪದ್ಧತಿ. ಎಷ್ಟೋ ಜನಗಳು ಸ್ವಪ್ನ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ನಿಮ್ಮ ಆಸ್ತಿ ನಮಗೆ ಬರಕೊಡಿ ಅಂತ ಸ್ವಪ್ನ ಆಗಿದೆ ಅಂತ ಹೋದ್ರ ಗತಿ ಏನಾಗಬೇಕು? ಆಯ್ತು, ಅವನ ಕನಸಾಗಿಬಿಡುತ್ತೆ, ಅಷ್ಟು ಸಾಧ್ಯ ಇಲ್ಲ. ಎಷ್ಟು ಥರ ಆಸ್ತಿ ಮಾಡಿದವರು ಇದ್ದಾರೆ ಗೊತ್ತಾರೆ ನಿಮಗೆ? ಆ್ಯಕ್ಚುಲಿ ಅಂತ ಮಿಸ್ಯೂಸ್ ಮಾಡ್ಕೊಂಡವ್ರು ಇದ್ದಾರೆ. ಶಾಸ್ತ್ರ ಹೇಳ್ತದೆ ಇಬ್ಬರಿಗಾಗಬೇಕು. ಮತ್ತು ಆರ್ಡರ್ ನಮ್ಮ ಕೈಯಲ್ಲಿದ್ದರೆ ಅದು ಇನ್ನೊಂದು ಕಾಪಿಯಲ್ಲಿ ಹೋಗಿರುತ್ತೆ, ನೆನಪಿರಬೇಕು. ಟ್ರಾನ್ಸ್ಫರ್ ಎನಿ ಆರ್ಡರ್ ಇನ್ನೊಂದು ಕಾಪಿಯಲ್ಲಿ ಹೋಗಿರುತ್ತೆ. ನಮ್ಮ ಕಾಪಿ ದೊಡ್ಡದಾರೆ, ಅವ್ರ ಕಾಪಿನೇ ಮುಖ್ಯ ಅವರಿಗೆ. ನಮ್ಮದು ಸುಮ್ಮನೆ ನೇಮ್ ಸೇಕ್ ಅಷ್ಟೇ, ಅವ್ರದ್ದು ರೆಕಾರ್ಡ್ ಆಗೋದು, ನಮ್ಮದಲ್ಲ. ಭಗವಂತನ ಸರ್ಕಾರದಲ್ಲಿ ಸ್ವಪ್ನ ಆದರೆ ಅವರಿಗೂ ಆಗಿರುತ್ತೆ ಅಂತ ಅರ್ಥ. ಎಷ್ಟೋ ಕಥೆಗಳು ಹೇಳ್ತಾರೆ, ಇವರಿಗೆ ಬರ್ತಾರೆ ಕೊಡುವಂಥವರಿಗೆ, ಅವರದ್ದು ಹೇಳಿದ್ರೆ ಎಸ್ಗುವಂಥವರಿಗೆ. ವಾದಿರಾಜ ಸ್ವಾಮಿ ಹೇಗಾಯಿತು, ಹೈಗ್ರೀವ್ ದೇವರನ್ನು ಮಾಡಿ ಅವನು ಗಣೇಶನ ಮಾಡಲ ಕೊರಟ ಹೈಗ್ರೀವ್ ಆಗೋಯ್ತು. ಕತೆ ಹೇಳ್ತಾರೆ, ಗಣೇಶನ ಮಾಡೋಕ್ಕೆ ಅಪ್ಪನ ಮಾಡಿದ ಅಂತ ಹೇಳ್ತಿರ್ತಾರಲ್ಲ, ಅವರ ತಾತನ ಮಾಡಿದಾಗಾಯ್ತು. ಗಣೇಶಪ್ಪ ಶಿವ, ಶಿವನಪ್ಪ ಇವರು, ಮುತ್ತಾತ ಮುತ್ತಾತ ಸಾಕ್ಷಾತ್ ವಿಷ್ಣು, ಅವರು ಮಾಡಿದಾಗಾಯ್ತು. ಹೈಗ್ರೀವ್ ಆಗಿ ಕೂತ್ಕೊಂಡ್ಬಿಡ್ತಾರೆ. ತಕ್ಷಣ ಏನೇನೋ ಮಾಡಿದೆ, ಏನೋ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಸ್ವಪ್ನ ಆಯ್ತದೆ. ಏನಂತ, ನೀನು ಮತ್ತೆ ಮುಟ್ಟಕ್ಕೆ ಹೋಗಬೇಡ, ನನ್ನ ಇವ್ರು ದೊಡ್ಡ ಎತ್ತಿಗಳು ಬಂದಿದ್ದಾರೆ, ಇವರಿಗೆ ಅವ್ರಿಗೆ ಕೊಟ್ಟುಬಿಡು ಅಂತ ಹೇಳಿದರು. ವಾದಿರಾಸ ಅವಳು ಸ್ವಪ್ನ, ಇಂಥ ಮನೆ ನಾ ಇದ್ದೇನೆ ಕರ್ಕೊಂಡೋಗಿ ಅಂಥೇಳಿ. ಅರ್ಥ ಆಯ್ತು, ಎರಡು ಕಡೆ ಸ್ವಪ್ನ ಆಗಿದ್ದು ಸರಿ ಹೋಯಿತು, ಒಂದೇ ಕಡೆ ಆಗಿದ್ದರೂ ಸಾಧ್ಯ ಇಲ್ಲ. ಅದಕ್ಕೆ ಜಯತೀರ್ಥರು ಹೇಳ್ತಾರೆ, ನನಗೂ ಸ್ವಪ್ನ ಆದರೆ ಒಪ್ತೇನೆ. ಜನ ಕಥೆಗಳನ್ನು ಮಿಸ್ಯೂಸ್ ಮಾಡಿಕೊಳ್ಳೋದನ್ನು ತಪ್ಪಿಸ್ತಾರೆ ಇದರಿಂದ. ಜಯತೀರ್ಥರು ಏನೋ ಹೇಳಿಬಿಟ್ರು, ಏನಾಯಿತು ನಂಬೋದಿಲ್ಲ ಅಲ್ಲ, ಅವರ ಇಷ್ಟು ಕ್ರಿಟಿಕಲ್ ಅಪ್ರೋಚ್ ಇದ್ದಿದ್ದಕ್ಕೆ ಸುಧಾಗ್ರತೆ ಬರಲಿ ಸಾಧ್ಯವಾಯಿತು. ಬ್ಲೈಂಡ್ ಬಿಲೀಫ್ ಆಗಬಾರ್ದು, ಇದು ಒಂದು ಕುರುಡ ನಂಬಿಕೆ ಆಗಬಾರ್ದು. ನನಗೂ ಸ್ವಪ್ನ ಆಗಲಿ, ಅಶೋಕ ತೀರ್ಥರು ಒಪ್ಕೊಂಡ್ರೆ ನನ್ನ ಮಾತು ಮೀರ್ತಿ ಆಗಲ್ಲ ಅನ್ನಲಿಲ್ಲ. ಗುರುಗಳಿಗೆ ಕನ್ವಿನ್ಸ್ ಮಾಡೋದು ಗುರುಗಳ ಕೆಲಸ, ಹೊತ್ತು ಜೋರು ಮಾಡೋದು ಗುರುಗಳ ಕೆಲಸ ಅಲ್ಲ, ಕನ್ವಿನ್ಸ್ ಮಾಡಬೇಕು. ಹೌದಾ, ಒಳ್ಳೆ ಪ್ರಶ್ನೆ ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ನಿಮ್ಮ ಹತ್ತಿರ ಬೇಕು ಅಂತ ಕೇಳಿದರೆ ನಾ ಎಮ್ ಎ ಫಸ್ಟ್ ರ್ಯಾಂಕ್ ಅಂತಾನೆ. ಡಾಕ್ಯುಮೆಂಟ್ ತೋರಿಸೋಂದ್ರೆ ನನ್ನ ನಂಬಿಕೆ ಇಲ್ವಾ ಮಾತಿನಲ್ಲಿ ಅಂತ ಕೇಳಿದ್ರೆ ಈ ರೀತಿ ಮಾತಾಡ್ತಾ ಯಾರು ಗತಿಯರ ಆಗ್ಬೇಕಾಗ. ಅವ್ರು ಕೇಳೋದು ಅವ್ರ ಕರ್ತವ್ಯ, ತೋರಿಸೋದು ಇವ್ರ ಕರ್ತವ್ಯ. ಅಪನಂಬಿಕೆಯ ಪ್ರಶ್ನೆ ಅಲ್ಲ, ಅದು ಫಾರ್ಮ್ಯಾಲಿಟಿ ಆಗಲೇಬೇಕು. ನಂಬಿಕೆ ಅಪನಂಬಿಕೆ ಅಂತ ಮಾತಾಡಬಾರ್ದು. ತಕ್ಷಣ ಆಗಲಿ, ಸ್ವಪ್ನ ಅವಶ್ಯ ಆಗಲಿ, ಇವತ್ತು ಇಲ್ಲೇ ಮಲಕೋ ಅಂತ ಹೇಳಿದ್ರು. ಇಲ್ಲೇ ಮಲಕೋ, ಬೆಳಿಗ್ಗೆ ಪಾಠ ಶುರು ಮಾಡೋಣ, ಸ್ವಪ್ನ ಆಗುತ್ತೆ ಅಂತ ಹೇಳಿದ್ರು. ಈ ವಿಶ್ವಾಸ ಅವರಿಗಿತ್ತು. ತಮಗೆ ಸ್ವಪ್ನ ಆಗಿದ್ದು ಗ್ಯಾರಂಟಿ ಆದ್ದರಿಂದ ಕರೆಕ್ಟ್. ಕಾಪಿ ಇರೋದು ಗ್ಯಾರಂಟಿ ತರಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಅದೇ ದೊಡ್ಡ ವಿಚಾರ. ಕರೆದು ಇರೋನು ಕಾಪಿ ಕೊಡ್ತಾರೆ, ಅದಕ್ಕೇನಂತೆ. ಆರ್ಡರ್ ಬಂದಿರೋದು ನಿಜ ಆದರೆ ಸಿಗಲೇಬೇಕು. ಜನೇನು ಆರ್ಡರ್ ಆದರೆ ಅದಕ್ಕೆ ಕಾಪಿ ಇದ್ದೇ ಇರುತ್ತೆ. ಅವ್ರಿಗೆ ಗಂಬಿಕೆ ಆಯಿತು, ಹಾಗೇ ಆಗುತ್ತೆ ಅಂತ ಹೇಳಿದರು. ರಾತ್ರಿ ಸ್ವಪ್ನ ಆಯ್ತು ಅವರಿಗೂ ಕೂಡ. ಹೌದು, ಪೀಠನೇ ತಗೋಬೇಕು ಅಂತ ಹೇಳಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ಅಷ್ಟು ಆಯಿತು, ನನಗೂ ಆಯಿತು, ಒಪ್ಕೋತೇನೆ ಅಂತ ಹೇಳಿದರು. ಈ ಅಪ್ರೋಚ್ ಥ್ರೋಟ್ ಮೇಂಟೈನ್ ಮಾಡ್ತಾರೆ ಅವ್ರು. ಕ್ರಿಟಿಕಲ್ ಅಪ್ರೋಚ್ ಇದೆಯಲ್ಲ ಅವ್ರಿಗೆ, ಅಂತ ಎಲ್ಲಿ ಓದಿದ್ರು ಈ ಥರ ಕಾಣುತ್ತೆ. ಯಾವುದನ್ನು ಮೆಕ್ಯಾನಿಕಲಿ ಟೀಕಾರ ಯಾರು ಒಪ್ಪೋದಿಲ್ಲ. ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ಪೂರ್ವಪಕ್ಷ ಹಾಕ್ಕೊಂಡು ಪ್ರಶ್ನೆಗೆ ಒಳ್ಳೊಳ್ಳೆ ಪ್ರಶ್ನೆ ಹಾಕೋತಾರೆ. ನಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ನಾವು ಏನೋ ಕೇಳಬೇಕಂತ ಪ್ಲಾನ್ ಮಾಡ್ಕೊಂಡು ಕೂತಿರ್ತೇವೆ, ನಾವು ಒಂದು ಪ್ಲಾನ್ ಮಾಡಿದರೆ 100 ಪ್ರಶ್ನೆ ಹಾಕೋತಾರೆ ಹೊಸದಾಗಿ. ಆಗ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ, ಇನ್ನೇನು ಪ್ರಶ್ನೆಗಳೇ ಉಳಿಯೋದಿಲ್ಲ. ಅದು ಟೀಕಾರಾಯರ ವಿಚಿತ್ರವಾದಂಥ ಒಂದು ಶೈಲಿ. ಒಪ್ಪಿಕೊಂಡ್ರು. ಆಗ ಅವ್ರು ಹೇಳ್ತಾರೆ, ಸ್ವಾಮಿ ಎಲ್ಲಿ ಪೀಠ ಎಲ್ಲಿ ನಾನು, ಆಗ ಒಂದು ಮಾತು ಬರುತ್ತೆ ಅಂತ ಅವ್ರ ಬಾಯಿ. ನನಗೆ ಸಂಧ್ಯಾವನ್ನೇ ಮಾಡೋಕ್ಕೆ ಬರೋದಿಲ್ಲ ಅವ್ರು ಹೇಳ್ತಾರೆ. ಸೊ ಹೇಗೆ ಬೆಳೆದಿದ್ರು ಎಂಬುದಕ್ಕೆ ನಿದರ್ಶನ. ಅಂಥ ಒಂದು ಟೋಟಲಿ ಡಿಸ್ಕನೆಕ್ಟೆಡ್ ಫ್ಯಾಮಿಲಿ. ಅದರಿಂದ ಶಾಸ್ತ್ರ ಓದಬೇಕು ಅಂತ ಕೇಳಿದರೆ ಎಷ್ಟು ಚೇಂಜ್ ಇದು ಒಂದು. ಯೋಚನೆ ಮಾಡಬೇಡಿ, ಇನ್ಮೇಲೆ ಎಲ್ಲ ಬರುತ್ತೆ ನಿಮಗೆ ಅಂತ ಹೇಳ್ತಾರೆ. ಪಾಠ ಶುರು ಮಾಡೋಕ್ಕೆ ಸನ್ಯಾಸನೇ ಕೊಟ್ಟುಬಿಡ್ತಾರೆ, ಸನ್ಯಾಸ ದೀಕ್ಷೆಯನ್ನೇ ಕೊಟ್ಬಿಡ್ತಾರೆ. ಮೊದಲು ಪಾಠ ಓದೋ ಉದ್ದೇಶ ಮಾತ್ರ ಇತ್ತು, ಈಗ ಸನ್ಯಾಸ ಪೀಠ ಎರಡಕ್ಕೂ ಸಂಕಲ್ಪ ಮಾಡಿ ಜಯತೀರ್ಥ ಅಂತ ನಾಮಕರಣ ಮಾಡಿದರಂತೆ. ಸನ್ಯಾಸವನ್ನು ಕೊಟ್ಟು ಈ ವಿಷಯ ಅಲ್ಲಿಗೆ ಹೋಗಿ ಜತಿಗಾರರು ಬಂದವರೆಲ್ಲ ವಾಪಸ್ ಸುದ್ದಿ ಮುಟ್ಟಿಸಿದ್ರು. ಹಾಗೆ ನಿಮಗೆ ಸನ್ಯಾಸಿ ಆಗಿಬಿಟ್ಟ ಅಂತೇಳಿ ತಕ್ಷಣ ತಂದೆ ತಾಯಿಗಳು ಯಾವಾಗಲೂ ಕೂಡ ತಮ್ಮ ಮಕ್ಕಳದು ಭಾರಿ ಸರಿ, ಉಳಿದವರದೇ ತಪ್ಪು ಅನ್ನೋ ಸೈಕಾಲಜಿ ಯಾವಾಗಲೂ ಇರುತ್ತೆ. ನಮ್ಮ ಮಗನ ಯಾರೋ ಕೆಡಿಸಿಬಿಟ್ರು ಅಂತ ತಿಳ್ಕೊಂಡ್ರು. ಎಷ್ಟೋ ಬಿದ್ದಿರ್ತಾರೆ ಕೆಡಿಸಿದವರು, ನಮ್ಮ ಮಗನ ಬುದ್ಧಿ ಕೆಡಿಸಿದ್ರು ಅಂತ ಅಂದ್ಕೊಂಡ್ಬಿಟ್ಟು ಸೀದಾ ಸೈನ್ಯ ತಗೊಂಡೇ ಬಂದಂತಲ್ಲ, ಸೈನ್ಯ ತಗೊಂಡೇ ಬರ್ತಾನೆ ರಾಜ. ಅಕ್ಷೋಭಿತರನ್ನು ಅಟ್ಯಾಕ್ ಮಾಡ್ತಾನೆ. ಏನು ಸ್ವಾಮಿ ಏಕವಚನಲ್ಲಿ ಬೈದಂತೆ, ಏನು ಸ್ವಾಮಿ ಇಂಥ ಕೆಲಸ ಮಾಡೋದ ನಮ್ಮ ಮಗನಿಗೆ, ಸನ್ಯಾಸ ಕೊಟ್ಬಿಡೋದು, ಏನು ತಿಳ್ಕೊಂಡಿದ್ದೀರಿ ನೀವು ಸನ್ಯಾಸಿಗಳು ಅಂತ ಹೇಳಿ ಕಂಡವರು ಸನ್ಯಾಸಿಗಳು ಮಾಡ್ತೀರೋ, ಜೋರು ಮಾಡ್ತಾರೆ. ಹೊಡೆಲಕ್ಕೆ ಹೋದ್ರಂತೆ, ಒಡನೆ ಜೈತೀರ್ಥ ಹೇಳ್ತಾರೆ ವಿಧಿದೊಳಗೆ, ಹೊಡೆಲಕ್ಕೆ ಹೋದ್ರಂತೆ ಜೈತೀರ್ಥ. ಅಕ್ಷೋಭಿತರು ಅಕ್ಷೋಭ್ಯ ಹೆಸರೇ ಅಕ್ಷೋಭ್ಯ, ಅಕ್ಷೋಭ್ಯ ಸರ್ವಪ್ರಹರಣ ವಿಷ್ಣು ಸಹಸ್ರಾಮದ ಹೆಸರು. ಕ್ಷೋಭ್ಯ ಅಕ್ಷೋಭ್ಯ ಅಂದರೆ ಅನ್ಡಿಸ್ಟರ್ಬ್ಡ್ ಅಂತ ಅರ್ಥ. ಡಿಸ್ಟರ್ಬೆನ್ಸ್ ಇಲ್ಲ ಅವರು, ಫುಲ್ ಕನ್ವಿಕ್ಷನ್ ಇತ್ತಲ್ಲ, ನಕ್ಕು ಬಿಡ್ತಾರೆ. ನೋಡಯ್ಯ ಆ ಕೇಳಿದ್ದು ಕೊಟ್ಟಿದ್ದೇನೆ, ನಂದೇನು ಅಭ್ಯಂತರ ಇಲ್ಲ, ಬೇಕಾದ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತಾರಂತೆ. ನಂದೇನು ಗಲಾಟೆ ಇಲ್ಲ, ಬೇಕಾದ್ರೆ ಕರ್ಕೊಂಡು ಹೋಗು. ಹೆದರ್ಕೊಂಡು ಹೇಳಲಿಲ್ಲ ಮತ್ತೆ ಅವರು, ದಯವಿಟ್ಟು ತೊಗೊಂಡು ಹೋಗ್ಬಾರ ನನಗೆ ಪ್ರವಾಸ ಬೇಡ ಅಂತ ಹೇಳಲಿಲ್ಲ, ಬೇಕಾದ್ರೆ ಕರ್ಕೊಂಡು ಹೋಗು, ನೀನೇ ಬಂದುಬಿಡ್ತಿ ಅಂತ ಅರ್ಥ ಅವರು. ಅದು ಬೇರೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅತನಿಗೆ. ಒಂದು ಮಾತಿದೆ, ಕೃತ್ತೋ ಹನ್ಯಾತ್ ಗುರುವನಪಿ, ಕೋಪ ಬಂದ ಮನುಷ್ಯ ಗುರುಗಳು ಬೇಕಾದ್ರೆ ಕೊಂದಾಕಿಬಿಡ್ತಾನಂತೆ. ಬುದ್ಧಿ ಸರಿಯಿರೋದಿಲ್ಲ ಅಂತ ಅರ್ಥ. ಅವ್ರು ಹೇಳಿದ್ರೆ ಕೆಡೋ ಸ್ಥಿತಿಯಲ್ಲ ಆತಿಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಹೋಗಬೇಕಾದ್ರೆ ಅಂತ ಹೇಳಿದರು. ಕಷ್ಟ ಭಾಗನ ಕರೆದ್ರೆ ಅವರು ಹೊರಟರು. ಇಲ್ಲೂ ಅಷ್ಟೇ, ಜೈತೀರ್ಥ ಹೇಗೆ ನಡ್ಕೊಂಡ್ರು, ಅಕ್ಷೋಭ್ಯತೀರ್ಥ ಹೇಗೆ ನಡ್ಕೊಂಡ್ರು, ಅದು ಭಾರಿ ಇಂಟ್ರೆಸ್ಟಿಂಗ್. ಅಕ್ಷೋಭ್ಯತೀರ್ಥರು ಲೆಕ್ಚರ್ ಹೊಡಿತಾ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಆ ಕೇಸ್ ಅಲ್ಲ ಇದು. ಕೆಲವರು ಯಾವ ಮಾತು ಹೇಳೋದು ಕೇಳದೆ ಇರ್ತಾರಲ್ಲ, ಅವರಿಗೆ ಹೇಳಿ ಉಪಯೋಗ ಇಲ್ಲ, ಹೇಳೋಕ್ಕೆ ಹೋಗಲಿಲ್ಲ. ಜೈತೀರ್ಥರು ಕೂಡ ಅಷ್ಟೇ, ಇದು ಸಣ್ಣ ಪುಟ್ಟ ವಿಷಯ ಅಲ್ಲ, ಇದನ್ನು ಮಾತಿನಲ್ಲಿ ಒಪ್ಪಿಸಕ್ಕಂಥ ವಿಷಯ ಅಲ್ಲ ಇದು. ಆಗಲೇ ಜೊತೆ ಹೊರಟುಬಿಟ್ಟು ನೋಡಿದವರಿಗೆ ಇವರು ಹೆದರ್ಕೊಂಡು ಅದನ್ನು ಹೇಳ್ಕೊಂಡಂತ ಕಾಣುತ್ತೆ. ತಂದೆ ಒಂದು ಉಪಾಯ ಮಾಡಿದರು, ಮಗ 20 ವರ್ಷದ ಹುಡುಗ, ಇನ್ನೂ ಮದುವೆ ಆಗಿದೆ, ಹೆಂಡತಿ ಮನೆಗೆ ಬಂದಿಲ್ಲ, ಆದ್ದರಿಂದ ಏನೋ ಒಂಥರ ವಿಚಿತ್ರ ವೈರಾಗ್ಯ ಬಂದಿದೆ. ತುಂಬ ಜನ ಆ ಥರ ಆಗ್ತಾರೆ, 4 ದಿವಸ ವೈರಾಗ್ತಾರೆ ಅಂತ ಕಾಣ್ತಾರೆ, ಆಮೇಲೆ ಡಬಲ್ ಕೆಟ್ಟೋಗಿರ್ತಾರೆ, ಮೊದಲಿಗಿಂತ ಒಪ್ಲೆಸ್ ಆಗಿಬಿಟ್ಟಿರ್ತಾರೆ ಒಂಥರ. ಅದಕ್ಕೆ ಪ್ರಹ್ಲಾದನಿಗೆ ಹೇಳ್ತಾನೆ ಹಿರಣ್ಯಕಶಿಪು, ಎಲ್ಲೋ ಯಾರ್ದ ಮಾತು ಕೇಳಿ ಕೆಟ್ಟೋಗಿದ್ದಾರೆ ಹುಡುಗ, ಮುಂದೆ ಸರಿ ಹೋಗ್ತಾನೆ ಅಂತ ಹೇಳಿದರೆ. ಅದಕ್ಕೋಸ್ಕರ ಹೆಂಡತಿನ ಮನೆಗೆ ಕರೆಸಿದ್ರೆ ಸರಿಗೆ ಹೋಗ್ತಾರೆ ಅಂತ ತಿಳ್ಕೊಂಡು ಹೋಗಿ, ಇನ್ನೂ ಕೂಡ ಮನೆ ಬಂದಿರಲಿಲ್ಲಲ್ಲ, ಕರೆಸ್ತಾನೆ. ಕರೆಸಿಬಿಟ್ಟು ಶಯಾಗ್ರಹಕ್ಕೆ ಕಳಿಸ್ಕೊಡ್ತಾರೆ. ಇವರೇನು ವೇಷ ಕನ್ನಡ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ, ವೇಷ ಬದಲಾಯಿಸಿಬಿಟ್ರು, ಹಾಗೆ ಈ ವೇಷ ಏನೂ ಬದಲಾಯಿಸಿಲ್ಲ, ಸನ್ಯಾಸಿ ವೇಷದಲ್ಲೇ ಇದ್ದಾರೆ. ಸನ್ಯಾಸಿ ವೇಷ ಬದಲಾಯಿಸಿರು ಅಂತ ಹೇಳೋರು ಏನು ಬುದ್ಧಿವಂತಿಕೆ ಮಾಡ್ತಾರೆ ಅಂದರೆ, ಜೈತೀರ್ಥ ಸನ್ಯಾಸ ತೊಗೊಂಡು ಮತ್ತೆ ಬಿಳಿ ಬಟ್ಟೆ ಹಾಕ್ಕೊಂಡ್ರು ಅಂದರೆ ಸನ್ಯಾಸ ತೊಗೊಂಡು ಮತ್ತೆ ಬಿಡ್ಬೋದು ಯಾವಾಗ ಬೇಕಾದ್ರೂ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಅದಿಲ್ಲ, ಸನ್ಯಾಸಕ್ಕೊಮ್ಮೆ ಹೋದ್ಮೇಲೆ ವಾಪಸ್ ಬರಹಾಗಿಲ್ಲ, ನೆನಪಿರಬೇಕು. ಸನ್ಯಾಸ ಅಂಬೋದು ಇರ್ರಿವೋಕಬಲ್ ಆಶ್ರಮ, ವಾಪಸ್ ಬರೋ ಚಾನ್ಸ್ ಇಲ್ಲ ಅದಕ್ಕೆ. ಅಕಸ್ಮಾತ್ ಬಂದರೆ ಅಥವಾ ವಾಪಸ್ ಬಂದ ಅಂತ ಕರೆಯೋದಿಲ್ಲ, ಪತಿತ ಅಂತ ಕರೀತಾರೆ. ಪತಿತ ಅಂದರೆ ಸನ್ಯಾಸವನ್ನು ಕಳ್ಕೊಂಡ ವಾಪಸ್ಸೂ ಬರಲಿಲ್ಲ, ಆ ಥರ ಅದು ಡಿಪಾರ್ಟ್ ಕೇಸ್ ಇದ್ದಾಗ. ಅದು ಒಂದು ಡಿಪಾರ್ಟ್ ಕೇಸಿಗೆ ಇಮಿಡಿಯೇಟ್ ಅಟೆಂಪ್ಟ್ ಮಾಡೋಕ್ಕೂ ಬರೋದಿಲ್ಲ, ಆ ರೀತಿ ಆಗಿಬಿಡ್ತಾರೆ. ಆದ್ದರಿಂದಲೇ ಅವರು ಸನ್ಯಾಸಿ ವೇಷದಲ್ಲೇ ಇದ್ದಾರೆ. ಅದನ್ನು ಬಿಡಿಸೋ ಶಕ್ತಿ ಆತನಿಗಿರಲಿಲ್ಲ. ಕೆಟ್ಟಿರು ಕಳಿಸಿಕೊಟ್ರು, ಚೈತೀರ್ಥರು ಸುಮ್ಮನೆ ಕೂತಿದ್ದಾರೆ. ಆದ ಹೆಂಡತಿ ಬಂದು ನೋಡ್ತಾಳಂತೆ, ನಾವೆಲ್ಲರೂ ಕೇಳಿರ್ತೇವೆ ಹಾವಿನಂತೆ ಕಂಡ್ರು ಅಂತ ಕೇಳಿ ಈ ತೀರ್ಥ ವಿಜಯ ಬರೀ ಹಾವಿನಂತೆ ಕಾಣಲಿಲ್ಲ, ಬೆಂಕಿಯ ರಾಶಿಯಂತೆ ಕಂಡರು, ಹಾವಿನಂತೆ ಪುತ್ಕಾರ ಮಾಡಿದರು, ಸೂರ್ಯಚಂದ್ರರಂತೆ ಹೊಳೆದರು. ಹೆಂಡತಿ ನೋಡ್ತಾರೆ, ಪರಮಾಶ್ಚರ್ಯವಾಗಿ ಹೋಯಿತು, ಭಾರಿ ಭಯನೂ ಆಗೋಯ್ತು, ಜೋರಾಗಿ ಚೀರ್ಕೊಂಡು ಬಿದ್ದುಬಿಟ್ರಂತ. ಆ ಧ್ವನಿಕೆರೆ ಎಲ್ಲರೂ ಬಂದು ನೋಡ್ತಾರೆ. ಆಗ ಅವರ ವರ್ಚಸ್ಸನ್ನು ಕಂಡು ಆಶ್ಚರ್ಯಪಟ್ಟುಬಿಟ್ಟು, ಈತ ನಮ್ಮನೆಗೋಸ್ಕರ ಹುಟ್ಟಿ ಬಂದಿಲ್ಲ ಅಂತ ಗ್ಯಾರಂಟಿ ಮಾಡಿಕೊಂಡ್ರಂತ. ಇಲ್ಲಿ ಏನು ಇಂಪಾರ್ಟೆಂಟ್ ಮೆಸೇಜ್ ಅಂದರೆ, ಜಯತೀರ್ಥರು ತಾವು ಸನ್ಯಾಸ ತಗೊಂಡಿದ್ದನ್ನು ಪ್ರಾಕ್ಟಿಕಲಿ ತೋರಿಸಿದ್ರೆ ಹೊರತು ಪ್ರೂವ್ ಮಾಡಿದ್ರೆ ಹೋಗಿ ಬಾಯಲ್ಲಿ ಹೇಳಕ್ಕೆ ಹೋಗಲಿಲ್ಲ. ತಮ್ಮ ಗ್ರೇಟ್ನೆಸ್ ಅನ್ನು ತೋರಿಸಿಕೊಟ್ಟಾಗ ಅರ್ಥ ಆಯಿತು. ಅರ್ಜುನ ಅಷ್ಟೆಲ್ಲ ಕೇಳಿದ, ವಿಶ್ವರೂಪ ನೋಡಿದಾಗ ಅರ್ಥ ಆಯ್ತು. ಅದನ್ನು ವಿಶ್ವರೂಪ ನೋಡಿದ ತಕ್ಷಣ ಕೃಷ್ಣ ಸ್ಥಿತೋಸ್ಮಿ ಗತ ಸಂದೇಹ ಅಂತ ಕೊನೆಗೆ ಒಪ್ಪಿಕೊಂಡು ಕರಿಷೇ ವಶರಂತವ. ಇದರ ಅರ್ಥ ಏನು ಅಂದರೆ, ಯಾವಾಗಲೂ ಆಡಿಯೋ ಎಫೆಕ್ಟ್ಗಿಂತ ವಿಡಿಯೋ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ. ಎಷ್ಟು ಕೇಳಿದರೂ ನೋಡಿದಷ್ಟು ಎಫೆಕ್ಟ್ ಬರೋಕ್ಕೆ ಸಾಧ್ಯತೆ ಇಲ್ಲ. ತುಂಬ ಹೇಳಿರ್ತಾನೆ, ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಜಯತೀರ್ಥರು ಮಾಡಿದ ಕೆಲಸ, ಅಕ್ಷೋಭ ತೀರ್ಥರು ಮಾಡಿದ ಕೆಲಸ, ರಘುನಾಥರಾಯ ತಂದೆ ತಾಯಿ ಬಂಧು ಬಳಗ ಎಷ್ಟು ಜನ ಕನ್ವಿನ್ಸ್ ಮಾಡಬೇಕು, ಆದರೆ ಅದಕ್ಕೊಂದೇ ಉಪಾಯ, ಕಣ್ಣಾರೆ ಕಡೆ ಎಲ್ಲ ಒಪ್ಕೊಂಡ್ಬಿಡ್ತಾರೆ. ಹೇಳೋದಕ್ಕೂ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಆ ರೀತಿ ಮಾಡಿದ್ದಕ್ಕೆ ಸರಿ ಇವತ್ತು. ವೇದವ್ಯಾಸರು ಹಾಗೇನು, ದ್ರೌಪದಿ ಮದುವೆಗೋಸ್ಕರ ಹೊರಟಾಗ ತುಂಬ ಹೇಳ್ತಾರೆ, ದ್ರುಪದ ರಾಜ ಕೇಳೋದಿಲ್ಲ, ಅದೆಲ್ಲ ಹೇಳ್ತೀರಿ ಶಾಪದ ಕಥೆ ಕರೆಕ್ಟೇ, ಆದರೆ ನನ್ನ ಮಗಳ ಮದುವೆ ಪ್ರಶ್ನೆ ಇದು, ನನ್ನ ಗೌರವದ ಪ್ರಶ್ನೆ, ನಾನು ಹೇಗೆ ಒಪ್ಕೊಳ್ಳಿ ಅಂತ ಕೇಳ್ತಾನೆ. ಆಗ ವೇದವ್ಯಾಸ ದೇವರು ದಿವ್ಯಂಹಿ ದರ್ಶನ ಬಿದಮ್ಮ ಯಾದ್ಯ ದತ್ತಂ, ದಿವ್ಯ ದೃಷ್ಟಿ ಕೊಡ್ತೇನೆ ನೋಡು ಅಂತ ಹೇಳ್ತಾರೆ. ನೋಡ್ತಾನೆ ಕಷ್ಟ ಒಪ್ಕೊಂಡ್ಬಿಡ್ತಾನೆ. ಇದರಿಂದ ನಾವು ತೋರಿಸ್ತೇ ಹೋದರೆ ಜನಕ್ಕೆ ಅರ್ಥ ಆಗೋದಿಲ್ಲ. ಜಯತೀರ್ಥರ ಜೀವನವೇ ದೊಡ್ಡ ಪವಾಡ ಇತ್ತು, ಮೊದಲು ಅವರಿಗೆ ಪವಾಡ ಆಯಿತು, ಆಮೇಲೆ ಅವರು ಪವಾಡ ಮಾಡಿದರು. ಎರಡನೇ ಅವ್ರಿಗೆ ನೀರು ಕುಡಿದಾಗ ಕಿವಿ ಮಾತು ಕಿವಿ ಬಿದ್ದಿದ್ದು ಪವಾಡವಾದರೆ, ಆ ಪವಾಡನ ಎಲ್ಲರಿಗೂ ತೋರಿಸಿಕೊಟ್ಟು ತಾವು ಯಾತಕ್ಕೆ ಸನ್ಯಾಸಿಗಳು ಅಂತ ತೋರಿಸಿಕೊಟ್ಟಾಗ ಭಾರಿ ಖುಷಿಯಾಯಿತು. ಆಗ ರಾಜ ತಾನೇ ಬಂದು ಬಿಡ್ತಾನೆ, ತಾನೇ ಬಂದು ಬಿಟ್ಟು, ಸ್ವಾಮಿ ನಮ್ಮ ಮಗನಲ್ಲ ಆತ, ನಿಮ್ಮ ಮಗ, ನೀವೇ ಮಗನನ್ನಾಗಿ ಇಟ್ಟುಕೊಂಡು ಪೀಠ ಕೊಡಿ ಅಂತ ಬಿಟ್ಟು ಹೋಗಿಬಿಡ್ತಾರೆ. ಈ ಕನ್ವಿಕ್ಷನ್ನು ಸುಮ್ಮನೆ ಹೇಳಿದರೆ ಬರ್ತಿರಲಿಲ್ಲ, ಆತನಾಗಿ ಒಪ್ಸಾಗಿ ಮಾಡ್ತಾನೆ. ಅದಕ್ಕೆ ಬೇಕಾದ್ರೆ ಕರ್ಕೊಂಡೋಗು ಅಂತ ಹೇಳಿದ್ರಲ್ಲ, ನೀನೇ ಬಂದು ಬಿಡ್ತಿ ಅಂತಾಯಿತು, ತಂದು ಬಿಟ್ಟು ಬಿಡ್ತಾನೆ. ಇದರಿಂದ ನಮಗೆ ಅರ್ಥ ಆಗೋದು, ಯಾವ ಕಾಲಕ್ಕೂ ಕೂಡ ನಾವು ಆಚಾರ್ಯ ಒಂದು ಮಾತಿದ್ದ ಸನ್ಯಾಸ ತಗೊಳ್ಳೋದು ಅಂದರೆ, ಸರ್ವೇಷಾಂ ಅಭಯಂ ದತ್ವ ವಿರಕ್ತ ಪ್ರವರದೇ ಧರಿ, ಯಾರು ಕನ್ಸರ್ನ್ಡ್ ಪರ್ಸನ್ಸ್ ಇರ್ತಾರೋ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಸನ್ಯಾಸ ತಗೋಬೇಕೇ ಹೊರತು ಹಾಗೆ ತಗೊಳ್ಬಾರ್ದು. ಇವರೇನು ಮಾಡಿದರು, ಸನ್ಯಾಸ ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್ ತಗೊಂಡ್ರಷ್ಟೇ. ಸಾಮರ್ಥ್ಯ ಹೀಗೂ ಇರ್ಬೋದು, ಹಾಗೂ ಮೊದಲು ಮಾಡಿ ಕೆಲಸ ಆಮೇಲೆ ಇದು ಮಾಡ್ಕೋತಾರಲ್ಲ, ಮೀಟಿಂಗ್ನಲ್ಲಿ ರೆಗ್ಯುಲೈಸ್ ಮಾಡ್ಕೊಂಡ್ರೆ ಆಗ. ಜಯತೀರ್ಥರ ಆಶ್ರಮದಲ್ಲಿ ಈ ರೀತಿ ಇದ್ದಿದ್ದರಿಂದ ಮುಂದೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲಿಲ್ಲ. ಇಷ್ಟೆಲ್ಲ ಮಾಡಿದ್ರೆ 20 ವರ್ಷ ಅವರು ನೆನಪಿರಲಿ, 20 ವರ್ಷ ಅವ್ರು ಒಟ್ಟಿದ್ದು ಬರೀ 48 ವರ್ಷ ಅಷ್ಟೇ. ಜಯತೀರ್ಥ ಇದ್ದು ಬರೀ 48 ವರ್ಷ, ಇನ್ನು ಪ್ಲಸ್ 28 ಅಷ್ಟೇ. ಆ 28ರಲ್ಲಿ ಮುಂದೆ ಏನೇನು ಮಾಡಿದರು, ಫಸ್ಟ್ ಅಕ್ಷೋಭ ತೀರ್ಥರತ್ತ ಓದ್ತಾರೆ, 5 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರೆ, 5 ವರ್ಷಗಳ ಕಾಲ ಪಾಠ ಕೇಳ್ತಾರೆ. ಮತ್ತೆ ಹಿಂದೆ ಕೇಳಿದ್ರು ಮತ್ತೆ ಕೇಳಿದ್ರು, 25 ಆಗೋಯ್ತು ಈಗಾಗಲೇ. ಅಲ್ಲಿಂದ ತಪಸ್ಸು ಮಾಡಲಿಕ್ಕೆ ಅಂತ ಹೋಗ್ತಾರೆ, ಸಂಧ್ಯಾವಳಿ ಇಲ್ಲೇ ಕನ್ವರ್ಟ್ ಆದ್ರಲ್ಲ ಅದೇ ಜಾಗಕ್ಕೆ ಹೋಗಿ ಅಲ್ಲಿ ಇವತ್ತಿಗೂ ದುರ್ಗಾದೇವಿ ದೇವಸ್ಥಾನ ಇದೆ, ದುರ್ಗಾದೇವಿ ಗುಡಿ ಇದೆ. ಯಾತಕ್ಕೆ ದುರ್ಗಾ ಉಪಾಸನೆ ಮಾಡಿದರು ಅಂದರೆ ಹೇಳ್ತಾರೆ, ಆಚಾರ ಅವತಾರ ಮಾಡಿದಾಗ ಪಾದಕ ಕ್ಷೇತ್ರ, ಅಲ್ಲೂ ದುರ್ಗಾದೇವಿ ಇದ್ದಾರೆ, ಇಲ್ಲೂ ದುರ್ಗಾದೇವಿ ಇದ್ದಾರೆ. ಕಲವು ದುರ್ಗಾ ವಿನಾಯಕವು ಅಂತ ಒಂದು ಮಾತಿದೆ. ದುರ್ಗಾದೇವಿ ತಮೋಭಿಮಾನಿನಿಯಾದ ರೂಪ, ಅದು ತಮಸ್ಸು ಅಂದರೆ ಅಜ್ಞಾನ, ಅದು ನ್ಯೂಟ್ರಲೈಸ್ ಆಗಬೇಕಾದ್ರೆ ದುರ್ಗಾದೇವಿ ಅನುಗ್ರಹ ಮಾಡಬೇಕು. ಕಲಿಯುಗ ಇದು, ಕಲಿಯುಗದಲ್ಲಿ ತಮಸ್ಸಿನ ಯುಗ, ಆದರೆ ದುರ್ಗಾ ಉಪಾಸನೆ ಮಾಡಿದರೆ ಅದು ಹೋಗ್ತದೆ. ಇದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಂಧ್ಯಾ ವಂದನೆಯಲ್ಲಿ ಚಿರೆಯನ್ನು ಸ್ಥಾಪಿತೆಯೇ ದೇವಿ, ಚಂದನೇನ ವಿಲೇಪಿತೆ, ಬಿಲ್ಲುಪತ್ರಾಸ್ಥಿತೆಯೇ ದೇವಿ, ದುರ್ಗೇಹಂ ಶರಣಾಗತ. ಪ್ರತಿನಿತ್ಯ ನಾವು ಸಂಧ್ಯಾ ವಂದನೆ ದುರ್ಗಾ ಸ್ತೋತ್ರ ಮಾಡ್ತೇವೆ. ಯಾತಕ್ಕೆ ಅಂದರೆ ಕಲಿಯುಗದ ಈ ಒಂದು ಅಜ್ಞಾನದ ಎಫೆಕ್ಟ್ ಹೋಗಬೇಕು ಅಂತ ಅರ್ಥ. ನಮಗದು ಗೊತ್ತೇ ಇಲ್ಲ, ಸಂಧ್ಯಾ ವಂದನೆ ಗೊತ್ತಿಲ್ಲ ಪಾಪ, ಅದೇ ಅದು ಗೊತ್ತಿರುತ್ತೆ. ಸಂಧ್ಯಾ ವಂದನೆ ಗೊತ್ತಿದ್ರೆ ಇದು ಯಾತಕ್ಕೆ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಅದು ಬಹಳ ಮುಖ್ಯವಾಗಿ ಟೀಕಾರಾಯರು ದುರ್ಗಾದೇವಿಯ ಸನ್ನಿಧಿ 12 ವರ್ಷ ತಪಸ್ಸು ಮಾಡಿದ್ರಂತೆ. ಜಸ್ಟ್ ಇಮ್ಯಾಜಿನ್, 25 + 12 37 ವರ್ಷ ಇಲ್ಲೇ ಆಗೋಯ್ತು, ಆಗಲೇ ಹೋಗಿ ಇರೋದಿನ 11 ವರ್ಷ ಇದೆ ಅಷ್ಟೇ. ಅಂದರೆ ಯಾವ ರೀತಿ ಇಷ್ಟರಲ್ಲಿ ದಿಗ್ವಿಜಯ ಮಾಡಬೇಕು, ಸಂಚಾರ ಮಾಡಬೇಕು ಅವರು. ಆಗ ದುರ್ಗಾದೇವಿ ಪ್ರತ್ಯಕ್ಷ ದುರ್ಗಾ ಚಾಸ್ಪೈ ಪ್ರಸನ್ನ, ಅವರ ತಪಸ್ಸು ಅಂದರೆ ಸಾಮಾನ್ಯ ತಪಸ್ಸಲ್ಲ. ಜಯತೀರ್ಥ ವಿಜಯಲ್ಲಿ ಹೇಳ್ತಾರೆ, ಅವರು ಆ ದಿವಸ ಆಹಾರ ಏನು ತಗೊಳ್ತಿದ್ರಂತೆ, ಅವಾಗಿ ಕೆಳಗೆ ಬಿದ್ದಂತಹ ಭುವಿ ಪನ್ನೈರಪಿ ಪತ್ರ ಪೂಗೈಹಿ, ನೆಲದ ಮೇಲೆ ಬಿದ್ದಂಥ ಒಣ ಎಲೆಗಳನ್ನು ತಿಂತಿದ್ರಂತೆ. ಹುಲ್ಲು ಎಣೆ ಹುಲ್ಲು ಮತ್ತು ಒಣಗಿದ ಎಲೆ ಅಷ್ಟೇ ಅವರ ಆಹಾರ, ಅದಕ್ಕೇನಾದ್ರೂ ಸೇರಿಸ್ಕೋಬೇಕಲ್ಲ. ಪಂಚಗವ್ಯ ಯೋಗೈಹಿ, ಪಂಚಗವ್ಯದಲ್ಲಿ ಅದ್ಕೊಂಡು ತಿಂತಿದ್ರಂತೆ. ನೆನಪಿಟ್ಕೊಳ್ಳಿ, ಹುಲ್ಲು ಬರೀ ಇದು, ಬರೀ ಹುಲ್ಲು, ಬರೀ ಎಲೆ, ಪಂಚಗವ್ಯ ಅಷ್ಟೇ, ಇದು ಅವರ ಆಹಾರ. ಇಷ್ಟು ಆಹಾರ ತಗೊಂಡು ಸುಧಾಕರ್ ಅಂತ ಬರೀತಾರೆ. ಈ ಹಸು ಹುಲ್ಲು ತಿಂದು ಹಾಲು ಕೊಡುತ್ತಲ್ಲ, ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ಹುಲ್ಲು ತಿಂದ ಅದು ಹುಲ್ಲು ಕೊಟ್ಟರೆ ಗತಿ ಏನಾಗ್ತೀವಿ? ನಾವು ಹುಲ್ಲು ಕೊಟ್ಟು ಅದು ಹುಲ್ಲು ಕೊಟ್ಟಿದ್ರೆ ಯಾರೋ ಹಸು ಸಾಕ್ತಾನೆ ಇರಲಿಲ್ಲ. ನಾವು ಕೊಡೋದು ಹುಲ್ಲು, ಅದು ಕೊಡೋದು ಹಾಲು. ಇವರು ತಿಂದಿದ್ದನ್ನು ಕೊಟ್ಟಿದ್ದು ನ್ಯಾಯಸುಧಿಯನ್ನು ಬರೀತಾರೆ. ಅದರ ಆಹಾರದಲ್ಲಿ ಇರ್ತಕ್ಕಂಥ ಪಂಚಗವ್ಯ ಅಂದರೆ ಪ್ಯೂರೆಸ್ಟ್ ಫುಡ್ ಅಂದರೆ ಪಂಚಗವ್ಯ ಅಂತ. ಆ ರೀತಿ ಪಂಚಗವ್ಯದಲ್ಲಿದ್ದವರು ವಿಷ್ಣು ತಿಂತಾರೆ. ಆಚಾರ್ಯ ಸಂಬಂಧರು ಕೂಡ ಹಾಗೆ ಪಂಚಗವ್ಯ ಕೊಡ್ಕೊಂಡೇ ಇದ್ರಂತೆ. ಪಂಚಗವ್ಯಂ ಪಪವು ಕಿಂಚಿತ್ ಪಂಚಮೇ ಪಂಚಮೇಹೇನಿ ಅಂತ ಹೇಳ್ತಾರೆ. ಐದೈದು ದಿವಸಕ್ಕೆ ಒಂದ್ಸರ್ತೆ ಪಂಚಗವ್ಯ ತಗೋತಿದ್ದಿರುತ್ತಷ್ಟೇ. ಐದೈದು ದಿವಸಕ್ಕೆ ಒಂದ್ಸಲ ಅವ್ರು ವಿಷ್ಣು ತೀರ್ಥರು. ಅವತ್ತು ಇವತ್ತಿಗೂ ಇದ್ದಾರೆ ಅವರು. ಅಷ್ಟು ತಿಂದರೆ ಮನುಷ್ಯ ಬದುಕ್ತಾನೆ ಅಂದರೆ ಇವತ್ತಿಗೂ ಇದ್ದಾರೆ. ಜಾಸ್ತಿ ತಿಂದವರು ಹೋಗಿದ್ದಾರೆ, ಹಾಗೆ ತಿಂದವರು ಇದ್ದಾರೆ ಅಂತ ಹೇಳ್ತಾರೆ. ಶುದ್ಧವಾದ ಆಹಾರ, ದೀರ್ಘಾಯುಷ್ಯ ಕೊಡ್ತಕ್ಕಂಥ ಆಹಾರದ ವಿಷ್ಣು ತೀರ್ಥರು ಇದ್ದಾರೆ. ಇಲ್ಲಿ ಜಯತೀರ್ಥರು ಹಾಕಿದ್ದಾರೆ, 12 ವರ್ಷ ಹಾಕಿದ್ದಿರುತ್ತೆ ಪುಣ್ಯಾತ್ಮರು. ದುರ್ಗಾದೇವಿ ಪ್ರಸನ್ನರಾಗಿಬಿಟ್ಟು ಅನುಗ್ರಹ ಮಾಡಿದರಂತೆ ಅವರಿಗೆ. ಇದಕ್ಕೆ ಹೇಳ್ತಾರೆ ಮುಂದೆ, ಇದು ಓದಿ ಬರದ ವಿದ್ಯೆಯಲ್ಲ, ಅನುಗ್ರಹದ ವಿದ್ಯೆ ಅಂತ ಕರೀತಾರೆ. ಇವತ್ತು ಇಷ್ಟು ಬಾಳೆಹಣ್ಣು ತಂದಿರ್ತಾರೆ, ಅದು ರೇಟ್ ಎಷ್ಟು ಲೆಕ್ಕ ಹಾಕ್ತೀರ ಅವರಿಗೆ? ಎಷ್ಟು ಒಂದಕ್ಕೆ ಎಷ್ಟು ಡಜನ್ಗೆ ಎಷ್ಟು ಲೆಕ್ಕ ಹಾಕ್ಬಿಡ್ತೀವಿ? ಇಷ್ಟೇ ಪ್ರಸಾದ ಅಂತಿರ್ತಾರೆ, ರೇಟ್ ಇಲ್ಲ ಅದಕ್ಕೆ, ಈಗ ಪ್ರಸಾದ ಅಷ್ಟೇ. ಇಷ್ಟೇ ಎಷ್ಟು ಪ್ರಸಾದ, ಆದರೆ ಅದಕ್ಕೆ ರೇಟ್ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಪ್ರಸಾದ ಅಂದರೆ ಚೇಂಜ್ ಆಗಿಬಿಡುತ್ತೆ ಪೂರ್ತಿಯ. ಜೈತೀರ್ಥರ ವಿದ್ಯೆ ಪ್ರಸಾದ ರೂಪ ವಿದ್ಯೆಯ ಹೊರತು ಅದು ಈ ರೀತಿ ಲೆಕ್ಕಕ್ಕೆ ಬರೋ ವಿದ್ಯೆಯಲ್ಲ. ಅಲ್ಲಿಯಿಂದ ಸಂಚಾರ ಶುರು ಮಾಡ್ತಾರೆ, ಸಂಚಾರ ಮಾಡ್ತಾರೆ. ಆ ಮಧ್ಯೆ ಎರಗೋಳಕ್ಕೆ ಬರ್ತಾರೆ. ಅಲ್ಲಿಂದ ಮೊದಲು ಬಳಂಗಿಳ ವೇಳೆ ಹುಟ್ಟಿದೂರು, ಮಡಖೇಡ ತಂದೆ ಊರು, ಸಂಧ್ಯಾವಳಿಯಲ್ಲಿ ಪರಿವರ್ತನೆ, ಅಲ್ಲಿ ತಪಸ್ಸು, ಎರಗೋಳಕ್ಕೆ ಬರ್ತಾರೆ. ಅಲ್ಲಿ ಎರಗೋಳ ಇವತ್ತು ಕೂಡ ಒಬ್ಬ ಯಾದಗಿರಿ ವಾಡಿ ಹತ್ತಿರ ಇರತಕ್ಕಂಥ ಸ್ಥಳ. ಅಲ್ಲಿವರೆಗೂ ಬಯಲು ಭೂಮಿನೇ. ಅಲ್ಲಿ ಹೋದ ತಕ್ಷಣ ವಾತಾವರಣ ಚೇಂಜ್ ಆಗಿಬಿಡುತ್ತೆ. ಅದು ಬರೀ ಬೆಟ್ಟ ಗುಡ್ಡಗಳ ಸಾಲದ ಅಲ್ಲಿಂದ, ಬರೀ ಬೆಟ್ಟ ಗುಡ್ಡಗಳ ಭಯಾನಕವಾದ ಕಾಡು ಅಲ್ಲಿದೆ. ಇವತ್ತಿಗೂ ಕೂಡ ಅಲ್ಲಿ ಹೋಗೋದು ಭಯಾನಕನೇ. ಎರಗೋಳದ ಗುಹೆ, ಎರಗೋಳದ ಬೆಟ್ಟ, ಎರಗೋಳದ ಗುಹೆ, ಎರಗೋಳ ಊರು, ಅಲ್ಲಿಂದ ಮುಂದೆ ಕಾಡು. ಅದು ಪುರಾಣ ಕಾಲದ ಪ್ರಸಿದ್ಧಿ ಪಡೆದಂಥ ಸ್ಥಳ. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಶಂಖ ಅಂತ ಒಬ್ಬ ವ್ಯಾಧ ಸದ್ಗತಿ ಪಡೆದಂಥ ಸ್ಥಳ, ಸಿದ್ಧಿ ಪಡೆದ ಸ್ಥಳ. ಶಂಖ ಅಂಥವರು ಸಿದ್ಧಿ ಪಡೆದ ಸ್ಥಳ ಸ್ಕಂದ ಪುರಾಣದಲ್ಲಿ ಬರುತ್ತೆ. ತಮಾಷೆ ಅಂದರೆ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಊರಿದೆ, ಸಂಕನೂರು ಅಂತ ಕರೀತಾರೆ ಇವತ್ತಿಗೆ. ಸಂಕನೂರು ಶಂಖ ಸಂಖ ಅಷ್ಟೇನೆ, ಪುರಾಣದ ಕಾಲ ಹೆಸರು ಹಾಗೆ ಉಳ್ಕೊಂಬಂದಿದೆ. ಇನ್ನು ಕೂಡ ಸಂಕನೂರು ಅಂತಲೇ ಹೆಸರು. ಎರಗೋಳದ 1 ಕಿಲೋಮೀಟರ್ ದೂರದಲ್ಲಿ ಇದೆ ಅಷ್ಟೇ. ಅಲ್ಲಿ ಬಂದು ಅಲ್ಲಿ ಎಷ್ಟು ಭಯಾನಕವಾದ ಸ್ಥಳ, ಮೊದಲೇ ಬೆಟ್ಟ ಕಾಡು ಪ್ಲಸ್ ಗುಹೆ. ಆ ಗುಹೆಯೊಳಗೆ ಕೂತ್ಕೊಂಡು ಬರಲಿಕ್ಕೆ ಶುರು ಮಾಡಿದ್ದಾರೆ. ಗುಹೆಯಲ್ಲಿ ಕೂತ್ಕೊಂಡು ಟೀಕಾ ಗ್ರಂಥಗಳನ್ನು ಬರೀತಾ ಇದ್ದಾರೆ. ಆ ಗುಹೆಯಲ್ಲಿ ಮೊದಲು ಬೆಳಕಿರೋದಿಲ್ಲ ಫಸ್ಟು, ಅದು ಭಯಾನಕವಾದ ಗುಹೆ. ಇವತ್ತೇ ಗುಹೆ ಭಯಾನಕ, ಅದು ತುಂಬ ದೊಡ್ಡದಾಗಿತ್ತು. ಹಿಂದೆ ಸುಮಾರು 30 ವರ್ಷಗಳಿಗೆ ಹೋದಾಗ ದೊಡ್ಡದಿತ್ತು, ಈಗ ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ಸಾಕಷ್ಟು ಜನಕ್ಕೆ ಹೆದರಾಗಿ ಹೆದರಿಕೆ ಆಗುತ್ತೆ, ಮುಚ್ಚಾಕ್ಬಿಟ್ಟಿದ್ದಾರೆ. ಅದರ ಹಿಂದೆ ತುಂಬ ದೊಡ್ಡದಿತ್ತಂದು ಒಳಗಡೆಗೆ. ಅಲ್ಲಿ ಕೂತ್ಕೊಂಡು ಟೀಕಾ ಬರುತ್ತೇವೆ ನಾವು, ಬೆಳಕಿದೆ ನಮಗೆ ಮಲ್ಕೊಂಡ್ಬಿಡ್ತೇವೆ. ಕತ್ಲಿದೆ ಬರೆದಿದ್ದಾರೆ, ಇದು ತಮಾಷೆ. ಬೆಳಕಿನಲ್ಲೇ ನಿದ್ರೆ ಮಾಡೋದು ನಾವು, ಕತ್ಲಲ್ಲೂ ವಿದ್ಯೆ ಮಾಡಿದ್ದು ಜಯತೀರ್ಥರು ಸಾಧನೆ. ಗುಹೆಯಲ್ಲಿ ಕೂತ್ಕೊಂಡು ಬರೆಯೋದು ಅಂದರೆ ಎಷ್ಟು ಅಲ್ಲಿರೋದೇ ಕಷ್ಟ. ಇವತ್ತಿಗೂ ಹುಲಿ ಓಡಾಡೋ ಜಾಗ ಅದು ನೆನಪಿರಲಿ. ಇವತ್ತಿಗೂ ಕೂಡ ಇತ್ತೀಚೆಗೆ ಅಲ್ಲಿ ಏನಾಯ್ತಂತೆ, ಮೊನ್ನೆ ಹೋದಾಗ ಹೇಳಿದರು, ಅರ್ಚಕರು ಇದ್ದಾರೆ ಅಲ್ಲಿ, ಒಂದು ಮಠ ಮಾಡಿ ಅರ್ಚಕರು ಮಾಡಿದ್ದಾರೆ. ಒಂದು 2 ವರ್ಷದ ಕೆಳಗಡೆಗೆ ಇವರು ಕೂತಿದ್ದಾರೆ, ಅದು ಮಳೆ ಗುಣಿಗೆ ಮುಂದೆ ಪಕ್ಕದಲ್ಲೇ ಹುಲಿ ಹೋಗಿದೆ. ಒಂದು ಪಕ್ಕದಲ್ಲೇ ಹುಲಿ, ಆ ಬ್ರಾಹ್ಮಣ 2 ತಿಂಗಳು ಎಚ್ಚರ ಇಲ್ಲ ತರಿಗೆ ಭಯಕ್ಕೆ. 2 ತಿಂಗಳು ನಡಿಕತ್ತೆ, ಬರೀ ಜ್ವರ ಜ್ವರ ಜಡಿ ನಡಿಕೊಂಡು ಚೀರೋದು ಅಷ್ಟಿದೆ ಅಂಥ ಜಾಗ. ಇವತ್ತು ಹೀಗಿರ್ಬೇಕು, ಅವತ್ತು ಹೇಗಿರ್ಬೇಕು ಲೆಕ್ಕ ಹಾಕಿ. ಅದು ದುರ್ಗಮವಾದ ಸ್ಥಳ. ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಬರೆದ ಗ್ರಂಥಗಳು 18 ಟೀಕಾ ಗ್ರಂಥ ಬರೀತಾರೆ. ಆಚಾರ ಬರೆದ 37 ಗ್ರಂಥಗಳಲ್ಲಿ 18 ಟೀಕೆ ಬರೆದ ಹಿರಿಮೆ ಜಯತೀರ್ಥರು. ಪ್ಲಸ್ 2 + 1 ಒಟ್ಟು 21 ಗ್ರಂಥ ಬರೀತಾರೆ. 18 ಟೀಕಾ ಗ್ರಂಥಗಳು, 2 ಪ್ರಮಾಣ ಪದ್ಧತಿ ವಾದಾವಳಿ ಅಂತ 2 ಸ್ವತಂತ್ರ ಗ್ರಂಥಗಳು, 1 ಪದ್ಯಮಾಲ ಅಂತ 1 ಪದ್ಯದ ಗ್ರಂಥ, ಒಟ್ಟು 21 ಗ್ರಂಥ ಬರೆದವು. ಅದಿಷ್ಟು ಬರದ ಜಾಗ ಅಂದರೆ ಅದೇನೆ. ಇವತ್ತು ನಾವು ಹೋಗಿದರೆ ಆಶ್ಚರ್ಯ ಆಗುತ್ತೆ. ಇವತ್ತು ಎಷ್ಟೋ ಜನ ಗ್ರಂಥ ಬರೆದಿದ್ದ ಬಗ್ಗೆ ಕೇಳಿದರು, ಎಲ್ಲಿ ಬರೆದ್ರು ಅಂತ ಒಂದು ಸ್ಪಾಟ್ ತೋರಿಸೋದು ಕಷ್ಟ. ಇವತ್ತು ನ್ಯಾಯಸದ ಬರೆದ ಜಾಗ ಅಂತ ತೋರ್ಸಕ್ಕೆ ಬರುತ್ತೆ, ಟೀಕಾರಾಯರು ಬರೆದ ಜಾಗ. ಇದು ಅರ್ಥ ಮಾಡಿಕೊಂಡ್ರೆ ಬೇರೆ ಬಹುಶಃ ಬೇರೆ ದೇಶದಲ್ಲಿ ಏನಾದರೂ ಇಂಥ ಜಾಗ ಸಿಕ್ಕಿದ್ದಿದ್ರೆ ಅದಕ್ಕೆ ಸುವರ್ಣ ಕವಚ ಮಾಡಿಸಿ ಹಾಕಿಬಿಡೋರು ನೆಲಗಳಿಗೆಲ್ಲ. ಅಲ್ಲಿ ಹೋದರೆ ದನ ಓಡಾಡ್ತಿರುತ್ತೆ. ಆ ಥರ ಇದು ನಮ್ಮ ಸ್ಥಿತಿಯಲ್ಲಿ. ಇವತ್ತು ಎಷ್ಟು ಸ್ವಲ್ಪ ವಾಸಿ, ಇವತ್ತು ಬೀಗಾರು ಹಾಕ್ತಾರೆ. ಇವರು 30 ವರ್ಷದಿಂದ ಯಾರೆಲ್ಲ ಕೇಳ ದನಕಾಯಿ ಹುಡುಗರು ಓಡಾಡ್ತಿದ್ರು ಅಷ್ಟೇ. ದನಕಾಯಿ ಹುಡುಗರು ಓಡಾಡ್ಕೊಂಡಿದ್ದ ಜಾಗ ಆ ರೀತಿ ಆಗಿಬಿಟ್ಟಿತ್ತು. ಅಂದರೆ ನಮ್ಮ ಪರಂಪರೆಯಲ್ಲಿ ಎಷ್ಟು ದೊಡ್ಡ ದೊಡ್ಡವರಾಗಿದ್ದವರು ಅದು ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ಸರಿಯಾಗಿ ನಾವು ಮಾಡಿಲ್ಲ ಅಂತ ದಾಖಲೆಯ ಸ್ಥಳ ಅದು. ಆ ಸಮಯದಲ್ಲಿ ಒಂದು ದಿವಸ ಏನಾಯಿತು, ಅವರ ಆಹಾರ ಏನು ಗೊತ್ತಾ, ಆ ಊರಿಂದ ಹೊರಗಿದೆ, 1 ಕಿಲೋಮೀಟರ್ ದೂರದಲ್ಲಿರೋ ಬೆಟ್ಟ ಇದು, ಅದು ಶಾರ್ಟ್ ಕಟ್ ಅಲ್ಲಿ ಅವರು ಕೇಳಿದ್ರು ಇನ್ನೂ ಜಾಸ್ತಿ ಆಗುತ್ತೆ. ಆ ಊರು ಬ್ರಾಹ್ಮಣರ ಅಗ್ರಹಾರಕ್ಕೆ ಹೋಗಿ ಶಿಷ್ಯರು ಭಿಕ್ಷೆ ಬೇಡ್ತಾರೆ. ಹಿಂದಿನ ಮಠದಲ್ಲಿ ಅಡುಗೆ ಇರಲಿಲ್ಲ ಹಿಂದಿನ ಕಾಲಕ್ಕೆ. ಹಿಂದಿನ ಕಾಲದಲ್ಲಿ ಯಾವ ಮಠಗಳಲ್ಲೂ ಅಡುಗೆ ಮಾಡ್ತಿರಲಿಲ್ಲ. ಈಗ ಅಡುಗೆಯಲ್ಲಿವರು ಮಠನೇ ಅಲ್ಲ, ಚೇಂಜ್ ಆಗಿಬಿಟ್ಟಿದೆ ಇವತ್ತು ಕಾಲ. ಮತ್ತು ಮಠ ಅಂದರೆ ಊಟ ಅಂತ ಇದೆ. ಹಿಂದೆ ಮಠದಲ್ಲಿ ಊಟನೇ ಇರಲಿಲ್ಲ ಫಸ್ಟ್, ಮಠದಲ್ಲಿ ಸ್ಕೂಲು ಕಾಲೇಜಲ್ಲಿ ಊಟ ಇರಲಿಲ್ಲ. ಈ ಬಿಸಿ ಊಟ ಶುರುವಾಯಿತಲ್ಲ, ಹಾಗಾಗಿದೆ. ಮೊದಲು ಊಟ ಇರಲಿಲ್ಲ. ಶಿಷ್ಯರು ಅಲ್ಲಿ ಹೋದವರೆಲ್ಲ ಅವರೇ ಭಿಕ್ಷೆ ಬೇಡ್ಕೊಂಬರು ಫಸ್ಟು. ಅಗ್ರಹಾರಗಳಿಗೆ ಹೋಗಬೇಕು, ಭಿಕ್ಷೆ ಬಿಡಬೇಕು, ಬ್ರಾಹ್ಮಣರ ಅಗ್ರಹಾರ ಅವ್ರು ಹಾಕಬೇಕು, ಅದನ್ನು ತರಬೇಕು, ಅದನ್ನು ತಂದು ಇವರು ಮತ್ತೆ ತೊಳಿಬೇಕು ನೀರಲ್ಲಿ, ಫುಲ್ಲು ವಾಶ್ ಮಾಡಿಬಿಡಬೇಕು, ಅದನ್ನು ನೈವೇದ್ಯ ಮಾಡಬೇಕು, ಅದನ್ನು ತಿನ್ನಬೇಕಷ್ಟೆ. ಆದ್ದರಿಂದನೇ ಒಳ್ಳೆ ಶಿಷ್ಯರು ಮಾತ್ರ ಇರ್ತಾರೆ ಗುರುಗಳ ಹತ್ರ. ಇವತ್ತು ಲಕ್ಸುರಿ ಟೈಪ್ ಇರ್ತಿದ್ದಿಲ್ಲ ಮಠಗಳೆಲ್ಲ. ಶಿಷ್ಯರು ಅಂದರೆ ಬರೀ ಜ್ಞಾನಕ್ಕೆ ಬರೋ ಶಿಷ್ಯರು ಇರ್ತಿದ್ರು. ಅದೇ ರೀತಿ ಗುರುಗಳು ಅಂದ್ರೆ ಹಾಗಿರ್ತಿದ್ರು. ಅವ್ರು ಹೋಗಬೇಕು, ಜೋಳದ ನುಚ್ಚು ತರ್ತಿದ್ರಂತೆ. ಜೋಳದ ನುಚ್ಚು, ಜೋಳದ ರೊಟ್ಟಿ ಅಷ್ಟೇ. ಆ ಕಡೆ ಮೇನ್ ಫುಡ್ ಅಂದರೆ ಅದೇನೆ. ಅದನ್ನು ಮಾತ್ರ ತಿಂದು ಬರೀತಿದ್ರು. ಯಾವ ನಾಳ ದುವಾಸ ಮೊದಲು ನೋಡಿದರೆ ಪಂಚಗವ್ಯ ಹುಲ್ಲು ಎಲೆ, ಆಮೇಲೆ ನೋಡಿದರೆ ಜೋಳದ ನುಚ್ಚು ಅಷ್ಟೇ. ಅವರು ಕೊಟ್ಟಿದ್ದೆಲ್ಲ ಅತ್ಯಪೂರ್ವವಾದ ಗ್ರಂಥಗಳು. ಟೀಕಾರಾಯರ ಆಹಾರಕ್ಕೂ ಅವರು ಬರೆದ ವಿಚಾರಕ್ಕೂ ಅರ್ಥಾತ್ ಸಂಬಂಧ ಇಲ್ಲ ಅಂತ ಗ್ರಂಥ ಬರೆದವರು. ಅದು ಏನು ದಿವಸಕ್ಕೆ ಒಂದೇ ಸಲ ಸ್ವಲ್ಪ ಅಷ್ಟೇ ಮತ್ತೆ. ಬಕರೆ ಆದರೆ ರೊಟ್ಟಿ ಆದರೆ ಎರಡೇ, ಜೋಳ ನುಚ್ಚಾದ್ರೆ ಮುಷ್ಟಿ ಅಷ್ಟೇ. ಇಷ್ಟೇ ಅವರ ಆಹಾರ. ಅಷ್ಟು ಮಾಡಿಕೊಂಡು ಅಷ್ಟು ಗ್ರಂಥಗಳನ್ನು ಬರ್ಕೊಂಡಿರ್ತಾರೆ. ಒಂದು ಸಲ ಅಲ್ಲಿ ವಿದ್ಯಾರಣ್ಯರು ಸಂಚಾರ ಕ್ರಮೇಣ ಹೊರಟಿದ್ರಂತೆ, ವಿಜಯನಗರದ ಅರಸರ ರಾಜಗುರುಗಳವರು. ಅದರಿಂದಾಗಿ ಅವರಿಗೆ ದೇಶ ಸಂಚಾರ ಮಾಡೋಕ್ಕೋಸ್ಕರವಾಗಿ ಒಂದು ದೊಡ್ಡ ಆನೆ ಒಂದು ಪರಿವಾರ ಕೊಟ್ಟು ದಿಗ್ವಿಜಯ ಕಳಿಸಿದ್ರಂತೆ. ಎಲ್ಲ ಟೂರ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು ಅವರು. ಅಲ್ಲಿ ಬರ್ತಾ ಎರಗೊಳದ ಹತ್ರ ಬಂದರು. ಅಷ್ಟೊತ್ತಿಗೆ ಒಂದು ಸುದ್ದಿ ಜನಕ್ಕೆ ಹರಡಿತ್ತು. ಇಲ್ಲಿ ಯಾರೋ ಒಬ್ಬರು ಕೂತು ಬರೀತಾ ಇರ್ತಾರೆ ಯಾವಾಗಲೂ ಕೂಡ ಅಂತ ಸುದ್ದಿ ಹಬ್ಬಿತ್ತು. ಇವು ವಿದ್ಯಾರಣ್ಯರು ದೊಡ್ಡ ವಿದ್ವಾಂಸರವರು. ಅವರಿಗೆ ವಿದ್ವಾಂಸರಿಗೆ ಯಾವಾಗಲೂ ಕೂಡ ಆ ಕಡೆ ಗಮನ ಇದ್ದೇ ಇರುತ್ತೆ. ವಿದ್ವಾಂಸರಿದ್ದಾರಾ ಇದ್ದಿದ್ದಾರಾ ಆ ಕಡೆ ಗಮನ ಇರುತ್ತೆ. ಯಾರು ಹೇಳಿದ ಮಾತು ಕೇಳಿದ್ರು, ಇಲ್ಲೊಂದು ಗುಹೆ ಇದೆ ಅಲ್ಲಿ ಬರೀತಾ ಇರ್ತಾರೆ ಯಾವಾಗಲೂ ಒಬ್ರು ಕೂತು ಬರೀತಿರ್ತಾರೆ ಅಂತ ಕೇಳಿದ ತಕ್ಷಣ ಅವ್ರಿಗೆ ಕುತೂಹಲ ಬಂತು. ತಕ್ಷಣ ನೋಡೋಣ ಅಂತ ಹೋದರು. ಅದು ಗಾಢಾಂಧಕಾರ ನೋಡಿದರೆ ಗುಹೆ. ಅಲ್ಲಿಂದ ಹೊರಗೆ ಕೇಳಿದರು, ವಾದಿನ ಅಂತಃ ಕೈ ಇತ್ಯುಕ್ತಿ ಅಂತಃ ಕಹ ಅಂತ ಕೇಳಿದ್ರಂತೆ. ಆಗ ಅವರು ಅಹಂ ಅಂತ ಟೀಕಾರ ಹೇಳಿ ಇವರು ಧ್ವನಿ ನೋಡಿದ ತಕ್ಷಣ ಯಾರದ್ದು ಗುರುಚಿಬಿಟ್ರು. ಅವರು ಶಿಷ್ಯನ ಕರೆಸಿದ್ರು, ಒಳಗೆ ಕರೆಸಿದರು, ಕೂತ್ಕೊಂಡ್ರು. ಏನು ಮಾಡ್ತಿದ್ದೆ ಎಲ್ಲ ಮಾತುಕತೆ ನಡೀತು. ಏನು ಬರೀತಿದ್ದೀರಿ ಅಂದರೆ ಅವನು ಟೀಕಾರ ಮಾತಾಡಲಿಲ್ಲ. ಒಂದು ಗ್ರಂಥ ಕೊಟ್ಟರು, ಓದಿ ಅಂತ ಕೊಟ್ಟರು. ಅದು ಆಚಾರ್ಯರು ಬರೆದ ಪ್ರಮಾಣ ಲಕ್ಷಣ ಅಂತ ಒಂದು ಗ್ರಂಥ. ಆಚಾರ್ಯ 37 ಗ್ರಂಥಗಳಲ್ಲಿ 10 ಪ್ರಕರಣಗಳು ಅಂತ ಕರೀತಾರೆ. ಅದರಲ್ಲಿ ಒಂದು ಪ್ರಕರಣಕ್ಕೆ ಪ್ರಮಾಣ ಲಕ್ಷಣ ಅಂತ ಹೆಸರು. ಅದನ್ನು ಕೊಟ್ಟರು. ಅವರು ಓದಿದರು, ಅಶೇಷ ಗುರು ವಿಶೇಷಂ ನಾರಾಯಣ ಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ ಯಥಾರ್ಥಂ ಪ್ರಮಾಣಂ ತದ್ವಿವಿಧಂ ಓದಿದರು. ಒಂದೊಂದೇ ಪದ, ಚಿಕ್ಕ ಚಿಕ್ಕ ವಾಕ್ಯಗಳು. ಅವ್ರು ನೋಡಿದರು, ಏನು ಅರ್ಥ ಆಗಲಿಲ್ಲ ಅವರಿಗೆ. ಅವ್ರೇನು ಮಾಡಿದ್ರಂತೆ, ಬಾಲವಾಕ್ಯ ಏನ ಕಿಮ್ಮೆ ಅಂತ ಹೇಳಿದ್ರು. ಯಾರೋ ಮಕ್ಕಳು ಮಾತಾಡೋದಾಗಿದೆ, ಹಿಂದೂ ಮುಂದೆ ಕನೆಕ್ಷನ್ ಕಂಡಾಗೆ ಕಾಣಲಿಲ್ಲ ಅಂತ ಹೇಳಿ ಕೊಟ್ರಂತೆ. ಆಗ ದೇತಿರ್ತಿರು ಭಾರಿ ಸಿಟ್ಟು ಬಂತಂತೆ. ಅದು ಬಾಲವಾಕ್ಯ ಅಲ್ಲ, ಬಾಲಬುದ್ಧಿ ಸ್ವಮೇವ ಅಂತ ಹೇಳಿದ್ರಂತೆ. ನಿಂದು ಹುಡುಗ ಬುದ್ಧಿ ಅಷ್ಟೇ, ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಿನಗೆ ಅರ್ಥ ಆಗಿಲ್ಲ, ಅದು ಒಳ್ಳೆ ಗ್ರಂಥ ಅಂತ ಹೇಳಿದ ತಕ್ಷಣ ಅವರು ಒಪ್ತಾರೆ ಅದಕ್ಕೆ ಹೇಗೆ ಅಂತ ಕೇಳುತ್ತಾರೆ. ಆಗ ತಮ್ಮ ಗ್ರಂಥ ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ, ಟೀಕಾ ನ್ಯಾಯಕಲ್ಪಲತ ಅಂತ ಅದಕ್ಕೆ ಹೆಸರು. ಇದು ಓದಿ ಅಂತ ಕೊಟ್ಟರು. ಅದಕ್ಕೆ ಓದ್ತಾ ಓದ್ತಾ ಹೋಗ್ತಾರೆ, ಪರಮಾಶ್ಚರ್ಯ ಆಗಿಬಿಡುತ್ತೆ. ಆಚಾರ ಒಂದೊಂದು ಮಾತಿಗೆ ಹೇಗೆ ಬರೆದಿದ್ದರು ಟೀಕಾರಾಯರು ಅಂತ ಕೇಳಿದರೆ, ಅದು ಹೆಚ್ಚು ಅಷ್ಟು ಸಣ್ಣ ಗ್ರಂಥ ಇರೋದು, ಎರಡೇ ಪುಟ ಅಷ್ಟೇ. ಇಡೀ ಎಪಿಸ್ಟಮಾಲಜಿ ಆಫ್ ಇಂಡಿಯನ್ ಥಾಟ್ ಅಂತ ಏನು ಹೇಳಬೇಕು, ಅದಿಷ್ಟನ್ನು ಆಚಾರ ಬರೆದಿರ್ತಾರೆ. ಪರಮಾಶ್ಚರ್ಯ ಆಗುತ್ತೆ ಅವ್ರಿಗೆ. ಹೇಳ್ತಾರೆ, ಜೈತಿರ್ತಾರೆ, ಇವು ಭಾರಿ ದೊಡ್ಡ ಜ್ಞಾನಿಗಳು, ಅದ್ವಾಚಾರ್ಯರು ಭಾರಿ ದೊಡ್ಡವರು. ಒಪ್ಕೊಂಡ್ಬಿಡ್ತಾರೆ ಅವರು, ನಿಮ್ಮ ಗ್ರಂಥಗಳು ಅಂದರೆ ಗ್ರಂಥಗಳೇನೆ. ಭಾರಿ ಖುಷಿಪಟ್ಟರು. ನಿಮಗೆ ನಾನು ಭಾರಿ ಗೌರವ ತೋರಿಸ್ಬೇಕು ಅಂತ ಸಂಕಲ್ಪ ಮಾಡಿ ಅವ್ರು ನೋಡಿದ್ದು ನ್ಯಾಯಸುದೆಯಲ್ಲ, ಸಣ್ಣ ಗ್ರಂಥ ನೋಡಿದ್ದಷ್ಟೇ. ಅಷ್ಟು ಗುರುತಿಸಿಬಿಡ್ತಾರೆ, ಅಷ್ಟಕ್ಕೆ ಗುರುತಿಸಿದ್ದು ಭಾರಿ ದೊಡ್ಡವರು ನೀವು ಅಂತ ಹೇಳಿ. ತಾವು ಯಾವ ಆನೆಯ ಮೇಲೆ ಇಡೀ ದೇಶ ಸಂಚಾರ ಮಾಡಿದ್ರಲ್ಲ, ಆನೆ ಮೇಲೆ ಜೈತೀರ್ಥನ ಕೂಡಿಸಿ ಮೆರವಣಿಗೆ ಮಾಡಿದರು ಅಂತ ಹೇಳಿದ್ದಾರೆ. ಅವ್ರು ಎಂಥ ಗೌರವ ಜೈತೀರ್ಥ ಸಿಕ್ಕಿದ್ದು ಅಂತ ಕೇಳಿದರೆ, ಅಂಥವು ದೊಡ್ಡ ವಿದ್ಯಾರ್ಥಿ ಹೆಸರೇ ದೊಡ್ಡ ಹೆಸರವರು, ರಾಜಗುರುಗಳು ಅಂಥವ್ರು ಹೇಳ್ತಾರೆ. ನೋಡಿದ ಸಣ್ಣ ಗ್ರಂಥ, ಮತ್ತೆ ನಿಮ್ಮ ಗ್ರಂಥ ನಿಮ್ಮ ವಿಚಾರ ಅತ್ಯದ್ಭುತವಾದದ್ದು, ಇಂಥದನ್ನು ಕಂಡಿರಲಿಲ್ಲ ಅಂತ ಹೇಳಿ ಅಷ್ಟು ಗೌರವ ಕೊಡ್ತಾರೆ. ಇದು ಜೈತೀರ್ಥರು ಪಡೆದಂತಹ ವಾದಿಗಳಿಂದ ಪಡೆದ ಗೌರವ. ಮುಂದೆ ವಾಕ್ಯಾರ್ಥ ಮಾಡಿ ಅದರಲ್ಲೂ ಸೋಲಿಸಿ, ಕೊಲ್ಲಾಪುರದಲ್ಲಿ ವಾಕ್ಯಾರ್ಥ ನಡೀತಂತೆ ಇಬ್ಬರಿಗೆ ಮುಂದೊಂದು ಕಾಲಕ್ಕೆ, ಅದರಲ್ಲಿ ವಾಕ್ಯಾರ್ಥದಲ್ಲಿ ಸೋಲಿಸಿಬಿಡ್ತಾರೆ ವಿದ್ಯಾರಣ್ಯನನ್ನು. ಅಕ್ಷೋಭಿತರು ಒಮ್ಮೆ ಸೋಲಿಸಿರ್ತಾರೆ ಆಗಲೇ ಅವರನ್ನು, ಜೈತೀರ್ಥರು ಒಮ್ಮೆ ಸೋಲಿಸಿಬಿಡ್ತಾರೆ. ಇಲ್ಲೂ ಕೂಡ ಅವರಿಗೆ ಈ ರೀತಿ ನಡೀತು. ಅವತ್ತಿನಿಂದ ಜೈತೀರ್ಥರ ಕೀರ್ತಿ ವಿಶಿಷ್ಟವಾಯಿತು. ಆಗ ಒಂದು ವಿಚಿತ್ರ ಪ್ರಸಂಗನೂ ನಡೀತು. ಅಲ್ಲಿ ಊರಿನ ಗೌಡ ಒಬ್ಬ ದೊಡ್ಡ ಕೆರೆ ಕಟ್ಟಿಸಿದ, ತುಂಬ ಅನುಕೂಲ ಇದೆ ಅಂತ ಕೆರೆ ಕಟ್ಟಿಸಿಬಿಟ್ಟು ಒಳ್ಳೆ ಮಳೆಗೆ ಕಾದ. ದೊಡ್ಡ ಕೆರೆ, ಫುಲ್ಲು ನೀರು ಬಂದುಬಿಡ್ತು. ಭಾರಿ ಖುಷಿ ಆಯಿತು ಆತನಿಗೆ. ಸ್ವಲ್ಪ ದಿವಸ ಹೊರತಾರೆ ಎಲ್ಲ ಖಾಲಿಯಾಗೋಯ್ತು. ಕೆರೆ ತುಂಬೋದು ಖಾಲಿ ಆಗೋದು, ಕೆರೆ ತುಂಬೋದು ಖಾಲಿ ಆಗೋದು, ಕೆರೆ ತುಂಬ ಖಾಲಿ ಆಗೋದಾದರೆ ನೀವು ಕೆರೆ ಕಟ್ಟಿಸ್ಬೇಕು. ಈ ಮತ್ತೆ ಸುಮ್ಮ ಖರ್ಚಾಯಿತು, ಪಾತ್ರೆಯಲ್ಲಿ ನೀರು ಹಾಕಿದಾಗ ಸೋರ್ತಿದ್ರೆ ಯಾರು ನೀರು ಹಾಕ್ತಾರೆ? ಅವ್ರಿಗೆ ಭಾರಿ ದುಃಖ ಆಗಬೇಕು. ಅವ್ರು ಒಳ್ಳೆ ಒಳ್ಳೆ ಸಾತ್ವಿಕ ವ್ಯಕ್ತಿ, ಪಾಪ ಒಳ್ಳೆ ಉದ್ದೇಶಕ್ಕೆ ಕೆರೆ ಕಟ್ಟಿಸ್ತೆ, ಏನು ಉಪಯೋಗಕ್ಕೆ ಬರಲಿಲ್ಲ ಅಂತ ದೇವರು ಧ್ಯಾನ ಮಾಡ್ತಾ ಏನೇನೋ ಸೇವೆ ಮಾಡಿಸ್ತೆ. ಆಗ ಸ್ವಪ್ನ ಆಯಿತು, ಇಲ್ಲಿ ದೊಡ್ಡ ಜ್ಞಾನಿಗಳಿದ್ದಾರೆ, ಇಲ್ಲಿ ಅವರ ಅನುಗ್ರಹ ಪಡೆದಿಲ್ಲ ನೀನು, ಅದಕ್ಕೆ ನೀರು ನಿಲ್ತಾ ಇಲ್ಲ. ಆ ದೊಡ್ಡ ಜ್ಞಾನಿಗಳ ಅನುಗ್ರಹ ಪಡೆದಿಲ್ಲ ಅಂತ ನೀರು ನಿಲ್ತಾ ಇಲ್ಲ, ಅವ್ರ ಅನುಗ್ರಹ ಪಡ್ಕೊಂಡು ಬಾ, ತಕ್ಷ ನೀರು ನಿಲ್ಲುತ್ತೆ ಅಂತ ಹೇಳಿದರು. ಸೀದಾ ಅವ್ರ ಹತ್ರ ಜೈತೀರ್ಥರ ಹತ್ರ ಹೋದ. ಅವರು ಪ್ರಾರ್ಥನೆ ಮಾಡಿದ ಗುಹೆಗೆ ಹೋಗಿ, ತಕ್ಷ ಜೈತೀರ್ಥರು ಎಲ್ಲ ಕೇಳಿ ತಕ್ಷಣವೇ ಒಂದು ಮುಷ್ಟಿ ಮಣ್ಣು ಕೊಟ್ಟರಂತೆ, ಇದನ್ನು ಅಲ್ಲಿ ಹಾಕು ನೀರು ನಿಲ್ಲುತ್ತೆ ಅಂತ ಹೇಳಿದ. ತಕ್ಷಣ ಹೋಗಿ ಅದಕ್ಕೆ ಹಾಕ್ತಾರೆ ಆ ಕೆರೆಗೆ. ಅವತ್ತು ನಿಂತ ನೀರು ಇವತ್ತುವರೆಗೂ ನಿಂತಿದೆ. 700 ವರ್ಷ ನಮ್ಮ ಸರ್ಕಾರಿ ಕೆರೆಗಳೇ ಮುಚ್ಚಿ ಹೋಗಿಬಿಡ್ತಾರೆ, ಬೋರ್ವೆಲ್ಗೂ ನೀರೇ ಬರೋದಿಲ್ಲ, ತೋಡಿದರೆ ಪಾಪ. ಇವತ್ತಿಗೂ ಕೆರೆ ಉಳ್ಕೊಂಡಿದೆ, ದೊಡ್ಡ ಕೆರೆ. ನೀವು ಮಳೆಗಾಲದಲ್ಲೂ ನೋಡಿ ಸಮುದ್ರ ಕಂಡ ಕಾಣುತ್ತೆ, ಅದು ಸಾಮಾನ್ಯ ಕೆರೆಗೆ ಒಂದು ಔಟ್ಲೆಟ್ ಇರುತ್ತೆ ಸಾಮಾನ್ಯವಾಗಿ, ಅಲ್ಲಿ 2 ಔಟ್ಲೆಟ್ ಇವೆ. 100 ಎಕರೆಗಳಿಗೆ ಇವತ್ತಿಗೂ ಅನ್ನ ಕೊಡ್ತಕ್ಕಂಥದ್ದು ಜೈತೀರ್ಥರು. ಈ ಸುಧಾ ಬರೋದು ಎಲ್ಲರಿಗೂ ಗೊತ್ತು, ಅನ್ನ ಕೊಡೋದು ಯಾರಿಗೂ ಗೊತ್ತಿಲ್ಲ. ಆ ಅನ್ನ ಕೊಡೋ ವ್ಯವಸ್ಥೆನೂ ಮಾಡಿದರು, ಹೊಟ್ಟೆಗೆ ಅನ್ನ ತಲೆಗೆ ಜ್ಞಾನ ಎರಡನ್ನೂ ಕೊಟ್ಟವರು ಜೈತೀರ್ಥರು. ಅವತ್ತಿನಿಂದ ಆ ಜೈತೀರ್ಥರ ಕೆರೆ ಅಂತಲೇ ಯರಗೋಡದ ಕೆರೆ ಅಪೂರ್ವವಾದ ಕೆರೆಯಾಗಿ ನಿಂತಿದೆ. ಇದರಿಂದ ಜಾತಿ ಭೇದವನ್ನು ನೋಡಿದ್ರೆ ಅನುಗ್ರಹ ಮಾಡಿದರು ಜೈತೀರ್ಥರು. ಸೊಳ್ಳೆ ಒಳ್ಳೆ ಉದ್ದೇಶದಿಂದ ಕೆರೆ ಕಟ್ಟೆ ನೀರು ನಿಲ್ಲಬೇಕು ಅಂತ ನಿಲ್ಲಿಸಿದ್ದಾರೆ. ಇಂಥ ಅಂದರೆ ಇಷ್ಟು ವರ್ಷಕ್ಕೆ ಎಷ್ಟು ಸಾಗುವಳಿಯಾಗಿರಬೇಕು, ಎಷ್ಟು ಬೆಳೆ ಬೆಳೆದಿರಬೇಕು ಲೆಕ್ಕ ಹಾಕಬೇಕು. ಜೈತೀರ್ಥರ ಮತ್ತು ನಮ್ಮ ಜ್ಞಾನಿಗಳು ಅದನ್ನು ನೋಡಿನೇ ವ್ಯಾಸರಾಯರು ಎಷ್ಟೋ ಕೆರೆ ಕಟ್ಟಿಸಿದ್ರು. ಆಮೇಲೆ ಜೈತೀರ್ಥರ ಕೆರೆಯ ಹಿನ್ನೆಲೆಯಲ್ಲಿ ಎಷ್ಟೋ ಕೆರೆ ಕಟ್ಟಿಸಿದವರು ವ್ಯಾಸರಾಜ. ಅದೇ ರೀತಿ ವ್ಯಾಸಸಮುದ್ರ ಇತ್ಯಾದಿ ಕೆರೆಗಳು ವ್ಯಾಸರಾಜ ಕಟ್ಟಿಸಿದ ಕೆರೆಗಳು. ಇದು ಫಸ್ಟ್ ನಾಂದಿ ಹಾಡಿದ ಆಚಾರ ದಂಡತೀರ್ಥ, ಪಾಚಕದಲ್ಲಿ ವಾಸುದೇವ ತೀರ್ಥ, ಆ ದಂಡತೀರ್ಥದಲ್ಲಿ ದಂಡತೀರ್ಥ. ಅದರ ಆಚಾರ ತೀರ್ಥ ಮಾಡಿ ತೋರಿಸಿದ್ದೆ. ಇವತ್ತಿಗೂ ಯಾವೂ ಬತ್ತಿಲ್ಲ, ಆಚಾರ ಮಾಡಿದ ಯಾವ ದಂಡತೀರ್ಥನೂ ಬತ್ತಿಲ್ಲ, ಜಯತೀರ್ಥರ ಕೆರೆನೂ ಬತ್ತಿಲ್ಲ, ವ್ಯಾಸರಾಯರ ವ್ಯಾಸಮುದ್ರನೂ ಬತ್ತಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳ ಸಿದ್ಧಿ ಶತಶತಮಾನಗಳಾದರೂ ಹಾಗೆ ಉಳಿದಿರುತ್ತೆ ಮತ್ತು ಸಾಕ್ಷಿಯಾಯಿತು. ಅಲ್ಲಿಂದ ಜಯತೀರ್ಥರು ಸಂಚಾರಕ್ಕೆ ಹೊರಡ್ತಾರೆ, ಇಡೀ ಭರತಖಂಡ ಪೂರ್ತಿ ಸುತ್ತಾರೆ, ಉತ್ತರ ಭಾರತಕ್ಕೂ ಹೋಗಿ ಬರ್ತಾರೆ. ಸಮಗ್ರ ಭರತಖಂಡ ಆಗಿನ ಕಾಲಕ್ಕೆ ಇಮ್ಯಾಜಿನ್ ಮಾಡಿ, ಆಗಿನ ಕಾಲಕ್ಕೆ ಓಡಾಡೋದು ಅಂದರೆ ದುಸ್ತರವಾದ ಕೆಲಸ. ರಾಮೇಶ್ವರ, ಕಾಶಿ, ಆ ಕಡೆಗೆ ಪ್ರಯಾಗ, ತ್ರಿವೇಣಿ, ಉಡುಪಿ, ಪಾದಿಕ ಕ್ಷೇತ್ರ, ಆಮೇಲೆ ಶ್ರೀರಂಗ, ಎಲ್ಲ ಕಡೆ ಸಂಚಾರ ಮಾಡ್ತಾರೆ. ಹೋದಲ್ಲೆಲ್ಲ ವಾದಿಗಳನ್ನು ಸೋಲಿಸ್ತಾರೆ, ಸಿದ್ಧಾಂತವನ್ನು ಪ್ರಸಾರ ಮಾಡ್ತಾರೆ. ಉಡುಪಿಯಲ್ಲಿ ಎಷ್ಟೋ ದಿವಸಗಳ ಕಾಲ ಜಯತೀರ್ಥರು ಇದ್ರಂತೆ. ಆ ಪಾದಿಕ ಕ್ಷೇತ್ರ ಸಂದರ್ಶನ ಮಾಡಿದ್ದನ್ನು ಅವರು ವಿಜಯದಲ್ಲಿ ಹೇಳ್ತಾರೆ. ಶ್ರೀರಂಗಕ್ಕೆ ಹೋದಾಗ ಶಾಕ್ತೇಯರು, ಶಾಕ್ತ ಮತದವರು ಬಂದು ವಾದಕ್ಕೆ ಕೂತರಂತೆ. ಜಯತೀರ್ಥರು ಅವರನ್ನೆಲ್ಲ ವಾದದಲ್ಲಿ ಸೋಲಿಸಿಬಿಡ್ತಾರೆ. ಇವತ್ತಿಗೂ ಕೂಡ ಶ್ರೀರಂಗಕ್ಕೆ ಹೋದರೆ ತುಂಬ ಜನ ನೋಡೋದಿಲ್ಲ, 4 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಚಿಕ್ಕ ಜಾಗ ಇದೆಯಂತೆ, ಅಲ್ಲಿ ಶಕ್ತಿ ದೇವತೆ ಆರಾಧನೆ ಮಾಡೋ ಜನ ಇದ್ದಾರಂತೆ, ಶಾಕ್ತ ಪಂಥದವರು ಇದ್ದಾರೆ. ದೇವ ಶ್ರೀರಂಗದಲ್ಲಿ ಮದ್ದಿದ್ದರಂತೆ. ಜಯತೀರ್ಥರಿಂದಾಗಿ ಅವರು ಡಿಸ್ಪ್ಲೇಸ್ ಆದರು, ಆ ಕಡೆ ಹೊರಟೋದ್ರು. ಜಯತೀರ್ಥರು ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದರು ಸೊಸೈಟಿ ಮೇಲೆ, ವಿದ್ವತ್ ಪ್ರಪಂಚದ ಮೇಲೆ ಎಂಬುದಕ್ಕೆ ಅದೊಂದು ಸಾಕ್ಷಿಯಾಯಿತು. ಅಷ್ಟೆಲ್ಲ ಮುಗಿಸಿ ವಾದಿಗಳನ್ನು ಗೆದ್ದು ಸಂಚಾರ ಮಾಡಿ ಗ್ರಂಥಗಳನ್ನು ಮುಗಿಸಿ ತ್ರಿವೇಣಿ ಸಂಗಮದಲ್ಲಿದ್ದಾಗ ಒಬ್ಬರಿಗೆ ಆಶ್ರಮ ಕೊಡ್ತಾರೆ, ವಿದ್ಯಾಧಿರಾಜ ತೀರ್ಥರು ಅಂತ ಅವ್ರ ಹೆಸರು. ಅವರಿಂದ ಮುಂದೆ ಪೀಠ ಮುಂದುವರಿಬೇಕು. ಇಷ್ಟು ಮಾಡಿದಾಗ 48 ಸಂಚಾರ ಮಾಡ್ತಾ ಮಡಕೇಡಕ್ಕೆ ಬಂದು ಅಲ್ಲಿ ವೃಂದಾವನಸ್ಥರಾಗ್ತಾರೆ. ಇದು ಜಯತೀರ್ಥರು ಒಟ್ಟು ತಮ್ಮ 48 ಜೀವನದಲ್ಲಿ. ಮೂಲಕ್ಕೆ ಅವರಿಗೆ ಎಷ್ಟು ಟೈಮ್ ಇರಬಹುದು, ಅವ್ರ ಗ್ರಂಥಗಳು ಓದಿ ನಿಮಗೆ ಎಷ್ಟು ಮೆಟೀರಿಯಲ್ ಕೊಡ್ತಾ ಅಂದರೆ ನಿಮ್ಮ ಜೀವಮಾನದಲ್ಲಿ ಓದಕ್ಕೆ ಸಾಧ್ಯ ಇಲ್ಲ. ಅವರು ಯಾರ್ಯಾರು ಏನೇನು ಪ್ರಶ್ನೆಗಳು ಮಾಡ್ತಾರೆ ಅದೆಲ್ಲ ಉತ್ತರ ಕಲೆಕ್ಟ್ ಮಾಡಬೇಕಾದ್ರೆ ಎಷ್ಟೋ PhD ಕೊಡಬೇಕಾ, 2 ವರ್ಷ ಬರೀ ಮೆಟೀರಿಯಲ್ ಕಲೆಕ್ಷನ್ನೇ ಆಗ್ತದೆ ಎಷ್ಟೋ ಸಲ. ಆಮೇಲೆ ಡೈರೆಕ್ಟಿ ಪ್ರಬಂಧ ಬರೆದಿರ್ತಾರೆ, ಆ ವಿಚಾರ ಬೇರೆ. ಮೆಟೀರಿಯಲೇ ಅಷ್ಟು ಸಂಗ್ರಹ ಮಾಡಬೇಕು, ಅವರು ಅಷ್ಟು ಇಡೀ ಎಲ್ಲ ಮತಗಳನ್ನು ವಿವರಿಸೆ ಮಾಡಬೇಕು, ಆಚಾರ ಕೊಟ್ಟ ಉತ್ತರ ಸೇರಿಸ್ಬೇಕು, ಅದಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು. ರೀರೈಟ್ ಮಾಡಾಗಿಲ್ಲ, ನೆನಪಿರಬೇಕು. 3 ರೀರೈಟ್ ಮಾಡೋದವೆಲ್ಲ ಇಲ್ಲ. ಎಂಥ ತಪಸ್ಸು, ಬೆಳಕಿಲ್ಲ, ಇದಿಲ್ಲ, ಏನೇನೂ ಇಲ್ಲ, ಮಿನಿಮಮ್ ಆಹಾರ. ಇದೆಲ್ಲ ನೋಡ್ತಾ ಹೋದರೆ ಜಯತೀರ್ಥರು ಮನುಷ್ಯರಲ್ಲ ಅನ್ನೋದು ಗ್ಯಾರಂಟಿ ಆಗಿ. ಜಯತೀರ್ಥರು ಮನುಷ್ಯರಲ್ಲ, ಅವರು ಬರೀ ದೇವತೆಗಳೂ ಅಲ್ಲ, ದೇವಶ್ರೇಷ್ಠರ ಸಾರಿಗೆ ಸೇರತಕ್ಕಂತಹ ಇಂದ್ರಾವತಾರ ಅಂತ ಹೆಸರಾಯಿತು. ಜಯತೀರ್ಥರು ಅಂತಿಂಥವರಲ್ಲ, ಸಾಕ್ಷಾತ್ ವ್ಯಾಖ್ಯಾಸ್ಯತ್ತೇಷ ಗೋರಾಟ್. ಆ ಮಾತಿಗೆ ಅರ್ಥ ಇಡುತ್ತಾರೆ, ಹೆಸರಿಗೆ ಅರ್ಥ ಗೋರಾಟ್ ಅಂದರೆ ಎತ್ತು ಅಂತ ಅರ್ಥ. ಇನ್ನೊಂದು ಅರ್ಥ ಗೋ ಅಂದರೆ ಸ್ವರ್ಗ, ಗೋರಾಟ್ ಅಂದರೆ ಸ್ವರ್ಗಾಧಿಪತಿ, ಈತ ದೇವೇಂದ್ರ ಅಂತ ಅರ್ಥ. ಈ ಮಾತನ್ನು ಅರ್ಥ ಮಾಡಿಕೊಂಡು ಜಯತೀರ್ಥರ ಸಾಧನೆ ಅದ್ವಿತೀಯವಾದ ಸಾಧನೆ. ಅವ್ರ ಗ್ರಂಥಗಳನ್ನು ಓದಬೇಕು, ಆಚಾರ್ಯರ ಸ್ಟೈಲನ್ನು ಹಾಗೆ ಮುಂದುವರಿಸ್ತಾರೆ. ಸರಳವಾದ ಶ್ಲೋಕಗಳು, ಸರಳವಾದ ಗದ್ಯ, ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ವಿಚಾರಗಳು. ಅದನ್ನು ಓದ್ತಾ ಓದ್ತಾ ಹೋಗಿಬಿಟ್ರೆ ಪ್ರತಿಯೊಂದು ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ರೈಟಿಂಗ್ ಅವರು, ಕನ್ಫ್ಯೂಷನ್ ಹೆಸರು ಕೂಡ ಇಲ್ಲ, ಅಷ್ಟು ಸ್ಪಷ್ಟ ಸ್ಪಷ್ಟವಾಗಿ ಬರೀತಾರೆ, ಗಂಭೀರವಾಗಿ ಬರೀತಾರೆ. ಆಗ ಅವ್ರ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯೋದೇ ದೊಡ್ಡ ತಪಸ್ಸಾಯ್ತವೆ. ತೀತೀರ್ಥರ ತಪಸ್ಸು ಆಚಾರ ಗ್ರಂಥಕ್ಕೆ ಟೀಕಾ ಬರೆದಿದ್ದಾದರೆ ವ್ಯಾಸರಾಜರು, ವಾದಿರಾಜರು, ರಘುತ್ತವರು, ರಾಘವೇಂದ್ರ ಸ್ವಾಮಿಗಳು, ಮೊದಲ ವಿಜಯೇಂದ್ರರು, ಸುಮತೀಂದ್ರರು, ಎಷ್ಟು ಜನ ಜ್ಞಾನಿಗಳು, ಅವರ ಜೀವನದ ಗುರಿಯಲ್ಲಿ ಜಯತೀರ್ಥರ ಗ್ರಂಥಕ್ಕೆ ಟಿಪ್ಪಣಿ ಬರೀಬೇಕಂತೆ. ಇಂಥ ಅಕ್ಸೆಪ್ಟೆನ್ಸ್ ಯಾರಿ ಬರುತ್ತೆ ಯೋಚನೆ ಮಾಡಿ ನೋಡಂತೆ. ಅಂಥ ಒಂದು ಇಡೀ ನಮ್ಮ ಸಿದ್ಧಾಂತದಲ್ಲಿ ಅಂಥ ಗ್ರೇಟ್ನೆಸ್ಸನ್ನು ಯಾವ ಪರಂಪರೆಯೂ ಕಾಣದೇ ಇದ್ದರೆ ಜಯತೀರ್ಥರು ಕಾಣ್ತಾರೆ. ಅದವರ ಸಿದ್ಧಿ, ಅವರ ವಿನಯ. ಇಷ್ಟೆಲ್ಲ ಕೇಳಿದ ಮನುಷ್ಯ ನಾಲ್ಕು ಅಕ್ಷರ ಪಾಠ ಕೇಳಿದರು ಅಂದರೆ ನನ್ನಂಥ ಪಂಡಿತರಿಂದ ಅವನೇ ತಿಳ್ಕೊಂಡ್ಬಿಡ್ತಾರೆ, ಉಳಿದವರಲ್ಲ. ಅವರು ಅಂಥವ್ರು ಹೇಳ್ತಾರೆ ನನಗೇನು ಬರೋದಿಲ್ಲ ಅಂತ ಹೇಳ್ತಾರೆ ಜಯತೀರ್ಥ. ನ ಶಬ್ದಾಬ್ಧವು ಗಾಢಾಹ, ನನಗೆ ವ್ಯಾಕರಣ ಬರೋದಿಲ್ಲ. ನಚ ನ್ಯಾಯೇ ಪ್ರೌಢಾಹ, ನಚ ನಿಗಮ ಚರ್ಚಾಸು ಚತುರಾಹ, ನಚ ನ್ಯಾಯೇ ಪ್ರೌಢಾಹ, ನಚ ವಿದಿತ ವೇದ್ಯಾ ಅಪಿ ವಯಂ. ನನಗೇನೂ ಬರೋದಿಲ್ಲ, ವ್ಯಾಕರಣ ಬರೋದಿಲ್ಲ, ತರ್ಕ ಬರೋದಿಲ್ಲ, ಮೀಮಾಂಸ ಬರೋದಿಲ್ಲ, ಕೊನೆಗೆ ಹೇಳ್ತಾರೆ. ಆದರೆ ಒಂದಿದೆ ನನಗೆ ಅಂತ ಹೇಳ್ತಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನನಗೆ ದೊಡ್ಡ ಒಂದು ಆಸ್ತಿ ಅಂದರೆ ಮಧ್ವಾಚಾರ್ಯ ಅನುಗ್ರಹ ಇದೆ, ಅದಕ್ಕೆ ನಾನು ಹೇಳಿದ್ದಕ್ಕೆಲ್ಲ ಬೆಲೆ ಬರುತ್ತೆ ಅಂತ ಹೇಳಿಬಿಡ್ತಾರೆ. ಇವತ್ತಿ ಮಾತು ಹೇಳ್ಬೋದು, ಅವತ್ತು ಅಡ್ವಾನ್ಸ್ ಆಗಿ ಹೇಳ್ತಾರೋ, ಏನು ಬರೀತೇನೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಬರೀತೇನೆ ಅಕ್ಸೆಪ್ಟ್ ಮಾಡ್ತಾರೆ. ಇವತ್ತು ದುಡಬೇಕು, ಗೊತ್ತಿರೋ ಸತ್ಯ ಅದು. ಅವ್ರ ಮಾತು ಯಾರೂ ಎದುರಾಡೋದಿಲ್ಲ, ಆ ಮಾತನ್ನು ಮೊದಲೇ ಹೇಳಿಬಿಡ್ತಾರೆ ಅವರು. ಯಾತಕ್ಕೆ ಅಂದರೆ ಆಚಾರ ಅನುಗ್ರಹ ನನ್ನ ಮೇಲಿದೆ. ಯಾಕೆ ಅಪಾಯಿಂಟ್ ಮಾಡಿದವರು ಆಚಾರ್ಯ ಇವರಲ್ಲ, ಟೀಕಾ ಬರೆಯವರು ಅಂತ ಅಪಾಯಿಂಟ್ ಮಾಡಿದ್ರಿಂದ ಅಕ್ಸೆಪ್ಟೆನ್ಸ್ ಬಂದ ಮೇಲೆ ಮುಗಿದೋಯ್ತು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾನು ಏನು ಬರೆದ್ರೂ ಜನ ಅದಕ್ಕೆ ತಲೆ ಹಾಕ್ತಾರೆ. ಅವ್ರು ಏನೇನೋ ಬರೆಯೋದಿಲ್ಲ, ಆ ವಿಚಾರ ಬೇರೆ. ಏನು ಬರೆದ್ರೂ ತಲೆ ಹಾಕ್ತಾರೆ, ಹಾಗೆ ಬರೀತೇನೆ ಅಂತ ಹೇಳ್ತಾರೆ. ಆದರೆ ಓದಿ ಬರೆದದ್ದಲ್ಲ ಇದು, ಅನುಗ್ರಹದಿಂದ ಬಂದದ್ದು, ಅಂಗಡಿಯಲ್ಲಿ ತಂದಿದ್ದಲ್ಲ, ಪ್ರಸಾದ ಅಂದ ತಕ್ಷಣ ವ್ಯತ್ಯಾಸ ಆಯ್ತು ಅಂತ ಹೇಳಿದನಲ್ಲ, ಆ ರೀತಿ ಆಯಿತು. ಅದು ಜಯತೀರ್ಥರ ಮಾತು ಮುಂದೆ ಮಂತ್ರ ಆಯ್ತು ಎಲ್ಲರಿಗೂ ಕೂಡ. ಯಾರೇ ಬರೀನಿ ಆ ಮಾತು ಹೇಳ್ತಾರೆ. ಜಯತೀರ್ಥರು ಹೇಳಿದ್ರೆ ನಾವೇನು ಹೇಳೋದು ಅಂತ ಹೇಳ್ತಾರೆ. ಮುಗಿದೋಯ್ತು. ರಾಯರು ಬರೀತಾರೆ ಪರಿಮಳದಲ್ಲಿ, ನ್ಯಾಯಸುಧಾಕ್ ಪರಿಮಳ ಅಂತ ಟಿಪ್ಪಣಿ ಬರೆದು ಕೊನೆಗೆ ಹೇಳ್ತಾರೆ. ಜಯತೀರ್ಥರನ್ನು ಕರೀತಾರೆ ರಾಯರು, ಏನಂತ, ಜ್ಞಾನಾಭಿರಪ್ಯವಾದಿ ಸ್ಖಲತ್ವಂ ಸ್ವಾತ್ಮನೋ ಯದಾ. ಜಯತೀರ್ಥರ ಜ್ಞಾನ ಸಮುದ್ರರು. ಅವರು ಮೊದಲು ಹೇಳಿದ್ರು ಏನೋ ಬರೋದಿಲ್ಲ ಅಂಥೇಳಿ, ಕೊನೆಗೆ ಬರೀತಾರೆ, ನಾನು ಬರೆದಿದ್ದೆಲ್ಲ ಕೇವಲ ಹರಿಪ್ರೀತಿಗಾಗಿ ಬರೆದಿದ್ದೇನೆ, ಗುರುಪ್ರೀತಿಗಾಗಿ ಬರೆದಿದ್ದೇನೆ. ಆದ್ದರಿಂದ ಸ್ಖಲನ್ನಪಿ ಏತಸ್ಮಾತ್ ನಹಿ ನಿಂದೋಸ್ಮಿ ಜಗತಾಪ್. ಅಕಸ್ಮಾತ್ ತಪ್ಪರದಿದ್ದರೆ ನಾನು ಬೈಬಾರದು ಅಂತ ಹೇಳ್ತಾರೆ ಜಯತೀರ್ಥರು. ತಪ್ಪರದಿದ್ದರೆ ಬೈಬಾರದು ಅಂತ ಹೇಳ್ತಾರೆ ರಾಯರು ಬರೀತಾರೆ. ಅಂತ ಜ್ಞಾನ ಸಮುದ್ರರು ಅವ್ರಿಗೆ ಮಾತು ಹೇಳಿದ್ರೆ ನಾವೇನು ಹೇಳಕ್ಕೆ ಬರುತ್ತೆ ಗೊತ್ತಾ ಅಂತ ಹೇಳ್ತಾರೆ. ನಾವೇನು ಹೇಳಕ್ಕೆ ಬರುತ್ತೆ, ತಪ್ಪಿದ್ರೆ ಕ್ಷಮಿಸಿಬಿಡಿ ಅಷ್ಟೇ, ಇನ್ನೇನಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ರಾಯರೆಂಥವ್ರು ನಮಗೆ ಗೊತ್ತು, ಅಂಥವ್ರು ಜಯತೀರ್ಥರ ಬಗ್ಗೆ ಮಾತಾಡಿದ್ರೆ ಜಯತೀರ್ಥರು ಹೇಗಿರಬಹುದು ಇಮ್ಯಾಜಿನ್ ಮಾಡಿ. ಅಂದರೆ ಮೊದಲಿಗೂ ಹೇಳ್ತಾರೆ, ಕೊನೆಗೂ ಹೇಳ್ತಾರೆ, ತಪ್ಪರದಿದ್ದರೆ ಕ್ಷಮಿಸಿಬಿಡಿ. ಈ ಮಾತನ್ನು ಆಡಬೇಕಾದ್ರೆ ಎಷ್ಟು ವಿನಯ ಇರಬೇಕು ಅದಕ್ಕೆ ಹೇಳ್ತಾರೆ. ದೊಡ್ಡ ವಿದ್ವತ್ತು ಜಾಸ್ತಿ ಆಗ್ತಾ ಆಗ್ತಾ ಹೋದಂತೆ ವಿನಯ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ವಿನಯ ಜಾಸ್ತಿ ಆಗಲಿಲ್ಲ ಅಂದರೆ ಆ ವಿದ್ವತ್ತು ವೇಸ್ಟ್ ಆಗ್ತಿದೆ ಅಂತ ಅರ್ಥ ಅಂತ ಹೇಳ್ತಾರೆ. ಅವ್ರ ವಿದ್ವತ್ ಎಷ್ಟೊತ್ತಾದರೂ ಸ್ವಿಚ್ ಹಾಕಿ ನೀರು ಕಾದಿಲ್ಲ ಅಂದರೆ ಕೆಟ್ಟೋಗಿದೆ, ಕಾಯಿಲ್ ಹೋಗಿದೆ ಅಂತ ಅರ್ಥ. ಇದು ಕಾದಾಗಲ್ಲ ನೀರು ಕಾಯಬೇಕಲ್ಲ ಅದು. ಇದು ಮೊದಲಷ್ಟೇ, ಇದು ಇನ್ನೂ ತಣ್ಣಗಾಗಿದೆ ಚಳಿಗಾಲದಲ್ಲಿ ಅಂದರೆ ಕೆಟ್ಟ ಹಾಳಾಗೋಗಿದೆ. ಇವತ್ತು ವಿನಯ ಬರದೆ ಹೋದರೆ ವಿದ್ಯೆ ಅಲ್ಲ. ಇದು ಜಯತೀರ್ಥನ್ನು ಕಲಿಬೇಕಾದ ಪಾಠ. ಅಷ್ಟು ವಿನಯ ತೋರಿಸೋಕೆ ಕುಡಿದವರಿಗೆ ಅವ್ರು ಹೇಳಿ ಜಯತೀರ್ಥರಿಗೆ ಮಾತು ಹೇಳಿ ಮುಳಿದ್ರೆ ಭಾರಿ ಸಂಕೋಚ ಆಗಿರುತ್ತೆ. ನಾವು ಏನು ಹೇಳಿದ್ರು ಕಡಿಮೆ ಆದಾಗ ಆಗಿಬಿಡುತ್ತೆ. ಆದ್ದರಿಂದ ಜಯತೀರ್ಥರಿಗೆ ನಮೋ ನಮಃ. ಮುಂದೆ ಅವ್ರು ಹೇಳ್ತಾರೆ, ನಾವೆಲ್ಲ ಏನು ಬರೀತೇವೆ ಗೊತ್ತಾ, ಇದೆಲ್ಲ ಜಯತೀರ್ಥರು ದೊಡ್ಡ ಕ್ಷೀರ ಸಮುದ್ರ ಇದ್ದಾಗೆ ನಮ್ಮ ಮಾತುಗಳು ಒಂದು ಎರಡು ಹನಿಗಳಷ್ಟೇ ಅದ್ರ ಮುಂದೆ ಅಂತ ಹೇಳ್ತಾರೆ. ಜಯತೀರ್ಥರದ ಸಮುದ್ರ ಎರಡು ಹನಿಗಳು ಬರೀತಾ ಇದ್ದೇವೆ, ನಾವು ಹೆಚ್ಚು ಬರೆಯೋದಿಲ್ಲ. ಇಂಥ ಮಾತನ್ನು ಇನ್ನೂ ಹೇಳಬೇಕಾದ್ರೆ ಜಯತೀರ್ಥರು ಮಾತಾಡಬೇಕಾದ್ರೆ ಹನಿಗಳು ಸಿಡಿಯುತ್ತಲ್ಲ, ಜಯತೀರ್ಥರ ಮಾತುಗಳು ಹನಿ ಸಿಡಿದಿದೆ ಅಷ್ಟೇ ನಮ್ಮ ನೀರಿನ ಮೇಲೆ. ನಿಜವಾಗಲೂ ಜಯತೀರ್ಥರ ಮಾತು ಅಂದರೆ ಸಮುದ್ರ. ಇಂಥ ಮಾತನ್ನು ವ್ಯಾಸರಾಜರು ಹೇಳ್ತಾರೆ, ವಾದಿರಾಜರು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಅಂದರೆ ಎಷ್ಟು ಗ್ರೇಟ್ ಇರಬೇಕು ಜಯತೀರ್ಥರು. ವ್ಯಾಜನ್ ಮಾಡಿ ಮೊದಲೇ ಅರ್ಥ ಮಾಡಿಕೊಳ್ಳಿ, ಬರೀ 48 ವರ್ಷ, ಮೊದಲು 20 ವರ್ಷ ಏನೂ ಬರದೇ ಇದ್ದವರು, ಆಮೇಲೆ ತಪಸ್ಸು, ಆಮೇಲೆ ಓದು, ಆಮೇಲೆ ಬರದಿತ್ತು. ಅಷ್ಟರೊಳಗೆ ಏನು ಬರೆದರಲ್ಲ, ಇಡೀ ಸಮಾಜಕ್ಕೆ ಆಸ್ತಿ ಆಯಿತು. ಅವರ ಜೀವನದಲ್ಲಿ 1000 ವರ್ಷ ಮುಗಿದ್ರು ಕೂಡ ಇವತ್ತು ಯಾರಾದರೂ ಕೂಡ ನ್ಯಾಯಸುದ್ದ ಪೂರ್ತಿ ನಾನು ಪ್ರತಿ ಅಕ್ಷರ ಹೇಳ್ತೇನೆ ಹೇಳೋ ಧೈರ್ಯ ಯಾರೂ ತೋರಿಸೋದಿಲ್ಲ. ನೆನಪಿರಬೇಕು, ನಮಗೆ ಗೊತ್ತಿದ್ದಷ್ಟು ಹೇಳ್ತೇವೆ ಅಂತ ಹೇಳ್ತಾರೆ ಹೊರತು ನ್ಯಾಯಸುದ ಪೂರ್ತಿ ಪ್ರತಿ ಅಕ್ಷರ ಬೇಕಾದ ಕೇಳಿ ಹೇಳ್ತೇವೆ ಅಂತ ಹೇಳೋ ಶಕ್ತಿ ಯಾರಿಗೂ ಇಲ್ಲ ಅಂದ್ರೆ ಅರ್ಥ ಏನು? ಜಯತೀರ್ಥರು ಎಷ್ಟು ಬರೆದಿದ್ದಾರೆ ಅಂತ ಅರ್ಥ. ಈ ರೀತಿಯಾದ ಒಂದು ವಾಂಗ್ಮಯದ ದೊಡ್ಡ ಮಿರಕಲ್ ಅಂದರೆ ಜಯತೀರ್ಥರು. ಅಂಥ ಮಹಾನುಭಾವರನ್ನು ಸ್ಮರಣೆ ಮಾಡೋದು ಅವ್ರ ಗ್ರಂಥ ಓದೋದಲ್ಲ, ಅವ್ರ ಹೆಸರು ಹೇಳಿದರೆ ಸಾಕು ಭಾರಿ ಉದ್ಧಾರ ಆಗ್ತೇವೆಂದು ವ್ಯಾಸ ವಿಜಯರಾಯರು ಹೇಳುತ್ತಾರೆ, ವಿಜಯದಾಸರು ಹೇಳುತ್ತಾರೆ. ಜಾಯೆಂದು ನುಡಿಯಲು ಜಯಶೀಲನಾಗುವ, ಯಾಯೆಂದು ನುಡಿಯಲು ಯಮನಂಜುವ, ತೀಯೆಂದು ನುಡಿಯಲು ತಿಮಿರ ಪಾತಕ ಹಾನಿ, ತಾಯೆಂದು ನುಡಿಯಲು ತಾಪತ್ರಯ ಪರಿಹಾರ. ಯಾರನ್ನ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ಅಂತ ಹೇಳ್ತೇವೆ, ಅವರು ಹೇಳ್ತಾರೆ ದೈತೀರ್ಥರ ಹೆಸರೇಳಿ ಸಾಕು ಜ್ಞಾನಿಗಳಾಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಇಂಥ ಹಿರಿಮೆಯನ್ನು ಪಡೆಯಲಿಕ್ಕೆ ಎಂಥ ಮಹತ್ತರಾಗಿರಬೇಕು ದೈತೀರ್ಥರು ಅಂದರೆ, ಅವರು ಎತ್ತಾಗಿದ್ದ ಕಥೆಯಾಗಿರಬಹುದು, ಅವರು ಕಿಬ್ಬಸು ಪೂರ್ವದೇ ಹಂಚಿಕೊಂಡಿರಬಹುದು, ಅವೆಲ್ಲವೂ ಕೂಡ ನಂಬುವುದಾದರೆ ನೂರಕ್ಕೆ ನೂರಷ್ಟು ಸತ್ಯವಾದ ಮಾತುಗಳು. ಇತಿಹಾಸ ನೋಡಿದವರಿಗೆ ಅದನ್ನ ಅಂಥ ಪವಾಡ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಪೂರ್ಣ ಪ್ರಜ್ಞರು, ಅವರಿಂದ ಅನುಗ್ರಹಿತರು ಅಂದ ಮೇಲೆ ಸರ್ವಜ್ಞ ಕಲ್ಪರು ಜಯತೀರ್ಥರು. ಇಂದು ವಿಜಯೇಂದ್ರ ಸ್ವಾಮಿಗಳು 104 ಗ್ರಂಥ ಬರೆದವರು, ಅದರಲ್ಲಿ ಹೆಚ್ಚು ಗ್ರಂಥಗಳು ಜಯತೀರ್ಥ ಗ್ರಂಥಗಳ ಟಿಪ್ಪಣಿಗಳಷ್ಟೇ. ವ್ಯಾಸರಾಯರಂತೂ ಜಯತೀರ್ಥರ ಬಗ್ಗೆ ಹೇಳ್ತಾರೆ, ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿಹಿ ಭಾಸತಾಮ್ನೋ ಹೃದಂಬರಿ. ಜಯತೀರ್ಥರು ಸೂರ್ಯ, ನಮ್ಮ ಹೃದಯ ಆಕಾಶ, ಅಲ್ಲಿ ಸೂರ್ಯೋದಯವಾಗಲಿ ಜಯತೀರ್ಥರ ಬೆಳಗಲಿ ಅಂತ ಹೇಳ್ತಾರೆ. ಎಂಥ ವ್ಯಾಸರಾಜರ ಹೆಸರಾಗಿ ಜನ ನಡಿ ಹೋಗ್ತಿದ್ದಂತೆ, ವ್ಯಾಸರಾಜರನ್ನು ಕಂಡ್ರೆ ಇಡೀ ವಿದ್ವತ್ ಪ್ರಪಂಚ ಗಡಗಡ ನಡುತ್ತಿತ್ತು. ಅಂಥ ವಿದ್ವಾಂಸರವರು ಅವರು ಹೇಳ್ತಾರೆ ಜಯತೀರ್ಥರು ಸೂರ್ಯ ಅಂತ ಹೇಳ್ತಾರೆ. ಚಿತ್ರೈ ಪದಶ್ಚ ಗಂಭೀರೈರ್ ವಾಕ್ಯೈರ್ ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥ ವಾಕ್. ಎಷ್ಟು ಟ್ರಿಬ್ಯೂಟ್ ಜಯತೀರ್ಥರಿ ವ್ಯಾಸರಾಜರ ಮಾತದು, ಚಿತ್ರೈ ಪದಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವ. ಅವರ ಮಾತೇನು, ಅವರ ಅರ್ಥ ಏನು, ಬರೆಯ ರೀತಿ ಏನು, ಅದನ್ನು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಗ್ರೇಟ್ ಅಂತ ವ್ಯಾಸರಾಜರು ಹೇಳಿದ್ದಾರೆ. ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ಹೊಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಆನಂದ ತೀರ್ಥರು ದೊಡ್ಡ ನಿಧಿಯನ್ನು ತೋರಿಸಿದರು, ನಾರಾಯಣಮ ನಿಧಿಯನ್ನು ತೋರಿಸಿದರು, ಅದು ನಮ್ಮ ಎದುರಿಗೆ ತೆಗೆದಿಟ್ಟವರು ಜಯತೀರ್ಥರು ಅಂತ ಹೇಳ್ತಾರೆ ವ್ಯಾಸರಾಜರ ಮಾತು. ಅದು ಕೂಡ ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ಹೊಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಇಂಥ ಮಾತುಗಳಿಂದ ವ್ಯಾಸರಾಜರ ಸ್ತೋತ್ರ ಮಾಡಿದರೆ ರಾಯರು ಹೇಳುತ್ತಾರೆ, ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯ. ಪ್ರತಿವಾಕ್ಯ ಪ್ರತಿಪದ ಪ್ರತ್ಯಕ್ಷರ ಎಷ್ಟು ಅರ್ಥ ಇದೆ ಜಯತೀರ್ಥರ ಮಾತಿಗೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ಬರೆಯೋ ಶಕ್ತಿ ನಮಗಿಲ್ಲ ಫಸ್ಟ್ ಹೇಳ್ತಾರೆ, ಅಷ್ಟೆಲ್ಲ ಬರೆಯೋ ಶಕ್ತಿ ನಮಗಿಲ್ಲ, ಇದ್ದಷ್ಟು ಹೇಳಿದ್ರೆ ನೀವು ಓದೋದಿಲ್ಲ ಅಂತ ಹೇಳ್ತಾರೆ, ಇದ್ದಷ್ಟು ಹೇಳಿದ್ರೆ ನೀವು ಓದೋದಿಲ್ಲ, ಅದಕ್ಕೆ ನಾನು ಹೆಚ್ಚು ಬರೆಯೋದಿಲ್ಲ ಅಂತ ಅವ್ರು ಹೇಳೋದು. ಎಲ್ಲ ಗೊತ್ತಾಗೋದಿಲ್ಲ ಫಾಲ್ಟಿಗೆ, ಗೊತ್ತಿಷ್ಟು ಬರಲಿಕ್ಕಾಗೋದಿಲ್ಲ, ಗ್ರಂಥ ದೊಡ್ಡದಾಗಿಬಿಟ್ಟು ಓದೋದಿಲ್ಲ, ಅದಕ್ಕೆ ನಾನು ಬರೆಯೋದಿಲ್ಲ. ಈ ಮಾತಿನಲ್ಲಿ ಜಯತೀರ್ಥರಿಗೆ ಸಿಕ್ಕ ಹಿರಿಮೆ ದೊಡ್ಡದು. ಇನ್ನೂ ಯೋಚನೆ ಮಾಡಿ, ಇವತ್ತು ಪಂಡಿತರು 199 ಪಾಲು ಪಂಡಿತರು ಜನರಲ್, ಮಾಧ್ವರಂತೂ 100%. ಅವರ ಜೀವನದ ಉಪಾಯ ಅಂದರೆ ನ್ಯಾಯಸುಧ, ಎಷ್ಟು ಜನಕ್ಕೆ ಆಸ್ತಿ ಕೊಟ್ಟಾಗ ಜಯತೀರ್ಥ ಲೆಕ್ಕ ಆಯಿತು. ಜಯತೀರ್ಥರು ಸುಧಾ ಓದೋದು ಅಂತ ಕೇಳಿದರೆ ಒಂದು ಮಾತಿದೆ ನಮ್ಮಲ್ಲಿ, ಸುಧಾವ ಪಠನೀಯ ವಸುಧಾವ ಪಾಲನೀಯ. ಇಲ್ಲ ರಾಜ್ಯ ಆಡಬೇಕು, ಇಲ್ಲ ಸುಧಾ ಓದಬೇಕು. ರಾಜ್ಯ ಆಡಬೇಕು, ಸುಧಾ ಓದಬೇಕು, ಗೌರವ ಬರ್ತದೆ. ರಾಜ್ಯ ಆಡಿದರೆ ಎದ್ದು ಹೋಗೋ ಚಾನ್ಸ್ ಇದೆ, ಸುಧಾ ಹೋದರೆ ಪರ್ಮನೆಂಟ್ ಮೋಕ್ಷಕ್ಕೆ ಹೋಗೋ ಚಾನ್ಸ್ ಇದೆ. ಆದ್ದರಿಂದ ಎರಡು ಈಕ್ವಲ್ ಅಲ್ಲ. ಆದರೆ ಜೀವನದ ಸಿದ್ಧಿಗಳಲ್ಲಿ ಇಲ್ಲ ರಾಜನಾಗು ಇಲ್ಲ ಸುಧಾ ಪಂಡಿತನಾಗು ಅಂತ ಹೇಳಿದ್ದಾರೆ. ಇವತ್ತು ಪಾಂಡಿತ್ ಸುಧಾ ಓದಿದ್ದೀಯಾ, ಸುಧಾ ಪಾಂಡಿತ್ಯನೇ ಅಲ್ಟಿಮೇಟ್ ಪಾಂಡಿತ್ಯ, ಸುಧೇ ಮೇಲೆ ಮತ್ತೊಂದು ಗ್ರಂಥ ಇಲ್ಲ ಅಂತ ಹೇಳಿಕೊಂಡ್ರೆ ಎಷ್ಟು ಹಿರಿಮೆ ಜಯತೀರ್ಥ ಸಂಪಾದನೆ ಮಾಡಿದ್ದಾರೆ. ಇಷ್ಟು ಹೇಳಿದವರು ಆಚಾರ್ಯರ ಬಗ್ಗೆ ನಾವು ಏನೂ ಬರೆದಿದ್ದಲ್ಲ, ಬರೆದಿರೋದು ಭಾರಿ ಕಡಿಮೆ. ಅವರು ಸಾವಿರಾರು ಅರ್ಥ ಅವರು ಹೇಳಿದರೆ ಒಂದೇ ನಾವು ಬರಿತೇವೆ ಅಷ್ಟೇ ಅಂತ ಹೇಳ್ತಾರೆ. ಇದು ಜಯತೀರ್ಥರ ವಿನಯ, ಆಚಾರ್ಯರ ಯೋಗ್ಯತೆ ಎರಡೂ ಹಾಗೆ. ಅವರು ಹಾಗೆ ಎಷ್ಟು ಸಮುದ್ರ ನೀರು ತಂದರೂ ಕೂಡ ಸಮುದ್ರ ಚೂರು ಹಾಗೆ ಇರುತ್ತೆ, ಎಷ್ಟು ಕೊಡ ಸೇರಿದ್ರೂ ಸಮುದ್ರ ಹಾಗೆ ಹಾಗೆ ಇರುತ್ತೋ, ಎಷ್ಟು ಅರ್ಥ ಬರೋದು ಆಚಾರ್ಯರ ಮಾತಿಗೆ ಅರ್ಥ ಇನ್ನು ಮುಗಿದಿರೋದಿಲ್ಲ ಅನ್ನೋದನ್ನು ಜಯತೀರ್ಥ ತಿಳಿಸಿಕೊಡ್ತಾರೆ. ಅಂಥ ಮಹಾನುಭಾವರನ್ನು ಸ್ಮರಣೆ ಮಾಡೋದು ಅಂದರೆ ದೊಡ್ಡ ಭಾಗ್ಯ. ಈ ಶನಿವಾರವೇ ಅವರ ಆರಾಧನೆ. ಜಯತೀರ್ಥರ ಗ್ರಂಥಗಳನ್ನು ಓದಬೇಕಾದರೆ ತುಂಬ ಜನಗಳು ಇಷ್ಟೆಲ್ಲ ಕೇಳಿದ ಮೇಲೆ ಹೇಗೆ ಬರೀತಾರೆ, ಕುತೂಹಲಕ್ಕಾದರೂ ಓದಬೇಕು ಅನ್ನಿಸ್ಬೇಕು. ಅಂಥ ದೊಡ್ಡ ಜ್ಞಾನಿಗಳ ಬಗ್ಗೆ ಏನು ಬರೆದಿರ್ತಾರೆ, ಹೇಗೆ ಬರೀತಾರೆ, ಅದು ಓದಕ್ಕಾದರೂ ಸಂಸ್ಕೃತ ಕಲಿಬೇಕು, 4 ಆದರೂ ಓದಬೇಕು. ಆಗ ನಮ್ಗೆ ಖಂಡಿತ ಒತ್ತು ಬಿಡ್ಲಕ್ಕಾಗೋದೇ ಇಲ್ಲ, ಒಂದು ಓದಬೇಕು ಅನ್ನಿಸ್ತಾನೆ ಇರ್ತಾರೆ, ಹೊತ್ತು ಬಿಡ್ಲಕ್ಕಾಗೋದೇ ಇಲ್ಲ. ಅವ್ರ ಬಗ್ಗೆ ಹೇಳ್ತಾರೆ ಎಂಥ ತ್ಯಾಗ ಜಯತೀರ್ಥರ ತ್ಯಾಗ ಇದು. ಇವತ್ತು ಮನುಷ್ಯ ಏನೂ ಇಲ್ಲದೆ ಹೋದ್ರೆ ಬಂದುಬಿಡ್ತಾನೆ ಪಾಪ, ಎಲ್ಲ ಇದ್ದವ್ರು ಬಿಟ್ಟು ಬರೋದು ಕಷ್ಟ. ಜಯತೀರ್ಥರ ಬಗ್ಗೆ ಅವರ ವಿಜಯದಲ್ಲಿ ಹೇಳ್ತಾರೆ, ಶ್ರೀಮನ್ ಮಾತಾಪಿತೃಮುಖ ಜನೇ ಬಾಂಧವೇ ವರ್ತಮಾನೇ. ಅವ್ರಿಗೆ ಎಂಥ ಸಂಪತ್ತಿತ್ತು ಅಂದರೆ ತಂದೆ ಇದ್ರು ತಾಯಿ ಇದ್ರು, ಯಾರು ಅನಾಥ ಹುಡುಗ ಪೀಠಕ್ಕೆ ಬಂದ ಅಂತ ಹೇಳೋಗಿಲ್ಲ, ತಂದೆ ಇದ್ರು ತಾಯಿ ಇದ್ರು. ಬರೀ ತಂದೆ ತಾಯಿ ಇದ್ರಲ್ಲ, ಶ್ರೀಮನ್ ಭಾರಿ ಶ್ರೀಮಂತರಾಗಿದ್ದರು, ಶ್ರೀಮಂತ ಮನೆತನ ತಾಯಿ ಇದು, ಶ್ರೀಮಂತ ಮನೆತನ ತನದು, ಶ್ರೀಮನ್ ಮಾತಾ ಪಿತೃ ಮುಖಜನೆ ಬಾಂಧವೇ ಇದ್ರೂ ಅಲ್ಲ, ಇನ್ನೂ ಇದ್ದಾರಾಗ್ಲೂ ಕೂಡ ಒಂದ್ಸಪ್ಪಾನೆ ಟೈಮ್ ಇದ್ರು ಆಮೇಲೆ ಬಂದುಬಿಟ್ಟೆ ಅಲ್ಲ, ಇಬ್ಬರೂ ಇದ್ದಾರೆ. ವರ್ತಮಾನೆ ದೋ ದೇವರ್ ಲಿವಿಂಗ್ ಅಟ್ ದ ಟೈಮ್ ಅಂತ ಅರ್ಥ. ಕಾಂತಾಯುಗ್ಮೆ ಇಬ್ಬರು ಹೆಂಡಂದಿರಿದ್ರು, ಒಬ್ಬರಲ್ಲ ಇಬ್ಬರು ಹೆಂಡಂದಿರಿದ್ರು. ಏನೋ ಭಾರಿ ಕುರೂಪಿಗಳಿದ್ರು ಅಂತ ಕೇಳಿದರೆ, ಕಾಂತಾಯುಗ್ಮೆ ಕಮಲವದನೆ ಭಾರಿ ಸುಂದರಿಯರ ಇದ್ರಂತೆ, ಇಬ್ಬರು ಹೆಂಡಂದಿರಿದ್ರು. ಕಾಂತಾಯುಗ್ಮೆ ಕಮಲವದನೆ ಚಾರ್ವಶೇಷ ಪ್ರತೀಕೆ. ಆಮೇಲೆ ಒಬ್ಬ ವಯಸ್ಸಾಗಿತ್ತು ಪಾಪ ಬಿಟ್ಟು ಬಂದರು ಅಂದರೆ, ತಾರುಣ್ಯ ಅಲಂ ಜಸ್ಟ್ 20, ಎಂಥ ಏಜ್ ಇತ್ತು ಲೆಕ್ಕ, ಎಲ್ಲ ಬಿಡಬಾರದು ಎಂಬುದಕ್ಕೆಲ್ಲ ಪಾಯಿಂಟ್ಸ್ ಇದ್ದವರು. ತಾರುಣ್ಯ ಅಲಂ ಸರಿ, ಎಲ್ಲ ಇತ್ತು, ಸಂಪತ್ತು ತಂದೆ ತಾಯಿಗಿತ್ತು, ಇವರಿಗಿತ್ತೋ ಇಲ್ಲ ಅಂತ ಕೇಳಿದರೆ, ರಜತ ಕನಕ ಅಶ್ವಾದಿ ವೈಭವೇ ವರ್ತಮಾನೆ. ರಜತ ಬೆಳ್ಳಿ ಕನಕ ಬಂಗಾರ ಅಶ್ವ ಎಲ್ಲ ಚತುರಂಗ ಬಲ ಎಲ್ಲ ಇತ್ತು. ಇಷ್ಟಿದ್ರು ಕೂಡ ಜೈತೀರ್ಥರು ಏನು ಮಾಡಿದರು, ನೆಸ್ತಾಶೇಷ ಎಲ್ಲವನ್ನೂ ಬಿಟ್ಟುಬಿಟ್ರು ಒಟ್ಟಿಗೆ. ದಿವಸಕ್ಕೆ ಒಂದೊಂದು ಬಿಡಲಿಲ್ಲ, ನಾವು ರಥದಲ್ಲಿ ಒಂದೊಂದು ತಿಂಗಳು ಒಂದೊಂದು ಬಿಡಿ ಅಂತಾರೆ, ನಾವು ಅದನ್ನು ಬಿಡೋದಿಲ್ಲ ಅಂತ ಹೇಳ್ತೇವೆ. ಅವರೆಲ್ಲ ಒಟ್ಟಿಗೆ ಬಿಟ್ಬಿಟ್ರೆ, ಕಂಪ್ಲೀಟ್ ತಂದೆ ತಾಯಿ ಹೆಂಡತಿ ರಾಜ್ಯ ಕೋಶ ಈಶ ಅಟ್ ಒನ್ಸ್ ಇಮ್ಮಿಡಿಯೇಟ್ ನೆಸ್ತಾಶೇಷ ಆಗಿದ್ದೇನು. ಯತಿರಯ್ಯಬಹುತ್ ಯತಿರಯ್ಯಬಹುತ್ ಯತಿ ಆಗಿಬಿಟ್ರು. ಶೈವ ಲೋಕೇ ವಿರಕ್ತಿ ವೈರಾಗ್ಯ ಅಂತ ಹೇಗಿಡಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಯಾತಕ್ಕೆ ಬಿಟ್ರು ಅಂದರೆ, ಆಚಾರ ಶಾಸ್ತ್ರ ಓದಲಿಕ್ಕೆ ಬಿಟ್ರು, ಶಾಸ್ತ್ರಕ್ಕೆ ಅರ್ಥಕ್ಕೆ ಬರಲಿಕ್ಕೆ ಬಿಟ್ರು. ಅಂದಮೇಲೆ ಎಂಥ ದೊಡ್ಡ ತ್ಯಾಗ ಇದು. ಇದು ಅಂದರೆ ಆಚಾರ ಗ್ರಂಥ ಓದಲಿಕ್ಕೋಸ್ಕರ ಏನು ತ್ಯಾಗ ಮಾಡಿದರೂ ಅದು ಕಡಿಮೆಯಲ್ಲ ಅಂತ. ನಾವು ಎಂಥ ತ್ಯಾಗ ಮಾಡಿದರೂ ಕೂಡ ಆಚಾರ ಗ್ರಂಥ ಅದು ಮುಂದೆ ಅದೇನೂ ಅಲ್ಲ, ಅಷ್ಟು ದೊಡ್ಡದದು. ಆಚಾರ ಗ್ರಂಥ ಇಟ್ ಡಿಸರ್ವ್ಸ್ ಆಲ್ ಸ್ಯಾಕ್ರಿಫೈಸ್ ಅಂತ. ನಾವು ಅದನ್ನೇ ಸ್ಯಾಕ್ರಿಫೈಸ್ ಮಾಡಿದ್ದೇವೆ ಅಂತ ಭಾರಿ ಗ್ರೇಟ್, ಅದೇ ಸ್ಯಾಕ್ರಿಫೈಸ್. ಏನು ಮಾಡಿದ್ರೆ ಗ್ರಂಥ ಬೇಡ ಅಂತ ಹೇಳ್ಬಿಟ್ಟು ತಪ್ಪಾಗತ್ತೆ. ಅದಕ್ಕೆ ನಮಗೆ ಸಾವಿರ ಕೆಲಸ ಇರಬಹುದು, ನಮಗೆ ಎಷ್ಟೇ ಬಿಡುವಿಲ್ಲದೆ ಇರಬಹುದು. ದಿವಸಕ್ಕೊಂದು ಅರ್ಧ ಗಂಟೆ ಒಂದು ಕಾಲ ಗಂಟೆಯಾದರೂ ಜೈತೀರ್ಥ ಗ್ರಂಥ ಓದೋಣ ಅಂತ ಹೊರಟ್ರೆ ಖಂಡಿತ ಯಶಸ್ಸು ಬರುತ್ತೆ. ಅರ್ಧ ಗಂಟೆ ಕಾಲು ಗಂಟೆ ಇಲ್ಲಿ ಸುಮ್ಮನೆ ಎಲ್ಲೆಲ್ಲೋ ನೋಡ್ತಾ ಕಳೆದು ಬಿಡ್ತಾನೆ ಮಹಿಷಿ. ಸುಮ್ಮನೆ ಓದಿ ಅರ್ಥ ಆಗೋದು ಬೇಕಾಗಿಲ್ಲ, ಸುಮ್ಮನೆ ಓದಕ್ಕೆ ಹೋಗಿ. ಆದರೆ ಚಾರಮ್ ಇರುತ್ತೆ, ಸ್ಟೈಲ್ ಇರುತ್ತೆ, ಅದು ನೋಡಿ ಆಶ್ಚರ್ಯ ಆಗುತ್ತೆ. ಅಂಥ ಒಳ್ಳೆ ಸಂಸ್ಕೃತ, ಅಷ್ಟು ಗಾಂಭೀರ್ಯ, ಅಷ್ಟು ಸಿದ್ಧಿ. ಕೊನೆಗೆ ಹೇಳ್ತಾರೆ, ಪದ್ಯಮಾಲಾ ಅಂತ ಗ್ರಂಥ ಬರೀತಾರೆ. ಪ್ರಮಾಣ ಪದ್ಧತಿ ಅಂತ ಒಂದು, ಪದ್ಯಮಾಲಾ ಅಂತ ಒಂದು. ಪ್ರಮಾಣ ಪದ್ಧತಿ ಏನು ಗೊತ್ತಾ, ಆಮೇಲೆ ಸೈಂಟಿಫಿಕ್ ಮೆಥಡ್ ಅಂತ ಇದೆ, ಕಲೆಕ್ಷನ್ ಆಫ್ ಫ್ಯಾಕ್ಟ್ಸು, ಅಬ್ಸರ್ವೇಷನ್ನು, ಆಮೇಲೆ ಅರೇಂಜ್ಮೆಂಟು, ಆಮೇಲೆ ಹೈಪೋಥಿಸಿಸ್ ಸ್ಟೆಪ್ಗಳಿದೆ. ಆಮೇಲೆ ಒಂದು ಸೈನ್ಸ್ ಒಂದು ಮೆಥಡ್ ಎವಾಲ್ವ್ ಆಗುತ್ತೆ. ಫಿಲಾಸಫಿಕಲ್ ಮೆಥಡ್ ಅಂದರೆ ಪ್ರಮಾಣ ಪದ್ಧತಿ ಅಂತ. ಸೈನ್ಸಿಗೆ ಹಾಗೆ ಒಂದು ಮೆಥಡ್ ಇದೆಯೋ, ಫಿಲಾಸಫಿಗೆ ಒಂದು ಮೆಥಡ್ ಇದೆ. ಪ್ರಮಾಣ ಪದ್ಧತಿ ಅಂದರೆ ಈ ಪ್ರಮಾಣಗಳನ್ನು, ಈ ಪ್ರೂಫ್ಗಳನ್ನು ಹೇಗೆ ಅರೇಂಜ್ ಮಾಡಬೇಕು, ಹೇಗೆ ನಾವು ಸತ್ಯವನ್ನು ತಿಳಿಲಿಕ್ಕೆ ಆಧಾರವನ್ನು ಹುಡುಕಬೇಕು ಅಂತ ಹೇಳೋದೆ ಪ್ರಮಾಣ ಪದ್ಧತಿ ಅಂತ ಹೇಳಿದ್ರೆ. ಆಚಾರ್ಯ ಬರ ಪ್ರಮಾಣ ರಕ್ಷಣ ಅಂತ ಗ್ರಂಥ ಹೇಳಿದನಲ್ಲ, ಅದರ ಬೇಸಿಸ್ ಮೇಲೆ ಬರೆದ ಬಿಗಿನರ್ಸ್ಗೋಸ್ಕರ ಅಂತ ಬರಿತೇವೆ ಅಂತ ಹೇಳ್ತಾರೆ. ಪ್ರಮ್ಯ ಕಮಲಾಂಭೂ ಕಮಲಾಪತೇ ಚರಣಾಂಭೋಜ ಯುಗಲಂ ಕಮಲಾಪತೇ ಪ್ರಮಾಣ ಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧಸಿದ್ಧಯೇ ಅವರು ಹೇಳ್ತಾರೆ. ಬಿಗಿನರ್ಸ್ಗೋಸ್ಕರ ನಾವು ಪ್ರಮಾಣ ಪದ್ಧತಿ ಬರಿತಾ ಇದ್ದೇವೆ. ಆಚಾರ್ಯ ಬರೆದಿದ್ದಾರೆ, ಸ್ವಲ್ಪ ಹೈಯರ್ ಸ್ಟಡಿ ಬೇಕಾಗುತ್ತೆ, ನಾವು ಸಿಂಪಲ್ಲಾಗಿ ಬರೆಯುತ್ತೇವೆ ಅಂತ ಬರೀತಾರೆ. ಅದು ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಪರಿಚ್ಛೇದ ಮಾಡ್ತಾರೆ. ಪ್ರತ್ಯಕ್ಷ ಪರ್ಸೆಪ್ಷನ್ ಅಂದರೆ ಏನು, ಪ್ರತ್ಯಕ್ಷ ಅಂದರೆ ಏನು, ಅದ್ರ ಲಿಮಿಟೇಷನ್ ಏನು, ಅದ್ರ ಏನು ತಿಳ್ಕೊಳ್ಳೋಕೆ ಬರುತ್ತೆ, ಕಣ್ಣಿಗೆ ಏನು ವಿಷಯ ಗೊತ್ತಾಗುತ್ತೆ, ರೂಪಜ್ಞಾನ, ಕಿವಿ ಗೊತ್ತಾಗದೇನೋ ಶಬ್ದಜ್ಞಾನ, ಎಲ್ಲ ಅರೇಂಜ್ ಮಾಡ್ತಾ ಹೋಗ್ತಾರೆ. ಯಾವ ರೂಪದ ಬಗ್ಗೆ ಹೇಳಿದ್ರೆ ಕಿವಿ ಕೊಟ್ಟು ಕೇಳಿ ರೂಪ ಅರ್ಥ ಆಗೋದಿಲ್ಲ, ಕಣ್ಣು ಬಿಟ್ಟೇ ನೋಡಬೇಕು. ಶಬ್ದ ಕಣ್ಣು ತೆಗೆದ್ರೆ ಏನೂ ಗೊತ್ತಾಗೋದಿಲ್ಲ, ಕಿವಿನೇ ಬೇಕು. ಅದಕ್ಕೆ ಯೋಚನೆ ಮಾಡ್ತಾ ಹೋಗಬೇಕು, ಯಾವ್ಯಾವ ಪದಾರ್ಥ ತಿಳ್ಕೊಳ್ಳೋಕ್ಕೆ ಯಾವ ಪ್ರೂಫ್ ನಮಗೆ ಬೇಕು. ಅದು ಅರ್ಥ ಆಗಿಬಿಟ್ರೆ ನಮ್ಮ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವು ಟಿ ವಿ ನೋಡುವಂತೆ ಫೋನ್ ಮಾಡೋದು ನೋಡ್ತಾ, ಫೋನ್ ನೋಡೋದ್ರೆ ನೋಡ್ಕೊಂಡು ಕೊಂದ್ಬಿಟ್ಟ ಫೋನ್ನ ಅವ್ರಿಗೆ ಹಿಂಗೆ ಅರ್ಥನೇ ಇದೆ, ನೋಡು ಅಂತ ನೋಡ್ತಾ ಇದ್ದೇನೆ ಅಂತ ಹೇಳಿದರೆ ಅಲ್ಲಿ ನೋಡು ಶಬ್ದಕ್ಕೆ ನೋಡೋಲ್ಲ ಅಟೆಂಡ್ ಇತ್ತು ಅಂತ ಅರ್ಥ. ನಾವು ಮೆಕ್ಯಾನಿಕಲಿ ನೋಡು ಅಂದರೆ ಏನು ಅರ್ಥ ಇಲ್ಲ, ರುಚಿ ನೋಡೋದು ರುಚಿ ಕಾಣಿಸುತ್ತೋ ನೋಡು ಅಂದರೆ, ರುಚಿ ನೋಡು ರುಚಿ ನೋಡು ಅಂತ ಕೇಳಿದರೆ ರುಚಿ ಕಾಣೋದೇ ಇಲ್ಲ, ಅದು ನಾಲಿಗೆಯಿಂದ ನೋಡು ಅಂತ ಅರ್ಥ. ಅಂದರೆ ಯಾವ ಇಂದ್ರಿಯಕ್ಕೆ ಏನು ವಿಷಯ, ಯಾವ ಇಂದ್ರಿಯ ಯಾವ ಫಂಕ್ಷನ್ ಮಾಡೋದು ಫೇಲ್ ಆಗುತ್ತೆ ಹೇಳ್ತಾರೆ. ಕಣ್ಣು ಭಾರಿ ಒಳ್ಳೆಯದೇನೆ, ಅದು ಕ್ಯಾಟ್ರಾಕ್ಟ್ ಬಂದರೆ ವರ್ಕ್ ಮಾಡೋದಿಲ್ಲ, ಜಾಂಡಿಸ್ ಬಂದರೆ ವರ್ಕ್ ಮಾಡೋದಿಲ್ಲ, ಡಿಫೆಕ್ಟ್ಲೆಸ್ ಆಗಿರಬೇಕು. ಸೊ ಕಣ್ಣಿರಬೇಕು, ಡಿಫೆಕ್ಟ್ಲೆಸ್ ಆಗಿರಬೇಕು, ಆಗ ರೂಪ ತೋರಿಸುತ್ತೆ. ಆದರೆ ಮತ್ತೊಂದು ಕಂಡೀಷನ್ ಇದೆ, ರೂಪ ತೋರಿಸುತ್ತೆ, ಅದು ಎಲ್ಲಿರಬೇಕದು, ತುಂಬ ಹತ್ತಿರ ಇದ್ದರೂ ಕಣ್ಣು ಕಾಣಿಸೋದಿಲ್ಲ, ತುಂಬ ದೂರ ಇದ್ದರೂ ಕಣ್ಣು ಕಾಣಿಸೋದಿಲ್ಲ. ನಾನು ಇಷ್ಟಿಟ್ಕೊಂಡು ಓದಿ ನೋಡೋಣ, ಏನೇನು ಗೊತ್ತಾಗಲ್ಲ. ತುಂಬ ಹತ್ತಿರ ಇರಬಾರ್ದು, ತುಂಬ ದೂರ ಇದ್ದರೆ ಗೋವಿಲ್ಲ. ಅದಕ್ಕೆ ದೇವರಿ ಅಂತ ಯಾತಕ್ಕೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದರೆ, ಭಾರಿ ಹತ್ತಿರ ಇದ್ದಾನೆ ಅದಕ್ಕೆ ಕಾಣೋದಿಲ್ಲ, ಭಾರಿ ದೂರ ಇದ್ದಾನೆ ಅದಕ್ಕೂ ಕಾಣೋದಿಲ್ಲ. ನಮಗೆ ಒಂದು ಆಪ್ಟಿಮಮ್ ಡಿಸ್ಟೆನ್ಸ್ ಇರಬೇಕು, ಅವ ಮಾತ್ರ ಕಣ್ಣು ಕೆಲಸ ಮಾಡೋದು, ಕಿವಿ ಹಾಗೆ. ಅದೆಲ್ಲ ಹೇಳ್ತಾ ಕಾಚ ಕಾಮಲಾದ ಎಷ್ಟ ದೋಷಾಹ, ಕಣ್ಣಿನ ಡಿಫೆಕ್ಟ್ಸ್ ಅಂದರೆ ಕಾಚ ಕ್ಯಾಟರಾಕ್ಟು ಕಾಮಲೆ ಜಾಂಡ್ಯಸ್ ಅದಿರಬಾರದು, ವಸ್ತು ತುಂಬ ದೂರ ಇರಬಾರ್ದು, ತುಂಬ ಹತ್ತಿರ ಇರಬಾರ್ದು. ಆಗ ನೋಡಿ ಅವ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ಅದನ್ನಾರು ಅಲುಗಳಿಲಕ್ಕಾಗೋದಿಲ್ಲ, ಫೈನಲ್ ಪ್ರೂಫ್. ಅದು ಗೊತ್ತಾದ ಮೇಲೆ ಪ್ರತ್ಯಕ್ಷ ಅಲ್ಟಿಮೇಟ್. ಇದೆಲ್ಲ ವ್ಯವಸ್ಥೆಯನ್ನು ಬರೀತಾರೆ. ಯುಕ್ತಿ ಹೇಗೆ ಮಾಡಬೇಕು, ರೀಸನಿಂಗ್ ಹೇಗೆ ಮಾಡಬೇಕು. ನಾವು ದೂರದಲ್ಲಿ ಹೊಗೆ ನೋಡ್ತೇವೆ, ಬೆಂಕಿ ಕಂಡಿಲ್ಲ, ಓ ಬೆಂಕಿ ಅಂತ ಹೋಗಿಬಿಡ್ತೇವೆ. ಬೆಂಕಿ ಕಂಡೇ ಇಲ್ಲ, ಹೇಗೆ ತಿಳ್ಕೊಡ್ರಿ ನೀವೀಗ? ಒಂದು ಕನ್ಕಾಂಬಿಟೆನ್ಸ್ ಇದೆ, ಬೇರೆಯವರ ದೇರಿ ಸ್ಮೋಕ್ ದೇರಿ ಫೈರ್ ಅಂತ ಗೊತ್ತಿದೆ. ಹೊಗೆ ಇದ್ದಲ್ಲಿ ಬೆಂಕಿ ಇರಲೇಬೇಕು. ಇದಕ್ಕೆ ಯುಕ್ತಿ ಅಂತ ಅನುಮಾನ ಅಂತ ಕರೀತಾರೆ. ಇದೆಲ್ಲ ಅರ್ಥ ಮಾಡ್ಕೊತ ಹೊರಟುಬಿಟ್ರೆ ಹೇಗೆ ರೀಸನಿಂಗ್ ಡೆವಲಪ್ ಮಾಡಬೇಕು ಅಂತ ಗೊತ್ತಾಗ, ಪ್ರತ್ಯಕ್ಷ ಹೇಗಿರುತ್ತೆ, ರೀಸನಿಂಗ್ ಹೇಗಿರುತ್ತೆ, ಮತ್ತು ಆಗಮಗಳು ಮಾತು ಹೇಗಿರಬೇಕು. ಡಿಪೆಂಡಬಲ್ ಪರ್ಸನ್ ಹೇಳಿದರೆ ಬೆಲೆ ಇದೆ, ಇಲ್ಲಿ ಹೋದರೆ ಬೆಲೆ. ಕಾಂಪಿಟೆಂಟ್ ಪರ್ಸನ್ ಮಾತಾಡಬೇಕು. ಡಾಕ್ಟ್ರು ಮನೆ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಪಾಪ ಅವ್ರು ಫೀಲ್ಡೇ ಅಲ್ಲ, ಒಂದು ಮಾತನ್ನ ಹೇಳಿಬಿಡ್ತಾರೆ, ಅದೇನು ಗೊತ್ತಾಗೋದಿಲ್ಲ. ಇಂಜಿನಿಯರ್ ಮೆಡಿಕಲ್ ಬಗ್ಗೆ ಉಪನ್ಯಾಸ ಕೊಟ್ಟರೆ ಯಾರೂ ಕೇಳೋದಿಲ್ಲ, ಪಾಪ ಅವ್ರಿಗೆ ಏನು ಗೊತ್ತೇ ಇಲ್ಲ ಆ ಬಗ್ಗೆ, ಅವ್ರು ಫೀಲ್ಡೇ ಅಲ್ಲ. ಆಗಮ ಅಂದರೆ ಏನು? ಇಲ್ಲ ವೇದ ಆಗಬೇಕು, ಇಲ್ಲ ವೇದ ತಿಳಿದವರಾಗಬೇಕು. ಹುಡುಗವ್ರು ಹೇಳಿದರೆ ಆಗಮ ಆಗೋದಿಲ್ಲ. ಅದನ್ನೆಲ್ಲ ಅನಲೈಸ್ ಮಾಡ್ತಾರೆ, ಎಷ್ಟು ಬ್ಯೂಟಿಫುಲ್ ಆಗಿ ಇಡ್ತಾರೆ ಅದನ್ನು. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಮಾಣಬದ್ಧತೆ ಅಚ್ಚೆಷ್ಟು ಗೊತ್ತಾಗಿದೆ ಬರೋದು, ಒಂದು 50 ಪೇಜ್ ಇದೆ ಅಷ್ಟೇ, ಬರೀ 50 ಪೇಜಸ್. ಅದರ ಮೇಲೆ ಸುಮಾರು 1,000 ಪುಟದಷ್ಟು ಕಾಮೆಂಟ್ರಿ ಇದೆ. 50 ಪುಟಕ್ಕೆ 1,000 ಪುಟ ಕಾಮೆಂಟ್ರಿ ಅದಕ್ಕೆ. 50 ಪುಟದಲ್ಲಿ ಅಷ್ಟು ಚೆನ್ನಾಗಿ ಬರೀತಾರೆ. ಅದನ್ನು ಒಂದು ಓದಿಬಿಟ್ರೆ ಸಾಕು, ಎಲ್ಲೋದಲ್ಲೂ ಫಸ್ಟ್ ಬರ್ತೀರಿ. ಆಮೇಲೆ ಯಾವ ಕೋರ್ಸ್ ಓದಿದ್ರು ಕೂಡ ನೀವೇ ಫಸ್ಟ್, ಯಾಕೆ ಅಷ್ಟು ಪರ್ಫೆಕ್ಷನ್ ಆಫ್ ಥಾಟ್ ಬಂದಿರ್ತದೆ. ಆಗಲೇ ಮಕ್ಕಳಿಗೆ ಉಪನಯನ ಮಾಡಿ ಪ್ರಮಾಣ ಪದ್ಧತಿ ಹೇಳ್ಕೊಟ್ಬಿಟ್ರೆ ಅವನು ಎಲ್ಲೆಲ್ಲೂ ಕಡಿಮೆ ಮಾರ್ಕ್ಸ್ ತಗೊಳ್ಳೋ ಚಾನ್ಸಸ್ಸೇ ಇರೋದಿಲ್ಲ. ಅಷ್ಟು ಎಲ್ಲೋದ್ರೂ 100%. ಯಾಕೆ ಕ್ಲಿಯರ್ ಕಟ್ ಥಿಂಕಿಂಗ್ ಗೊತ್ತಾಗುತ್ತೆ, ಹೇಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಥಿಂಕ್ ಮಾಡಬೇಕು ಹೇಳ್ಕೊಟ್ಬಿಡ್ತಾರೆ. ನಮಗೇನು ಗೊತ್ತಾ, ಎಲ್ಲ ಓದೋ ಮೇಲೆ ಓದಲಿ ಅಂತ, ಊಟ ಆದಮೇಲೆ ಎಲೆ ಹಾಕಿದಾಗ ಊಟ ಆದಮೇಲೆ ಎಲೆ ಹಾಕೋಣ ಅಂತೇಳಿ ಏನಂತ, ಎಲೆ ಹಾಕಿ ಊಟ ಮಾಡ್ತಾರೆ, ಊಟ ಆದಮೇಲೆ ಹಾಕ್ತಾರೆ. ಪ್ರಮಾಣ ಪದ್ಧತಿ ಸರಿಯಾದ ವಯಸ್ಸಿಗೆ ಓದಿಬಿಟ್ರು ಅಂದರೆ ಅವನ ಅನ್ಬೀಟಬಲ್ ನಾಲೆಡ್ಜ್ ಬರುತ್ತೆ ಫಸ್ಟ್. ಅದು ಓದೋ ಏನೂ ಕಷ್ಟ ಇಲ್ಲ, ಒಂದು ಓದಿಬಿಡಿ ಸರ್, ಆಮೇಲೆ ಉಳಿದು ಓದೇ ಓದ್ತೀರಿ. ಒಂದು ಅಷ್ಟಕ್ಕೆ ಬೇರೆದ್ರೆ ಬೀಟ್ ಮಾಡಕ್ಕೆ ಬರ, ನಮ್ಮ ಜನ ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅದೇ ದೊಡ್ಡ ತಪ್ಪಾಗಿರೋದು. ಅವು ಒಂದೊಂದು ಕೆಸ್ಟಿಸ್ಬೇಕು ಅಂತ ನಿಮಗೆ ಸರಿಯಾಗಿ ಓದಿಬಿಟ್ರೆ, ಸರಿಯಾಗಿ ಓದಿದರೆ ಅದು 2 ತಿಂಗಳಲ್ಲಿ ಓದಿಬಿಡೋದು ಸರಿಯಾಗಿ. 2 ತಿಂಗಳು ಸಾಕು, ದಿವಸಕ್ಕೊಂದು 1/2 ಗಂಟೆ ಅಂತ ಓದಿ ನಿಮಗೆ ಎಂಥ ಟ್ರಮೆಂಡಸ್ ಚೇಂಜ್ ಆಗಿರುತ್ತೆ ಅಂತ ನಿಮ್ಮಲ್ಲಿ ಯೋಚನೆ ಮಾಡಬೇಕು. ಯಾಕೆ ಟ್ರೈಲ್ ಸುಮ್ಮನೆ ಓದಿ ನೋಡಿ ಗೊತ್ತಾಗುತ್ತೆ, ಆಗ ಎಷ್ಟು ಗ್ರೇಟ್ ಪುಸ್ತಕ. ಅದೇ ರೀತಿ ವಾದಾವಳಿ, ಅದ್ವೈತ ಮತವನ್ನು ವಿಮರ್ಶೆ ಮಾಡ್ತಾರೆ ಆಚಾರ್ಯರು, ಅದೆಲ್ಲ ಒಂದು ಕಡೆ ಸೇರಿಸಿಬಿಡ್ತಾರೆ ವಾದಾವಳಿನ. ಆಮೇಲೆ ಪದ್ಯಮಾನ, ದೇವ್ ಪೂಜೆ ಹೇಗೆ ಮಾಡಬೇಕು ಹೇಳ್ಕೊಡ್ತಾರೆ. ದೇವ್ರ ಪೂಜೆ ಹೇಗೆ ಮಾಡಬೇಕು, ಬರೀ 128 ಶ್ಲೋಕ ಅಷ್ಟೇ. ದೇವ್ರ ಪೂಜೆ ಶುರು ಮಾಡಿ ಹೇಗೆ ತುಳಸಿ ತರಬೇಕು, ಹೂ ತರಬೇಕು ಶುರು ಮಾಡಿಬಿಟ್ಟು ಹೇಗೆ ತೀರ್ಥ ತಗೋಬರಿಗೂ ಬರೀತಾರೆ ಧಿಕ್ಕಾರ. ಎರಡೇ ಸಣ್ಣ ಸಣ್ಣ ಶ್ಲೋಕಗಳು ಕೊನೆಗೆ ಹೇಳ್ತಾರೆ. ಈ ಗ್ರಂಥ ಎಂಥದ್ದು ಅಂದರೆ, ನೀವು ಏನಾದರೂ ಅಕಸ್ಮಾತ್ ಪೂಜೆ ಮಾಡೋಕ್ಕೆ ಆಗದಿದ್ದ ದಿವಸ ಇದನ್ನು ಓದಿಬಿಟ್ರೆ ಸಾಕು, ಪೂಜೆ ಮಾಡಿದ ಪುಣ್ಯ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಪ್ರಮಾದಾದ್ವಾ ನಿರೋಧಾದ್ವಾ ಹರೇ ಪೂಜಾ ಕೃತಾನಚೆ ಪಠನಾತ್ ಪದ್ಯಮಾಲಾಯ ನರಹ ಪೂಜಾಫಲಂ ಲಭೆ. ಇದನ್ನು ಓದಿದರೆ ಪೂಜೆ ಮಾಡಿದ ಪುಣ್ಯ ಬಂದುಬಿಡುತ್ತೆ. ನಮಗೊಂದು ಸಂತೋಷ, ಅದನ್ನು ಓದಿ ಆದರೂ ಓದಿಬಿಡೋಣ ಬರುತ್ತೆ ಅಂದರೆ ಓದಿ ಆಮೇಲೆ ಬಿಡಲಿಕ್ಕೆ ಬರುತ್ತೆ. ಪೂಜೆ ಅದನ್ನು ಬಿಡೋದಲ್ಲ, ಪೂಜೆನೂ ಬಿಡೋದಿಲ್ಲ. ಹಾಗಾಗಿ ಎಲ್ಸಿಗೆ ಹಾಗೆ ಎವ್ರಿ ಸ್ಟೆಪ್ ಪೂಜೆ ಹೇಳ್ಕೊಡ್ತಾರೆ. ಇವೆಲ್ಲ ಏನು ಕಷ್ಟ ಇದೆ ಓದಲಿಕ್ಕೆ, ಮನಸ್ಸು ಹಾಕಿಲ್ಲ ಅಂತೆ. ತೀರ್ಥರ ಗ್ರಂಥ ನ್ಯಾಯಸುದೇನೆ ಓದಬೇಕು ಅಂತಿಲ್ಲ, ಅವ್ರು ಬರೆದಿಲ್ಲ ನ್ಯಾಯಸುದೇನೆ. ನ್ಯಾಯಸುದ ವಾಕ್ಯಗಳೇ ಇದ್ರಲ್ಲಿ ಸಿಗೋದಾದ್ರಿಂದಾಗಿನೆ ಯಾವ ಗ್ರಂಥ ಓದಿದ್ರು ಸುಧಾ ಓದಿದಾಗ ಲೆಕ್ಕ ಜೈತೀರ್ಥ ಗ್ರಂಥಗಳನ್ನು ಅದು ಅಭ್ಯಾಸ ಮಾಡಿಕೊಂಡು ನಾವು ಓದಬೇಕು, ಮಕ್ಕಳ ಕೈಯಲ್ಲಿ ಓದಿಸ್ಬೇಕು ಅಂತ ಸಂಕಲ್ಪ ಮಾಡಿದರೆ ಅದು ಒಳ್ಳೆ ಜೈತೀರ್ಥರ ಆರಾಧನೆ ಆಗುತ್ತೆ. ಅದು ದೊಡ್ಡ ಗ್ರೇಟ್ನೆಸ್. ಜೈತೀರ್ಥರ ಒಂದು ವಾಕ್ಯಗಳು ಹೇಗಿರ್ತವೆ ಅಂತ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪುಸ್ತಕ ತಯಾರಾಗ್ತಿದೆ. ಒಂದು ಭಾತಿಶ್ರೀ ಜೈತೀರ್ಥ ವಾಕ್ಯದ ಪುಸ್ತಕ ಸುಮಾರು ಅವರದ್ದು ಒಂದು 700-800 ಲೈನ್ಸ್ ಕಲೆಕ್ಟ್ ಮಾಡಿ ಅರ್ಥ ಸಮೇತ ಇನ್ನೊಂದು ಸಂಸ್ಥೆಯಲ್ಲಿ ಬರುತ್ತೆ ಪುಸ್ತಕ. ಅವನಿಗೆ ಓದ್ಕೋಬಹುದು. ಅವ್ರು ಎಷ್ಟು ಎಂಥ ಕೋಟ್ ಈಚ್ ಆ್ಯಂಡ್ ಎವ್ರಿ ಲೈನ್ ಕೋಟಬಲ್ ಲೈನ್. ಸುಧಾದಲ್ಲೇ ಬರೀತಾರೆ, ಯಾವುದೇ ದೇವರು ನಮಸ್ಕಾರ ಮಾಡ್ತೀರಿ, ಯಾರಿಗೆ ನಮಸ್ಕಾರ ಮಾಡಬೇಕು ಟೀಕಾರ ಬರೀತಾರೆ. ತ್ರಿವಿಧಾಹಿ ದೇವತಾ ವಂದ್ಯಾ ಭವತಿ. 3 ವಿಧವಾದ ದೇವತೆಗಳು ನಮಸ್ಕಾರ ಮಾಡಬೇಕು. ವಿಶಿಷ್ಟ ಅಧಿಕೃತ ಇಷ್ಟಾ ಚೇತಿ. ವಿಶಿಷ್ಟ ಅಂದರೆ ಸರ್ವೋತ್ತಮ ದೇವತೆ ಆಗಿರಬೇಕು. ಅಥವಾ ಅಧಿಕೃತ ಅಂದರೆ ಯಾವ ಗ್ರಂಥ ಓದ್ತಿರೋ ಬರೀತಿರಲ್ಲ ಅದರಲ್ಲಿ ರಿಲೆವೆಂಟ್ ಆಗಿರೋ ದೇವತೆ ಆಗಬೇಕು. ಅಥವಾ ಇಷ್ಟ ದೇವತೆ ಆಗಿರಬೇಕು. ಪ್ರತಿಯೊಂದನ್ನು ಅಲೈನ್ ಮಾಡ್ತಾರೆ. ಭಕ್ತಿ ಅಂದರೆ ಏನು ಟೀಕರ ಡಿಫೈನ್ ಮಾಡ್ತಾರೆ. ಭಕ್ತಿನ ಪರಮೇಶ್ವರ ಭಕ್ತಿರ ನಾಮ ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇನಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಅವ್ರಿಗೆ ಕೊಡೋ ಡಿಫೈನೇಷನ್ ಅದು ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇನಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಅದು ಭಕ್ತಿ. ಭಕ್ತಿಯ ಡೆಫಿನೇಷನ್ ಯಾವುದನ್ನು ಕೊಟ್ಟರು ಕೂಡ ಕ್ಲಿಯರ್ ಕಟ್ ಡಿಫೈನ್ ಮಾಡಿಬಿಡ್ತಾರೆ. ಅವರ ರೀತಿ ಅವರ ಸ್ಟೈಲು ತೀರಾ ಆಶ್ಚರ್ಯಕರವಾದದ್ದು. ಅದರಿಂದ ನಮ್ಮ ಥಿಂಕಿಂಗ್ ಭಾಳ ಸ್ಪಷ್ಟವಾಗುತ್ತೆ. ಅದಕ್ಕೆ ಹೇಳ್ತಾರೆ ಅವ್ರನ್ನ ಓದಿದ ಮೇಲೆ ನಮ್ಮ ಒಂದು ಜೀವನದ ಕ್ರಮನೇ ಬದಲಾಗಿಬಿಡುತ್ತೆ ಅಂತ ಹೇಳ್ತಾರೆ. ಅಂಥವರು ಜಯತೀರ್ಥರು. ಸಂಸ್ಕೃತ ಭಾರಿ ಗೊತ್ತಿರಬೇಕಾಗಿಲ್ಲ ನಿಮಗೆ, ಸಂಸ್ಕೃತ ಸಾಮಾನ್ಯ ಗೊತ್ತಿದ್ರು ಸಾಕು, ಅಥವಾ ಓದ್ತಾ ಓದ್ತಾ ಸಂಸ್ಕೃತ ಕಲಿತರು ಸಾಕು, ಹಠ ಇರಬೇಕು ಓದಬೇಕು ಅಂತೇಳಿ. ಅಷ್ಟು ಸುಲಭವಾಗಿ ಬರೀತಕ್ಕಂಥವರು, ಸ್ಪಷ್ಟ ಬರೆಯೋರು. ಸುಮ್ಮನೆ ಓದಿದರೆ ಯಾರಿಗೂ ಬೇಕಾದ್ರೆ ಅರ್ಥ ಆಗ ಬರೀತಾರೆ, ಆಮೇಲೆ ಹೇಳ್ತಾರೆ ಆಯ್ರಂಥವ್ರು ಪೂರ್ತಿ ಅರ್ಥ ಹೇಳೋದಕ್ಕೆ ಯಾರಿಗೂ ಆಗೋದಿಲ್ಲ ಅಷ್ಟು ಬರೀತಾರೆ ಅಂತ ಹೇಳ್ತಾರೆ. ಇದು ಜಯತೀರ್ಥರ ಶೈಲಿ. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಅದಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಎಲ್ಲ ತಪ್ಪುಗಳು ತಿದ್ದುಕೊಳ್ಳೋಕೆ ಬರುತ್ತೆ. ನಮ್ಮ ಬುದ್ಧಿ ಶಾರ್ಪೆಸ್ಟ್ ಯಾವಾಗಲೂ ಕೂಡ ಸಾಣೆ ಹಿಡಿದಷ್ಟು ಕೂಡ ಹೇಗೆ ಒಂದು ಚಾಕು ಚೂರಿ ಅಸ್ತ್ರ ಶಾರ್ಪ್ ಆಗುತ್ತಲ್ಲ, ಚಿಕಾರ ಅಂತ ಓದಿದಷ್ಟು ಕೂಡ ಶಾರ್ಪ್ ಆಗುತ್ತೆ ಮೈಂಡ್. ಮೈಂಡು ಬ್ರೈನು ಶಾರ್ಪ್ ಆಗೋದ್ರಿಂದ ಒಳ್ಳೆ ಸಿದ್ಧಿ ಬರುತ್ತೆ. ಅದು ಅಭ್ಯಾಸ ಮಾಡಬೇಕು. ಆ ದೃಷ್ಟಿಯಿಂದ ಜಯತೀರ್ಥ ಗ್ರಂಥಗಳನ್ನು ಓದೋ ಅಭ್ಯಾಸ, ಆಚಾರ ಗ್ರಂಥಗಳನ್ನು ಓದೋ ಅಭ್ಯಾಸ ಮಾಡಿಕೊಟ್ಟರೆ ಮುಂದೆ ಎಲ್ಲ ಗ್ರಂಥನ ಓದ್ತಕ್ಕಂಥ ಅವಕಾಶವನ್ನು ಅವರು ಕೊಡ್ತಾರೆ. ಅದಕ್ಕೆ ಇನ್ನೊಂದು ಸಂಬಂಧಪಟ್ಟಂತೆ ಅವರ ಆದ್ಯಂತ ಶ್ಲೋಕಗಳನ್ನೆಲ್ಲ ಸಂಗ್ರಹ ಮಾಡಿ, ಮೊನ್ನೆ ಪುಸ್ತಕ ಪ್ರಿಂಟ್ ಆಗಿದೆ ಇದು, ಆಚಾರ್ಯರ ಎಲ್ಲ ಗ್ರಂಥಗಳ ಸರ್ವಮೂಲ ಗ್ರಂಥಗಳ ಆದ್ಯಂತ ಶ್ಲೋಕಗಳು, ಆಮೇಲೆ ಟೀಕಾರಾಯರ ಎಲ್ಲ ಗ್ರಂಥಗಳ ಆದ್ಯಂತ ಶ್ಲೋಕಗಳು, ಆಮೇಲೆ ವ್ಯಾಸರಾಯರ ಎಲ್ಲ ಗ್ರಂಥಗಳ ಆದ್ಯಂತ ಶ್ಲೋಕ, ರಾಯರ ಎಲ್ಲ ಗ್ರಂಥಗಳ ಆದ್ಯಂತ ಶ್ಲೋಕ ಎಲ್ಲ ಸೇರಿಸಿದೆ. ಅಂದರೆ ಸುಮ್ಮನೆ ಅದನ್ನು ಓದ್ತಿದ್ರೂ ಕೂಡ ಎಷ್ಟು ಎಫೆಕ್ಟಿವಾಗಿ ಬರೀತಾರೆ ಅಂತ ಅರ್ಥ ಆಗುತ್ತೆ. ಒಂದು ಕಡೆ ಟೀಕಾರಾಯರು ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ, ಎಷ್ಟು ಒಳ್ಳೆಯ ಕಾವ್ಯ ಬರೀತಾರೆ ಅಂತ ಕೇಳಿದರೆ, ದೇವರ ಪಾದದ ಉಗುರುಗಳು ಒಂದು ಕಡೆ ಇದೆ, ಅವುಗಳ ಖಾದ್ಯ ಎಷ್ಟಿದೆ ಹೇಳಬೇಕು ಜಯತೀರ್ಥರಿಗೆ. ದೇವರ ಪಾದದ ಕಾಂತಿಯಲ್ಲ, ಬೆರಡಗಳ ಕಾಂತಿಯಲ್ಲ, ಆತನ ಉಗುರಿನ ಕಾಂತಿ ಹೇಗಿದೆ ಅಂತ ಕೇಳಿ ಜಯತೀರ್ಥರು ಬರೀತಾರೆ. ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅಂತ ಹೇಳಿ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಅನರ್ಘ್ಯವಾದಂತಹ ರತ್ನ ಖಚಿತವಾದಂತಹ ಕಿರೀಟಗಳನ್ನು ಹಾಕ್ಕೊಂಡು ನಮಸ್ಕಾರ ಮಾಡಲಿಕ್ಕೆ ಅಂತ ಹೋದಾಗ ಏನಾಗುತ್ತೆ ಅಂತ ಟೀಕಾರ ಹೇಳ್ತಾರೆ. ಇವರೆಲ್ಲ ಹಾಕ್ಕೊಂಡಿರೋದೇನೋ ರತ್ನ ಖಚಿತವಾದ ಕಿರೀಟಗಳು, ಜಗ 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 ಹೊಡಿತಾ ಇದೆ, ದೇವರು ನಮಸ್ಕಾರ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಅವಾಗ ಏನಾಗುತ್ತೆ ಗೊತ್ತಾ, ಪರಮಾತ್ಮನ ಉಗುರಿನ ಕಾಂತಿಯ ಮುಂದೆ ಇವೆಲ್ಲ ಡಲ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಪರಮ ಉಗುರಿನ ಕಾಂತಿಯ ಮುಂದೆ ಎಲ್ಲ ಡಲ್ ಆಗಿ ಹೋಗಿಬಿಡುತ್ತೆ. ಎಷ್ಟು ಬ್ರೈಟ್ ಇರಬೇಕು ಪರಮಾತ್ಮನ ಉಗುರಿನ ಕಾಂತಿ ಅಂತ ಅರ್ಥ. ಅಂದರೆ ಇವರ ಕಿರೀಟ ಮಣಿಗಳ ಕಾಂತಿ ಪರಮಾತ್ಮನ ಉಗುರಿನ ಕಾಂತಿಗೂ ಈಕ್ವಲ್ ಆಗೋದಿಲ್ಲ. ಆಗ ದೇವರು ಎಷ್ಟು ವರ್ಚಸ್ವಿ ಅಂತ ಗೊತ್ತಾಗುತ್ತೆ. ಅನಂತ ಸೂರ್ಯಪ್ರಕಾಶ ಕೋಟಿ ಪ್ರಕಾಶ ಅಂತೇವಲ್ಲ, ಅದು ತಿಳಿಯೋದಾಗ ಜಯತೀರ್ಥರ ಕಾವ್ಯ ಶೈಲಿ ಅಂದರೆ ಹಾಗೆ. ಅವರು ಪುಣ್ಯ ಕಾವ್ಯ ಬರೋದಿಲ್ಲ ಅಂತ ಎಷ್ಟೋ ಕವಿಗಳು ಉಳ್ಕೊಂಡ್ರು, ಇಲ್ಲವರು ಪರಿಚಯ ಆಗಿಬಿಡೋದು. ಅವ್ರ ಕಾವ್ಯನ ಓದಕ್ಕೆ ಶುರು ಮಾಡ್ತಾರೆ ಜನಗಳು. ಅಂಥ ಒಳ್ಳೆ ಕಾವ್ಯ ಶ್ಯಾಂಪಲ್ ತೋರಿಸ್ತಾರೆ ಅಷ್ಟೇ, ಅಲ್ಲಿ ಹೇಳಬೇಕಾದ್ರೆ ನ್ಯಾಯಶದೆ ಮೊದಲ ಶ್ಲೋಕ ನೆನೆ, ಶ್ರೀಯಪತ್ತೆ ನಿತ್ಯಾಗುಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾ ಶೀಲ ವಪುಷೆ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಒಳ್ಳೆ ಶ್ಲೋಕ. ಬಂದಾಕ್ರ ಅಂತ ಒಂದು ವೃತ್ತದ ಹೆಸರು. ಇಡೀ ಕಾಳಿದಾಸ ಮೇಘದೂತ ಬರೆದಿದ್ದ ಆ ಮೀಟರ್ನೊಳಗೆ, ಆ ಮೀಟರ್ನಲ್ಲಿ ದೇವರ ಸ್ತೋತ್ರವನ್ನು ಮಾಡ್ತಾರೆ. ಭಾರತೀ ದೇವಿಯ ಸ್ತೋತ್ರ ಎಷ್ಟು ಚೆನ್ನಾಗಿ ಬರ್ತಾರೆ. ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಇದು ಭಾರತೀ ದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಎಲ್ಲ ಓದಿದರೆ ನಿಮಗೆ ಎಲ್ಲ ಬರೋದಿರುತ್ತೆ. ಆದ್ಯಂತ ಶ್ಲೋಕಾರ ಓದ್ಬೋದಲ್ಲ ಕೊನೆ ಪಕ್ಷ. ಲಕ್ಷ್ಮೀಪದೆ ಪದಾಂಭೋಜ ಯುಗಮ್ನತ್ವ ಗುರೋರಪಿ ಕರಿಷ್ಯೆ ತತ್ವಸಂಖ್ಯಾನ ವ್ಯಾಖ್ಯಾನಂ ನಾತಿ ವಿಸ್ತಾರಂ. ಲಕ್ಷ್ಮೀಪತಿಯ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ, ತತ್ವಸಂಖ್ಯಾನಕ್ಕೆ ವ್ಯಾಖ್ಯಾನವನ್ನು ಸಂಕ್ಷಿಪ್ತವಾಗಿ ಬರೀತೇವೆ. ಅಷ್ಟಕ್ಕೆ ರಾಯರು ಎಷ್ಟು ಬರೀತಾರೆ ಗೊತ್ತಾ? ಒಂದು ಶ್ಲೋಕಕ್ಕೆ ಎಷ್ಟು ಅರ್ಥ ಇಟ್ಕೊಂಡು ಏಕಾರ ಬರೆದಿದ್ದಾರೆ ನೋಡಿ ಅಂತ ಅರ್ಥವನ್ನು ಹೇಳ್ತಾರೆ. ರಾಯರು ಅದಕ್ಕೆಲ್ಲ ವ್ಯಾಖ್ಯಾನ ಟಿಪ್ಪಣಿಗಳನ್ನು ಬರೀತಾರೆ ಅಂತ ಹೇಳ್ತಾರೆ. ನಮ್ಮ ಜೀವನಕ್ಕೂ ದೇವರಿಗೂ ಎಷ್ಟು ಸಂಬಂಧ ಇದೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ನಮ್ಮ ಜೀವನ ಹೇಗಿದೆ ಗೊತ್ತಾ? ಇವತ್ತು ಟೀಕಾರಾಯರ ಮಾತು ಕೇಳಬೇಕು. ಒಂದು ಇತ್ತಂತೆ, ಒಂದು ಕಪ್ಪೆ ಇತ್ತಂತೆ. ಅದು ಒಳ್ಳೆ ಬೇಸಿಗೆ ಕಾಲ, ನೆರಳು ಬೇಕಾಗಿತ್ತು. ಒಂದು ಕಡೆಗೆ ಕಾಣಿಸ್ತು, ಹುಡುಕೊಂಡು ಓ ಕುಪ್ಪಿಡಿಸ್ಕೊಂಡು ಹೋಯಿತು. ಹಬ್ಬ ಜಾಗ ಸಿಕ್ತು ಅಂತ ಹೇಳಿಬಿಟ್ಟು ಹೋಯಿತು. ಕೆಳ ನಿಂತ್ಕೊಂಡಿತು. ಏನು ಭಾರಿ ಖುಷಿಯೋ ಖುಷಿ ಅದಕ್ಕೆ, ಸತ್ಯ ನೆರಳು ಸಿಕ್ತು ಅಂತೇಳಿ ಮೆಲ್ಲ ತಲೆ ಎತ್ತಿ ನೋಡಿತು. ನೋಡ್ತಾರೆ ಅದು ನೆರಳು ಯಾವುದು ಗೊತ್ತಾ? ಗಿಡದ ನೆರಳಲ್ಲ, ಹಾವಿನ ಹೆಡೆಯ ನೆರಳು. ಹಾವಿನ ನೆರಳು ಅಂದರೆ ಡೆಟ್ ಹಾವಾಗಬೇಕು ಕೊನೆ ಪಟ್ಟ. ಹಾವಿನ ಹೆಡೆಯ ನೆರಳು, ಸತ್ತಾವು ಹೆಡೆ ಎತ್ತೋದಿಲ್ಲ ಅದರಿಂದ ಬದುಕಿದ್ದು. ಇದ್ರ ಮೇಲೆ ಬುಸ್ ಕುಡ್ತಾ ಇದೆ ನೆರಳು. ಏನು ಎಂಜಾಯ್ ಮಾಡಬೇಕು ಲೆಕ್ಕ ಆಯ್ತು ಅಂತ ಹೇಳ್ತಾನೆ. ಕಪ್ಪೆ ಎಂಜಾಯ್ ಮಾಡುತ್ತಾ? ನಮ್ಮ ಲೌಕಿಕ ಸುಖ ಆದರೆ ಹೀಗೆ ಅಂತ ಹೇಳ್ತಾನೆ. ಲೌಕಿಕ ಸುಖ ಆದರೆ ಹೀಗಿದೆ. ಎಷ್ಟು ಈ ಮಾತು ಅರ್ಥ ಮಾಡಿಕೊಂಡ್ರೆ ಕುಪಿತಾಹಿ ಫಲಛಾಯಾ ಸಮೀಕೃತ್ಯ ಅಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಮುಪಾಸೆ ವಲ್ಲಭಂ ಶ್ರೀಯಃ. ಜ್ಞಾನಿಗಳಿಗೆ ಈ ಸಂಸಾರದ ಸುಖ ಅಂದರೆ ಹಾವಿನ ಹೆಡೆ ನೆರಳಿದ್ದ ಹಾಗೆ. ಅದೇನು ಮಾಡಿದ ತಕ್ಷಣ ತಕ್ಷಣ ಅಲ್ಲಿಂದ ಹೊರಗೆ ಬರೋಕ್ಕೆ ಇಷ್ಟಪಡೋದು, ಅದು ಆದಷ್ಟು ಬೇಗ ಜಂಪ್ ಮಾಡಿಬಿಡ್ಬೇಕು ಅಲ್ಲಿಂದ. ಮಾಡಿ ಏನು ಮಾಡಬೇಕು ಅಂತ ಕೇಳಿದರೆ ಅಲ್ಲಿ ನಾವು ಅಂಥ ನೆರಳು ನಮಗೆ ಬೇಡ ಅಂತ ಹೇಳಿ ಒಳ್ಳೆಯ ನೆರಳು ಹೋಗಬೇಕು. ಯಾವ ನೆರಳು ಅಂದರೆ ಪರಮಾತ್ಮನ ಪಾದ ಕಮಲದ ನೆರಳಾಗಬೇಕು ಅಂತ ಹೇಳಿದ್ದೆ. ಹಾವಿನ ಹೆಡೆ ನೆರಳು ಆಗಿರುತ್ತೆ, ಪಾದ ಕಮಲದ ನೆರಳು ಆಗಿರುತ್ತೆ, ಅಲ್ಲಿ ಜಂಪ್ ಮಾಡಿ ಅಂತ ಹೇಳಿದ್ದೆ. ಅಂದರೆ ಸಂಸಾರದಿಂದ ವೈಕುಂಠಕ್ಕೆ ಹೋಗೋದು ಅಂದರೆ ಇಂಥ ಚೇಂಜ್ ಅಂದರೆ ಒಳ್ಳೆ ಪೊಯಿಟಿಕ್ ಆಗಿರಬೇಕು, ಫ್ಯಾಕ್ಟ್ ಆಗಿರಬೇಕು. ಇದು ಅವರ ವೈಶಿಷ್ಟ್ಯ. ಕುಪಿತಾಹಿ ಫಣಚ್ಛಾಯ ಆ ಮಾತಿನಲ್ಲಿ ಒಂದು ಪದದೊಳಗೆ ಲೌಕಿಕ ಸುಖ ಎಷ್ಟು ಭಯಾನಕ ಅವಧರಣನೆ ಮಾಡ್ತಾರೆ. ಅದನ್ನೇ ದಾಸ ಹೇಳ್ತಾ ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ ಕಡೆಯಲ್ಲಿ ದುಃಖ ಅನೇಕ. ನೋಡೋದಕ್ಕೆ ಸುಖ ಆ್ಯಕ್ಚುಲಿ ದುಃಖದ ಮತ್ತೊಂದು ರೂಪ. ಏನು ಸುಖ ಇರಲಿಕ್ಕೆ ಸಾಧ್ಯ ಇದೆ? ಇಂಥ ಮಾತು ಅರ್ಥವಾದರೆ ನಮ್ಮ ಜೀವನದಲ್ಲಿ ಧರ್ಮ ಎಲ್ಲ ಅರ್ಥ ಆಗುತ್ತೆ. ಸತ್ಯಯಾತಕ್ಕೆ, ಧರ್ಮಯಾತಕ್ಕೆ, ಅನಿಷ್ಟಯಾತಕ್ಕೆ ಎಲ್ಲ ಗೊತ್ತಾಗಬೇಕಾದ್ರೆ ಲೌಕಿಕದ ಒಂದು ಇತಿಮಿತಿಗಳು ಗೊತ್ತಾಗಬೇಕು. ಅದನ್ನೆಲ್ಲ ಇಂಥ ಎರಡು ಶ್ಲೋಕದ ಏನು ಕಷ್ಟ ಇದೆ? ಏನು ಕಷ್ಟ ಇಲ್ಲ, ಅದನ್ನು ಮನಸ್ಸು ಮಾಡಿಲ್ಲ ಅಷ್ಟೇ. ಅದನ್ನೆಲ್ಲ ಆದ್ಯಂತ ಶ್ಲೋಕದಲ್ಲಿ ಅವಿಷ್ಟು ಸಿಗುತ್ತೆ. ಅದನ್ನೆಲ್ಲ ಓದಿದರೆ ನಿಜವಾಗಲೂ ಸಿದ್ಧಿ ಬರುತ್ತೆ. ಅದನ್ನು ಸಂಕಲ್ಪ ಮಾಡಿ ಇವತ್ತು ಆರಾಧನೆಗಳು ಅಂದರೆ ಅವ್ರ ಬಗ್ಗೆ ಸುಮ್ಮನೆ ಹೆಸರು ಹೇಳೋದಾಗಿಬಿಡುತ್ತೆ, ಹಾಗಾಗಬಾರದು. ಸ್ವಲ್ಪ ಆದರೂ ಓದಾಗಬೇಕು. ನಾಲ್ಕು ಅಕ್ಷರ ತಿಳ್ಕೊಂಡ್ಬಿಟ್ರೆ ಮುಂದೆ ಹೋಗಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದೆ. ಇದು ಬಹಳ ಮುಖ್ಯವಾಗಿ ಸತ್ಯ ದಿಷ್ಟತ್ತೆ ಮಂಗಳ ಬೇಡಿ ಅಂತ ಹೇಳಿದೆ. ಅವ್ರು ಹುಟ್ಟಿದವು ಯರಗೋಳ ಅಂತ ಹೇಳಿದ್ದು ಅವರು ಗ್ರಂಥ ಬರೆದ ಸ್ಥಳ ಮಡಖೇಡ, ಅವರು ಪ್ರಧಾನ ವೃಂದಾವನಸ್ಥರಾದ ಜಾಗ, ಅವರ ತಂದೆಯ ಮನೆ, ಸಂಧ್ಯಾಬಳಿ ಅವರು ತಪಸ್ಸು ಮಾಡಿದ ಸ್ಥಳ. ಇಂಥ ಸ್ಥಳಗಳ ಫೋಟೋಗಳು ಸ್ವಲ್ಪ ಒಂದೇ ಕಡೆ ಎಲ್ಲೆಲ್ಲೂ ಇವರಿಗೂ ಪಬ್ಲಿಷ್ ಆಗಿಲ್ಲ ಅವೆಲ್ಲ ಕೂಡ. ಅದು ನಮಗೆ ಇತ್ತೀಚೆಗಂತೂ ಎಷ್ಟು ಅನುಕೂಲಗಳು ನಮಗಿದೆಯೋ ಅದು ಉಪಯೋಗ ನಾವು ಮಾಡ್ಕೋತಾನೆ ಇಲ್ಲ. ತುಂಬ ಅನುಕೂಲಗಳುಂಟು, ಕಂಪ್ಯೂಟರ್ ಎಲ್ಲ ಬಂದ ಮೇಲೆ ಉಪಯೋಗ ನಾವು ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಅಲ್ಲಿ ಹೋದ ಕಾಲಕ್ಕೆ, ಹೋದ ವರ್ಷ ಅಲ್ಲಿ ಎಲ್ಲ ಹೋದ ಕಾಲಕ್ಕೆ ಅಲ್ಲಿ ಫೋಟೋಗಳೆಲ್ಲ ತಂದಿದೆ. ಕೆಲ ಫೋಟೋಗಳನ್ನು ನೋಡಿದರೆ ವಾತಾವರಣ ಹೇಗಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ ಜೈತೀರ್ಥರ ಆ ಒಂದು ಪುಣ್ಯಕ್ಷೇತ್ರಗಳ ಕೆಲವು ದೃಶ್ಯ ಕೊಡ್ತಕ್ಕಂಥದ್ದು. ನೀವು ಮಳೆಗೆಡಕ್ಕೆ ಹೋಗ್ತೀರಿ ಅಂತ ತಿಳ್ಕೊಂಡು ಅಷ್ಟು ಮಂಗಳವೇಟ ಎಲ್ಲಿದೆ ಮನೆಗಿದೆ ಅದ ಪ್ರತ್ಯರ್ಥ ಮಂಗಳವೇಟ ಯಾವುದೇ ಸರ್ ಎಲ್ಲಿದ್ದ ಎಲ್ಲಿದ್ದ ಇದ ಇಲ್ಲ ಇದು ಜೈತೀರ್ಥರ ಹುಟ್ಟಿದ ಮನೆ ಬಂಡರ್ಪುರದಿಂದ 20 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಮುಂದೆ ಬೋರ್ಡ್ ಕೂಡ ಹಾಕಿದ್ದಾರೆ ಜೈತೀರ್ಥ ದೊಡ್ಡ. ಅದು ಹಿಂದಿನ ಕಾಲಕ್ಕೆ ಅವರು ಪ್ಯಾಲೇಸ್ಗಳವೆಲ್ಲ ಕೂಡ ಎಷ್ಟು 800 ವರ್ಷದ ಹಿಂದಿನ ಹೆಚ್ಚು ಕಡಿಮೆ. ಆದ್ದರಿಂದಾಗಿನೇ ಎಲ್ಲ ಬಿದ್ದೆಲ್ಲ ಹಾಳಾಗೋಗ್ಬಿಟ್ಟಿದೆ, ಅಲ್ಲೇನು ಉಳ್ಕೊಂಡಿಲ್ಲ. ದೊಡ್ಡ ಜಾಗ ಅದು, ಸುಮಾರು ಎಷ್ಟು 200x200 ಇರಬೇಕು ಅಷ್ಟು ದೊಡ್ಡ ಜಾಗ. ಇವತ್ತೇನು ಮಾಡಿಬಿಟ್ಟಿದ್ದಾರೆ ಅದನ್ನು ಎಲ್ಲ ಹಂಚ್ಕೊಂಡಾಗ ಎಲ್ಲ ಸಣ್ಣ ಸಣ್ಣ ರೂಮ್ ಟೈಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಹುಟ್ಟಿದ ಜಾಗ ಪ್ರಿಸರ್ವ್ ಮಾಡಿದ್ದಾರೆ. ಅವ್ರು ಪೂಜೆ ಮಾಡ್ತಿದ್ದ ದೇವರುಗಳು ಎಲ್ಲ ಇದ್ದಾರೆ, ದೇವರುಗಳೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಹಳೆಯ ಕಾಲದ ಅದೆಲ್ಲ ಕಾಣಿಸುತ್ತೆ, ಮೇಲಿರೋ ಲಿಂಟರ್ಲೆಲ್ಲ ಹಳೆಯ ಕಾಲಗಳು ಆರ್ಟಿಸ್ಟಿಕ್ ಆಗಿರೋ ಇವು, ಒಳ್ಳೆ ಆರ್ಟ್ ಇದೆ ಅದರ ಮೇಲೆ. ಅಂತ ಕೆಲವು ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ, ಉಳಿದೆಲ್ಲ ಇದೆ. ಇದು ಅವ್ರು ಪೂಜೆ ಮಾಡ್ತಿದ್ದ ಪುರಾತನ ವಿಠಲ ದೇವರು, ಅವ್ರ ಮನೆತನದ ವಿಠಲ ದೇವರು. ಇವತ್ತು ಮೂಲ ದೇವರು ಅಂದರೆ ಅಲೆಯದೆ ನಿತ್ಯ ಪೂಜೆಗೆ ಅದು ಮನುಷ್ಯ ಪೂಜೆ ಮಾಡ್ಕೊಂಡು ಯಾರ ಇದ್ದಾರೆ ಪಾಪ ಅವರಿಗೆ. ಅಲ್ಲಿರೋರಿಗೆ ಏನೂ ಗೊತ್ತಿಲ್ಲ ವಿಚಾರ, ಅಲ್ಲಿರೋ ಜೈತೀರ್ಥರ ಬಗ್ಗೆ ಏನೂ ಗೊತ್ತಿಲ್ಲ, ಅಷ್ಟು ಗೊತ್ತಿದೆ. ಜೈತೀರ್ಥರ ಕಾಲದಿಂದ ನಾವಿದ್ದೇವೆ. ಅವು ಅದು ಸ್ವಂತ ಮನೆತನ ಜೈತೀರ್ಥರಿಗೆ ಇರಲಿಲ್ಲ, ಪೂಜಾರ ಅರ್ಚಕರಾಯ ಬಂದು ಹಾಗೆ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಅದು ಹುಡ್ಕೊಂಡು ಹೋಗೋದೇ ಭಾರಿ ಕಷ್ಟ, ಮಂಗಳವೇಳೆಯಲ್ಲಿ ಹೋಗಿಬಿಟ್ರೆ ಯಾರು ಹೇಳೋದೇ ಇಲ್ಲ ಫಸ್ಟು. ಅವ್ರಿಗೆ ಕಷ್ಟಪಟ್ಟು ಹುಡ್ಕೊಂಡು ಹೋಗಬೇಕು, ಹುಡ್ಕೊಂಡು ಹೋದ್ರೆ ಸಿಗುತ್ತೆ. ಪುಣ್ಯಕ್ಕೆ ಬೋರ್ಡ್ ಇರೋದ್ರೆ ನಮಗೊಂದು ಗುರುತು ಅಷ್ಟೇ, ಇನ್ನು ಮುಂದೆ ಅಂದರೆ ಎಂಟ್ರೆನ್ಸ್. ಇದೆಲ್ಲ ಇತ್ತೀಚೆಗೆ ಚೇಂಜ್ ಮಾಡಿದ್ದಾರೆ, ಹಳೆ ಕಾಲದ್ದೆಲ್ಲ ಇದೇನೋ ಎಂಟ್ರೆನ್ಸ್ ಅಷ್ಟೇ. ಇನ್ನು ಮುಂದೆ ಹೋದರೆ ಅಲ್ಲಿ ತಲೆಗಳು ನೋಡಿ, ಮೇಲ್ಗಡೆ ನೋಡಿದರೆ ಎಷ್ಟು ಆಳ್ತಿ ಇದೆ ಅದ್ರ ಮೇಲೆ ಗೊತ್ತಾಗುತ್ತೆ. 10 ಅಡಿ ಒಂದು ಜೂಮ್ ಮಾಡಿ ನೋಡಿದರೆ ಬೇರೆ ತುಂಬ ಚಿತ್ರಗಳಿದೆ ಅದು, ಆ ತಲೆಗಳಲ್ಲೆಲ್ಲ ಮೇಲೆ ಹಾಕಿದಾರಲ್ಲ ಆ ವಿಷಯ. ಇದು ಅಷ್ಟೇ, ಮೇಲುಗಡೆ ನೋಡಿ ಆಳ್ತಿರೋದೆಲ್ಲ ಗೊತ್ತಾಗುತ್ತೆ. ಉಡುಪಿಯಲ್ಲಿ ಮಠಗಳೊಳಗೆ ಹಾಗಿದೆಯಲ್ಲ, ಎಷ್ಟು ಆಲ್ಟ್ ಇದೆ ನೋಡಿದರೆ ಆ ಟೈಪ್ ಇದೆ, ಅಷ್ಟು ಪ್ರಾಚೀನ. ಅದು ಉಡುಪಿ ಮಠಗಳು ಭಾಳ ಪ್ರಾಚೀನ ಕಾಲದ್ದು, ಅಂತ ಆಲ್ಟಲ್ಲಿ ಎಷ್ಟು ಬಿದ್ದೋಗಿದೆ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಯಾರು ಕೇರ್ಟೇಕರ್ಸೇ ಇಲ್ಲ, ಉಳಿದವರಾಗಿದ್ದು ಹೇಳಿದ್ರೆ ಬಂಗಾರದ ಕವಚ ಹಾಕ್ತಿದ್ರಂತೆ ಜಾಗಗಳಿಗೆಲ್ಲ, ಎಸ್ಪೆಷಲಿ ಪರದೇಶದಲ್ಲಿ ಇದ್ಬಿಟ್ಟಿದ್ದರೆ ಅವ್ರು ಅಂಥ ವೈಭವದಿಂದ ನೋಡ್ಕೊತಾ ಇದ್ರು. ಇವೆಲ್ಲ ಗುರುತುಗಳು ಅಲ್ಲಿ ಎಷ್ಟು ಆಳ್ತಿದೆ ನೋಡಿ, ಅದಕ್ಕೆ ಈಗ ಎಕ್ಸ್ಟ್ರೀಮ್ ಲೆಫ್ಟಿ ನೋಡಿದರೆ ಮೇಲುಗಡೆಗೆ ಎಂಥ ತಲೆ ಹೇಗಿದೆ. ಇದಿಷ್ಟು ಕೂಡ ಆ ಮಂಗಳವೇಳೆಯ ಚಿತ್ರ. ಮುಂದೆ ಹೋದರೆ ಇದು ಮಂಗಳ ಇನ್ನೊಂದು ಕಡೆ ಮಂಗಳವೇಳೆಯ ಮತ್ತೊಂದು ಚಿತ್ರ ಇದೆ. ಇದೆಲ್ಲ ಇದಕ್ಕೆ ಹೋಗ್ತೀವಿ, ಬಡಕೆಡ ಚಿತ್ರದಲ್ಲಿ ತುಂಬ ಜನ ವೃಂದಾವನ ನೋಡ್ತಾರೆ ಬಂದುಬಿಡ್ತಾರೆ ಅಷ್ಟೇ. ಊಟದಕ್ಕೆ ಹೋಗ್ತಾರೆ, ವೃಂದಾವನ ಮುಗಿಸ್ತಾರೆ, ನಮಸ್ಕಾರ ಸುರ್ಪ್ರಸಾದ್ ಅಂತ ಹೇಳ್ತಿದ್ದೆ ಬಂದರೆ ಕೆಲಸ ಮುಗಿಸ್ತಾ ಮಡಿಕೇಡ ಒಳಗೆ ನೋಡಬೇಕು ನೀವು. ದೊಡ್ಡ ಫೋರ್ಟ್ ಇದೆ ಒಳಗಡೆ, ಮಡಿಕೇಟದ ಒಳಗಡೆಗೆ. ಮತ್ತೆ ಹೇಳಿದೆ ಅದು ರಾಜಧಾನಿ ರಾಷ್ಟ್ರಕೂಟರು, ಆದ್ದರಿಂದ ಭಾರಿ ದೊಡ್ಡ ಫೋರ್ಟ್, ಕಿಲೋಮೀಟರ್ ಗಟ್ಟಲೆ ಇದೆ ಒಳಗಡೆ ಹೋದರೆ ನಿಮಗೆ. ಅದು ಮೇನ್ ಎಂಟ್ರೆನ್ಸ್ ಬೇರೆ, ಮತ್ತೆ ಒಳಗಿನ ಗೋಡೆ, ಮತ್ತೆ ಒಳಗಿನ ಗೋಡೆ ಬೇರೆ. ವಿಶಾಲವಾದ ಜಾಗ ಇದೆ ಒಳಗಡೆ. ಇಲ್ಲ ದನ ಕರು ಓಡಾಡತ್ತೆ, ಇನ್ನೇನು ಇರೋದಿಲ್ಲ ನೋಡಿ. ಒಂದೊಂದು ಕಡೆ ಭಾಗಗಳು ಯಾವುದೋ ಕೋಟೆ ಭಾಗಲು ಎಂಟರ್ ಆಗೋದು. ಆ ಊರಲ್ಲೇನೆ ದೇಶರ ತಂದಾನಂದ ಸ್ವಲ್ಪ ರೋಡ್ ಕ್ರಾಸ್ ಮಾಡಿ ಮುಂದೆ ಹೋಗಿಬಿಟ್ರೆ ವೆಂಕಟೇಶ್ವರ ಗುಡಿ ಇದೆ. ಪೂರ್ವಾಶ್ರ ಬದಲು ದೇತೀರ್ಥರು ಅಲ್ಲೆಲ್ಲ ಓಡಾಡಿದ್ರು, ಪೂಜೆ ಮಾಡಿದ್ರು ಅಂತ ವ್ಯವಸ್ಥೆ ಇರುತ್ತೆ. ಅದು ಹೋದಾಗ ಬಾಗಿಲಾಕಿತ್ತು, ಅದರೊಳಗಿದ್ದೇನೆ ಫೋಟೋ ತೆಗೆದು ಬಂದಿದೆ. ಫುಲ್ ಇದರಿಂದೇ ಫೋಟೋ ತೆಗೆದ್ರು ಕೂಡ ಕ್ಲಿಯರಾಗಿ ಬಂದಿದೆ. ಮುಂದೆ ನೋಡ್ತೀರಿ ಅಗೋ ಶ್ರೀನಿವಾಸ ದೇವರಲ್ಲಿರೋದು. ಶ್ರೀನಿವಾಸ ದೇವರ ಚಿತ್ರ ಭಾಳ ಪ್ರಾಚೀನ ಕಾಲ ಇದು. ಯಾರು ಮಡಿಕೊಂಡು ಹೋದವ್ರು ನೋಡೋದೇ ಇಲ್ಲ, ಅಲ್ಲಿ ಯಾರು ಬರೋದಿಲ್ಲ. ಅಚ್ಚರಿ ಯಾವಾಗಲೂ ಬೀಗ ಹಾಕಿರ್ತಾರೆ ಅವರು, ವರ್ಕೌಟ್ ಆಗೋದಿಲ್ಲ ಅದರಿಂದ ತೆಗೆದ್ರೆ ಯಾರು ಬರೋದೇ ಇಲ್ಲ. ನಾಲ್ಕು ಜನ ಹೋದರೆ ಒಂದು ವ್ಯವಸ್ಥೆ ಬರುತ್ತೆ ಪಾಪ. ಹಾಂ ನೋಡಿ, ನಾ ಹತ್ರದಲ್ಲಿ ನೋಡಿದರೆ ಹೇಗಿದೆ, ಒಳ್ಳೆ ಭಾಳ ಒಳ್ಳೆ ವಿಗ್ರಹ. ಅದರ ಮುಂದೆ ಇದು ಊರೊಳಗೆ ಗೋಪಾಲಕೃಷ್ಣ ದೇವರ ಗುಡಿ ಇದೆ. ಅವ್ರು ಇವರು ಕುಲದೇವರು ಅಂತ ಹೇಳ್ತಾರೆ. ಜೈತೀರ್ಥರ ಪೂರ್ವಾಶ್ರಮದಲ್ಲಿ ತಂದೆ ಗುರುದೇವರು, ಸಂತಾನ ಕೃಷ್ಣ ಗೋಪಾಲಕೃಷ್ಣ ದೇವರು ಅಂತ ಹೇಳ್ತಾರೆ. ಭಾಳ ಒಳ್ಳೆ ವಿಗ್ರಹ. ವ್ಯಾಸಮಹೋತ್ಸವದಲ್ಲಿ ಒಂದ್ಸರಿ ಹಾಕಿದೆ, ಅದು ಚಿತ್ರ ಹಾಕಿದೆ. ಭಾಳ ಒಳ್ಳೆ ಸಾರಿಗ್ರಾಮ ಚಲಿಯ ವಿಗ್ರಹ ಅದನ್ನು ನೋಡಿ. ಇದು ಅಷ್ಟೇ, ಅದರ ಎಂಟ್ರೆನ್ಸ್ ಇನ್ನೊಂದು ಕಡೆ ಇದೆ ಎಂಟ್ರೆನ್ಸ್. ಇದೆಲ್ಲ ಒಳಗೆ ಹೋಗ್ಬೇಕಾದ್ರೆ ಎಷ್ಟೊತ್ತು ಕಾದಿ ಅರ್ಚಕರು ಹುಡ್ಕೊಂಡ್ಬರ್ಬೇಕಾದ್ರೆ ಎಲ್ಲ ಹೋಗ್ಬಿಟ್ಟಿದ್ದೆ ಅರ್ಚಕ. ಹುಡ್ಕೋ ಭಾಳ ಪದೀತ ಆಗಿದೆ, ಕರೆಗೆ ಹುಡ್ಕೊಂಬಂದಿದ್ದ ಅದನ್ನು ಆಗಲ್ಲಿ ತೆಗೆದಿದ್ದು ಒಳಗೆ ನೋಡಿ. ಇದು ಇದು ಜೈತೀರ್ ಮಡಿಕೇಂಡದ ಮೂಲವೃಂದ ಅನ್ನೋ ಚಿತ್ರ ಇದು. ಇದು ಇದು ಗೋಪಾಲಕೃಷ್ಣ ದೇವರ ಚಿತ್ರ ಇದು. ಒಳ್ಳೆ ಅಪೂರ್ವವಾದ ಚಿತ್ರ, ಅಷ್ಟು ಸುಂದರವಾಗಿರ್ತಕ್ಕಂಥ ವಿಗ್ರಹ. ಅದು ಉತ್ಸವ ಮೂರ್ತಿ, ಅದೇ ಗೋಪಾಲಕೃಷ್ಣ ದೇವರ ಉತ್ಸವ ಮೂರ್ತಿ ಅಲ್ಲಿದೆ. ಇದು ಇನ್ನೊಂದು ಅದೇ ಚಿತ್ರ ಹೊರಗಡೆಯಿಂದ ಮತ್ತೊಂದು ಕಡೆಯಿಂದ ನೋಡಿರೋದು ಅಷ್ಟೇ. ಇದು ಅಲ್ಲೇ ಇರತಕ್ಕಂಥ ಒಂದು ಪ್ರಾಚೀನ ಕಾಲದ ಅದು ಮಾಸ್ಟಿಕಲ್ ಅಷ್ಟೇ. ಇದು ಹೊರಗಿಂದ ಗುಡಿಯ ಚಿತ್ರ, ಇದು ಇನ್ನೊಂದು ಚಿತ್ರ ಅದರದೇ. ಅಲ್ಲಿರ್ತಕ್ಕಂಥ ಪ್ರಾಣದೇವರು, ಅದೇ ಗುಡಿ ಒಳಗಿರ್ತಕ್ಕಂತಹ ಪ್ರಾಣದೇವರು ಅದರ ಇನ್ನೊಂದು ಚಿತ್ರ. ಅಲ್ಲಿರ್ತ ಶೇಷದೇವರು ಅದು ಹೊರಗಡೆ. ಇದು ಹೊರಗಡೆಯಿಂದ ಕಾಣತಕ್ಕಂಥ ಸೀನ್. ಇದು ಮಲಯಾದ್ರಿ ಮಾಧವ ಅಂತಿದೆ ಅದ್ರ ಗುಡಿ, ಮಲಯಾದ್ರಿ ಮಾಧವ ಅಂತೇಳಿ. ಇದು ಜೈತೀರ್ಥರ ಆ ಕಾಲದ ತುಂಬ ಪ್ರಾಚೀನವಾದ ಒಳ್ಳೆ ವಿಗ್ರಹ. ಅಂಥ ವಿಗ್ರಹ ಸಿಗೋದೇ ವೆರಿ ರೇರ್, ಮಾಧವ ವಿಗ್ರಹ ಇದೆ. ಮಲಯಾದ್ರಿ ಮಾಧವ ಈ ಸಲ ವ್ಯಾಸಮಧ್ವದ ಪ್ರಾರಂಭದಲ್ಲಿ ಇದನ್ನು ಹಾಕಿದ್ದು. ಜೈತೀರ್ಥರು ಸ್ವತಃ ಪೂಜೆ ಮಾಡಿದ ಮಾಧವ ವಿಗ್ರಹ ಅಂತ ಕರೀತಾರೆ. ಮಾಧವ ಅಂದರೆ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಹೇಳ್ತಾರೆ. ಆ ರೂಪ ಚತುರ್ವಿಂಶ ತೀರ್ಥಂಕರ ರೂಪ ಇದು. ಮಾಘ ಮಾಸಕ್ಕೆ ಮಾಧವ ರೂಪನೇ ನಿಯಾಮಕ. ಸೊ ಮಾಘ ಮಾಸಕ್ಕೆ ಚಿಂತನೆಗೆ ಬೇಕಾದ ರೂಪ ಇದು. ಇದು ಅಲ್ಲೇ ಕೇಶವದೇವರಿದ್ದಾರೆ. ಅಲ್ಲಿ ಮಾಧವಾದ್ರಿ ಲೆಫ್ಟ್ನೊಳಗೆ ಪ್ರಾಚೀನ ಕಾಲದ ಕೇಶವ ವಿಗ್ರಹ ಇದೆ. ಕೇಶವಾಯನಮ ಅಂತ ಹೇಳ್ತೇವಲ್ಲ ಆ ವಿಗ್ರಹ ಇಲ್ಲಿರೋ. ಅದರ ಇನ್ನೊಂದು ಮುಖ ಇದೆ ಫೋಟೋ, ಬೇರೆ ಫೋಟೋ ಅಷ್ಟವರೆಗೂ ಸೇಮ್ ಕೇಶವನೇ ಇದು ಕೂಡ. ಮುಂದೆ ಬಂದರೆ ಅಲ್ಲೇ ರುದ್ರದೇವರ ದೇವಸ್ಥಾನ ಇದೆ. ಅದು ಅದೇ ಒಂದು ಮೂಲೆಯಲ್ಲಿ ರುದ್ರದೇವರಿದ್ದಾರೆ, ಅದರ ಚಿತ್ರ. ಇದು ಹೊರಗಡೆಯಿಂದ ನೋಡಿದರೆ ಮಲಯಾದ್ರಿ ಮಾಧವ. ಇದು ಕೋಟೆಯ ದೃಶ್ಯ, ಮಡಿಕೇಟಂತೆ ಕೋಟೆಯ ದೃಶ್ಯ. ಇದು ಬರೆಯೋಕ ಎಷ್ಟು ಎತ್ತರ ಇದೆ, ಕೆಳಗೆ ಎತ್ಕೊಂಡು ಇಷ್ಟು ಚಿಕ್ಕವರು ಕಾಣ್ತೇನೋ ಅಷ್ಟು ಎತ್ತರ ಇದೆ. ಬೇರೆ ಬೇರೆ ಭಾಗ ಇದು ಕೋಟೆ ಒಳಗೆ ಹೋದರೆ ಅನೇಕ ಭಾಗಗಳು ದಾಟಿ ಹೋಗ್ಬೇಕು. ಈಗ ಹೋಗ್ತಾ ಹೋಗ್ತಾ ಹೋದರೆ ಬರುತ್ತೆ ಪ್ರೊಟೆಕ್ಟ್. ಅದಕ್ಕೆ ಪ್ರೊಟೆಕ್ಷನ್ ಇಲ್ಲ, ಪ್ರೊಟೆಕ್ಷನ್ ಅಂತ ಹಾಕಿದ್ದಾರೆ ಪಾಪ. ಒಳಗಿದ್ದೆ ಅಷ್ಟೇ ಅಷ್ಟೇ ಕೆಲಸ, ಏನೇ ಇಲ್ಲ. ಮುಂದೆ ಒಳಗೆ ಹೋಗೋ ಜಾಗ, ಒಳಗೆ ಹೋದರೆ ವಿಶಾಲವಾದ ಜಾಗ ಕಾಣ್ತದೆ. ಈಗ ಹೋಗ್ತಾ ಇರಬೇಕು, ಸ್ವಲ್ಪ ಹೋದರೆ ಸಿಗುತ್ತೆ ಅಲ್ಲಿ. ಹಾಗೆ ಹೋಗಬೇಕು, ಇಂಥ ದಾರಿ ದಾಟಬೇಕು ಒಳಗಡೆ ಹೋಗ್ತಾ. ಅಷ್ಟೆಲ್ಲ ನೋಡಿದರೆ ಆಗಿನ ಕಾಲ ಚಿತ್ರ ಇನ್ನು ಸಿಗುತ್ತೆ. ಇದಷ್ಟು ದೊಡ್ಡ ಕೋಟೆ ಬುರುಜವಲ್ಲ, ಕಾವಲುಗಾರರು ಮೇಲೆ ನಿಂತಿರ್ತಾರೆ. ಅದರಿಂದ ಚಿತ್ರವನ್ನು ವಾಚ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಈಗ ಮುಂದೆ ಹೋದರೆ ಅಶೋಕ ತೀರ್ಥರ ಮಂಟಪ, ಅಶೋಕ ತೀರ್ಥ ವೃಂದಾವನ ಮಗರ ಅಲ್ಲಿತ್ತಂತೆ. ಊರೊಳಗೆ ಮಳಕೇಡದ ಕೋಟೆಯೊಳಗೆ ಇತ್ತಂತೆ. ತುಂಬ ದಿವಸ ಆದ ಜೈತೀರ್ಥ ವೃಂದಾವನ ಆದಮೇಲೆ ಸ್ವಪ್ನದಲ್ಲಿ ಅಶೋಕ ತೀರ್ಥ ಹೇಳಿದ್ರಂತೆ, ನಮ್ಮ ಶಿಷ್ಯರಿದ್ದಲ್ಲಿ ನಾವು ಇರ್ತೇವೆ ಅಲ್ಲಿ ಶಿಫ್ಟ್ ಮಾಡಿ ಅಂತ ಸೂಚನೆ ಆಯಿತಂತೆ. ಆಗ ಅವೃಂದಾವನಕ್ಕೂ ಶಿಫ್ಟ್ ಮಾಡ್ತಾ. ಸೊ ಜೈತೀರ್ಥ ವೃಂದಾವನ ಅಲ್ಲೇ ಇರೋದು ಮೊದಲಿಂದ. ಅಶೋಕ ತೀರ್ಥರು ಅಲ್ಲಿ ಶಿಫ್ಟ್ ಆಗಿ ಬಂತು ಊರೊಳಗೆ. ಇದು ಅಶೋಕ ತೀರ್ಥರ ಮಂಟಪ ಇದೆ. ಇದೆಲ್ಲ ಬೇರೆ ಬೇರೆ ಕಡೆ ಮಂಟಪ. ಇದು ಮಂಟಪ ಅಲ್ಲ, ಇದು ಬೇರೆ ಜಾಗ. ಇದು ಮಂಟಪ ಅಂತ ಅದಕ್ಕೆ ಜಾಗ ಕೂಡ ಕಾಣುತ್ತೀನಿ. ಅಲ್ಲಿ ವೃಂದಾವನದ ಅವಶೇಷ ಎತ್ಕೊಂಡು ಹೋಗ್ತಾರಲ್ಲ ಬಾಡಿದು, ತಗ್ಗು ತೋಡಿದಾರೆ ಅಲ್ಲಿ. ಇವತ್ತಿಗೂ ನೋಡ್ಬೋದು ಅದನ್ನೆಲ್ಲ ಕೂಡ, ಭಾಳ ಪ್ರಾಚೀನ. ಇದು ಮುಂದೆ ಹೋದರೆ ಇಲ್ಲಿ ಕೊತ್ತಲ ಪ್ರಾಣದೇವರು ಅಂತಿದ್ದಾರೆ ಕೋಟೆಯೊಳಗೆ. ಆ ಪುರಾತನ ಕಾಲದ ಪ್ರಾಣದೇವರು ಗುಡಿ. ಸಾಮಾನ್ಯವಾಗಿ ಹಿಂದಿನ ಕೋಟೆಗಳೆಲ್ಲ ಪ್ರಾಣದೇವರನ್ನ ರಕ್ಷಣೆ ಅಂತ ಹೇಳಿಬಿಟ್ಟು ಕೋಟೆಯಲ್ಲಿ ಮಾಡ್ತಾ ಇದ್ದರು. ಇಲ್ಲೂ ಕೋಟೆ ಆಂಜನೇಯ ಅಂತ ಬೆಂಗಳೂರಿನಲ್ಲಿ ಇದೆಯಲ್ಲ, ಕೋಟೆ ಆಂಜನೇಯ ಅಂತ ಕರೀತಾರಲ್ಲ, ಆಂಜನೇಯನೇ ರಕ್ಷಕ, ಹನುಮಂತನೇ ಕವಚ ಅಂತ ಭಾವನೆ. ಅದಕ್ಕೆಲ್ಲ ಆಂಜನೇಯ ದೇವರಿಂದ ಇದೆ ಕೊತ್ತಲ ಪ್ರಾಣದೇವರು ಅಂದರೆ ಇವರೇ. ಅದರ ಇನ್ನೊಂದು ಚಿತ್ರ ಇದು. ಇದು ಅಲ್ಲಿರೋ ಶೇಷದೇವರು, ಇದು ಪ್ರಾಣದೇವರ ಚಿತ್ರನೇ. ಇದು ಬೇರೆ ಕಡೆಯಿಂದ ನೋಡೋದು. ಅದು ಅಶೋಕ ತೀರ್ಥರ ಮಂಟಪ ಇನ್ನೊಂದು ವ್ಯೂ. ಇದು ಇದು ಮತ್ತು ಶ್ರೀನಿವಾಸ ದೇವರದ ಇನ್ನೊಂದು ವಿಗ್ರಹ. ಮತ್ತು ರುದ್ರದೇವರಿದೆ ಮಣಿಕೇಡದಲ್ಲಿರೋದು. ಇದು ಮುಗಿತಾನೆ ಮಡಕೆಡ ಚಿತ್ರ ಅಷ್ಟ. ಈಗ ಎರಗೋಳಕ್ಕೆ ಹೋದರೆ ಇದು ಕೆರೆ ಜೈತೀರ್ಥರು ನಿಲ್ಲಿಸಿದಂತಹ ದೊಡ್ಡ ಕೆರೆ, ಬಹಳ ದೊಡ್ಡ ಕೆರೆ, ಎರಡು ಕಡೆಯಿಂದ ಔಟ್ಲೆಟ್ ಇದೆ ಅಂತ ಹೇಳಿದ್ನಲ್ಲ ಅದು. ಅದ ಇನ್ನೊಂದು ಮುಖ, ಇದು ಅದಿರೋದು ಊರು, ಇದಿರೋದು ಈ ಕಡೆ ಇರೋದು ಬಟ, ಅಲ್ಲಿರೋದು ಬಟ. ಇದು ಪೂರ್ತಿ ಕೆರೆ ದಾಟಿ ಹೋದ ಊರು ಸಿಗುತ್ತೆ. ಇದೆಲ್ಲ ಎರಗೋಳ ಗುಹೆ ಇರತಕ್ಕಂಥ ಜಾಗದ ದೊಡ್ಡ ಬೆಟ್ಟ, ಬೆಟ್ಟದ ಒಂದು ಕಡೆ ಗುಹೆ ಇದೆ. ಇದು ಅಷ್ಟೇ, ಮೇಲೊಂದು ಬಂಡೆ ಇದೆ ನೋಡಿ, ಅದೇ ಲೆಫ್ಟ್ ಅಲ್ಲಿ ಒಂದು ಎತ್ತರ ಒಂದು ಕೊಕ್ಕು ಕಂಡ ಕಾಣುತ್ತಲ್ಲ, ಅದು ಭಾರಿ ಭಾಳ ಎತ್ತರದಲ್ಲ ಬಂಡೆ. ಜೈತೀರ್ಥರು ದಿವಸಕ್ಕೊಮ್ಮೆ ಬಂದು ಒಂದು 5 ನಿಮಿಷ ಅಲ್ಲಿ ಇರ್ತಿದ್ರಂತಷ್ಟೇ, ಜನ ದರ್ಶನ ಕೊಡಬೇಕು ಜನ ಕೇಳಿದಾಗ ಒಂದು 5 ನಿಮಿಷ ಬಂದು ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಹೋಗಿಬಿಡ್ತಾ ಇದ್ರಂತಷ್ಟೇ. ಒಬ್ಬ ಹತ್ರ ಯಾರಿಗೂ ಅವಕಾಶ ಇಲ್ಲ, ದೂರದಿಂದ ನೋಡ್ಬೇಕಷ್ಟೆ. ಅದು ನಿಂತ್ಕೊಂಡು ಊರೊಳಗೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ಬಂಡೆ, ಅಲ್ಲಿಂದ ದರ್ಶನ ಕೊಡ್ತಿದ್ರು ಅಷ್ಟೇ. ದೇವತೆಗಳು ಮನುಷ್ಯ ಜೊತೆ ಮಿಕ್ಸ್ ಆಗೋದೇ ಕಡಿಮೆ, ಮತ್ತೆ ಅವ್ರಿಗೆ ಹುಚ್ಚ ಬಟ್ಟೆ ಕೆಲಸ ಇದ್ದವರು, ಇವ್ರು ಹುಚ್ಚ ಜನಗಳು ಬೇರೆ, ಅದೇ ಕೊಡ್ತಾರೆ, ಸಾಧ್ಯನೇ ಇಲ್ಲ. ಅದು ವಿಷಯದ ಹುಚ್ಚಿವರಿಗೆ ಅವರಿಗೆ ಅಷ್ಟ ಆನಂದ, ಅದಕ್ಕೆ ದೂರದಿಂದ ದರ್ಶನ ಆಗ್ತೈತಿ. ನಾವು ಗ್ರಂಥ ನೋಡ್ತೇವಲ್ಲ, ದೂರದಿಂದ ಕೈ ಮುಗಿದು ಬಿಡ್ತೇವಲ್ಲ, ಅಷ್ಟೇ ಹೊರತು ಮತ್ತೇನಿಲ್ಲ. ಇವಾಗ ನೋಡಿ, ಎಲ್ಲ ಕಡೆಯಿಂದ ಕಾಣಿಸುತ್ತೆ, ಯಾವ ಕಡೆಯಿಂದ ನೋಡಿದ್ರೆ ಬಂಡೆ ಕಾಣಿಸುತ್ತೆ ಹತ್ರದಲ್ಲಿ, ಅದು ಮತ್ತೆ ಅದೇ ಕಾಣಿಸುತ್ತೆ. ಅದೇ ಹತ್ರದ ಬಂಡೆ, ಅದು ಹತ್ಕೊಂಡು ಹೋಗೋದೇ ಭಾರಿ ಕಷ್ಟ, ಹತ್ಕೊಂಡು ಹೋಗಿ ನಿಂತ್ಕೊಂಡು ಹೊರಟುಬಿಡೋದು ಹಾಗೆ ಕಾಣಿಸ್ಕೊಡು. ಕೊಕ್ಕು ಕಂಡ ಕಾಣುತ್ತೆ ಈ ಕಡೆಯಿಂದ ನೋಡಿದ್ರು ಕೂಡ, ಮಧ್ಯದ ಎತ್ತರ ಕಾಣೋದೇನೆ ಮತ್ತೆ. ಇದು ಅಷ್ಟೆ, ಇದೊಂದು ಕಡೆ ಇಲ್ಲ, ಅಲ್ಲಿ ಬರೆದಿದ್ದಾರೆ ಜೈತೀರ್ಥ ಕೊಡ್ತಿದ್ದ ಬಂಡೆ ಅಂತ ಬೋರ್ಡ್ ಇದೆ. ಇದು ಗುಹೆ ಬರದ ವೇಗವಾದ ಗುಹೆಯೊಳಗಿರ್ತಕ್ಕಂಥ ಶಿಕಾರಾಯರ ಚಿತ್ರ, ಅಲ್ಲೇ ಗ್ರಂಥ ಬರೀತಿದ್ರು ಪ್ರತಿ. ಇಲ್ಲಿ ಆಮೇಲೆ ಅದು ಮಾಡಿಟ್ಟಿರುವಂತೆ, ಆ ಶೇಷಾಕಾರದಲ್ಲಿ ಇಟ್ಟಿದ್ದಾರೆ. ಅದವರು ಮುಖ್ಯವಾಗಿ ಗ್ರಂಥ ಬರೆದಿದ್ದ ಜಾಗ. ಅದು ಇನ್ನೊಂದು ವ್ಯೂ ಇದು, ಇದು ಗುಹೆಯೊಳಗೆ ಎಂಟ್ರೆನ್ಸ್ ಇದೆ. ಈಗಿಂದ ಗುಹೆಯೊಳಗೆ ಹೋಗಬೇಕು, ಇಲ್ಲಿಂದ ಹೋದ್ಮೇಲೆ ದೊಡ್ಡ ಗುಹೆ ಅದು. ಈಗೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಸ್ವಲ್ಪ ಉಳ್ಕೊಂಡ್ರೆ ಜಾಸ್ತಿ ಇಲ್ಲ. ಇದಿಷ್ಟು ಕೂಡ ಬೇರೆ ಬೇರೆ ವ್ಯೂ, ಗುಹೆ ಒಳಗಿನ ವ್ಯೂ, ಬಂಡೆಗಳು ಹೇಗಿದೆ, ಬೀಡಾಗಿದೆ ಬಂಡೆಗಳೆಲ್ಲ. ಆಗ ಇಲ್ಲಿಂದ ನೋಡಿದ್ರೆ ಎಂಟ್ರೆನ್ಸ್ ಇದು, ಮೊದಲಿದ್ದೆಲ್ಲ ಗೇಟ್ ಇದ್ದೀರಿ, ಈಗ ಹಾಕಿದ್ದಾರೆ ಹೊರಗೆ ಹೋಗ್ತದೆ. ಇದೆಲ್ಲ ಓಡಾಡ್ತಿದ್ರು ಎಲ್ಲರೂ ಕೂಡ, ಎಷ್ಟು ಜನ ಕಾಲ್ಡ್ರೆಲ್ಲ ಓಡಾಡಿ ಸೇರ್ಕೊಂಡ್ಬಿಡ್ತೀರ ಅಂತ ಹೋಗಿಬಿಟ್ಟೆ. ಅದು ಎಷ್ಟು ಅವ್ಯವಸ್ಥೆ ಇತ್ತು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಸಾಕ್ಷಿ ಪ್ರಾಣದೇವರು ಅಂತ ಹೇಳಿ, ಮುಖ್ಯ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿ ಜೈತೀರ್ಥ ನಿತ್ಯ ಅವ್ರ ಮುಂದೆ ಒಪ್ಪಿಸ್ತಾ ಇದ್ರಂತೆ. ಗ್ರಂಥ ಬರೆದಾದ್ಮೇಲೆ ಅವ್ರ ಮುಂದೆ ಇಡ್ತಿದ್ರಂತೆ ಆ ಪ್ರಾಣದೇವರು, ಅದ್ರ ಗುಡಿ. ಇದು ಅಷ್ಟೆ, ಇನ್ನೊಂದು ವ್ಯೂ ಅದು. ಇದು ಮತ್ತೆ ಆ ಬಂಡೆ ಇನ್ನೊಂದು ಕಡೆಯಿಂದ ಕಾಣೋ ರೀತಿ ಬಂಡೆ ಇದೆ, ಎತ್ತರ ಇದೆ. ಇದು ಅಲ್ಲಿ ಕಟ್ಟಿರೋ ಮಠ, ಹಿಂದಿದ್ದಿಲ್ಲ, ಇತ್ತೀಚೆಗೆ ಮಠ ಆಗಿರೋದು. ಇದು ವೃಂದಾವನ, ವಿದ್ಯಾನಿಕೇತರ ವೃಂದಾವನ, ಎರಡು ಮೂಲ ವೃಂದಾವನ ಇದೆ ಅಲ್ಲಿ. ಅಂದರೆ ಗುಹೆಯಿಂದ ಸ್ವಲ್ಪ ದೂರ ಬಂದರೆ ಕೆರೆ ಇದೆ, ಕೆರೆ ದಂಡಿಯೊಳಗೆ ಎರಡಿದೆ. ಇದು ವಿದ್ಯಾರಿಗಳ ವೃಂದಾವನ, ಇದು ರಾಮಚಂದ್ರ ತೀರ್ಥ ವೃಂದಾವನ. ರಾಮಚಂದ್ರ ತೀರ್ಥ ಕಾಲಕ್ಕೆ ಮುಂದೆ ಎರಡು ವಿಭಾಗ ಆಗಿತ್ತು. ಉತ್ತರಾದಿ ಮಠ, ರಾಘವೇಂದ್ರ ಮಠ ಅನ್ನೋ ಹೆಸರು ಬರಲಕ್ಕೆ ಕಾರಣ ಆಗಿತ್ತು ಅಲ್ಲಿಂದ. ಇದು ರಾಮಚಂದ್ರ ತೀರ್ಥರು, ವಿದ್ಯಾರಿಗಳು, ವಿಭುದೇಂದ್ರರು ಅಲ್ಲಿರುತ್ತೆ. ವೃಂದಾವನ ದೇವರಿಗಿರ್ತಕ್ಕಂಥ ಪ್ರಾಣದೇವರು. ಇದು ಕೆರೆ ಇನ್ನೊಂದು ರೀತಿ, ಇದು ಅಷ್ಟೇ. ಕೆರೆಯ ಸ್ನಾನಕ್ಕೆ ಹೋಗಲಿಕ್ಕೆ ಬೇರೆಂದು ಹಿಡ್ಕೊಂಡು ಬಂದರೆ ಕೆಳಗಡೆ ಕೆರೆಗೆ ಹೋಗಲಿಕ್ಕೆ ಅಪ್ರೋಚ್. ಇದು ವೃಂದಾವನ ಕೂಡ ಆ ಕಡೆ ಪ್ರಾಣದೇವರು. ಇದು ಅಷ್ಟೇ, ಗಂಗಾ ಪ್ರತ್ಯಕ್ಷವಾದ ಜಾಗ ಅಂತ ಕರೀತಾರೆ ಜೈತೀರ್ಥರಿಗೆ. ಗಂಗಾ ಪ್ರತ್ಯಕ್ಷವಾದ ಜಾಗ ಅಂತ ಎರಗೋಳದಲ್ಲಿ ಹೆಸರು. ಇದು ವಿದ್ಯಾಲಯಗಳ ವೃಂದಾವನ, ಇದು ಪ್ಲೇಸ್ ಆಫ್ ಐಡ್. ಇಲ್ಲೇನಾಗಿದೆ, ರಾಮಚಂದ್ರ ತೀರ್ಥರು ಏನು ಮಾಡಿದರು, ವಿಭುದೇಂದ್ರರಿಗೆ ಆಶ್ರಮ ಕೊಟ್ಟಿದ್ರು. ಅವರು ಸಂಚಾರ ಮಾಡ್ತಾ ದೂರ ಇಟ್ಟುಬಿಟ್ರು. ಇವರು ಅಂತ್ಯಕಾಲಕ್ಕೆ ಅವ್ರು ಬರಲಿಕ್ಕೆ ಆಗಲಿಲ್ಲ, ತುಂಬ ದೂರ ಇದ್ರು. ಆಗ ನಿತ್ಯ ಪೂಜೆಗೆ ರಾಮದೇವ ಪೂಜೆ ಉಳಿದವ್ರು ಮಾಡಾಗಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಇಲ್ಲೊಂದು ಕಡೆ ಭೂಗತ ಮಾಡಿಟ್ಟುಬಿಟ್ಟು ದೂರದಿಂದ ದೇವರಿಂದನ ಮಂಗಳಾರತಿ ಮಾಡ್ಕೊಂಡು ಹೋದ್ರು ಅಷ್ಟೇ. ಬಂದಮೇಲೆ ಒಪ್ಪಿಸ್ಬೇಕು ಅಂತ ಹೇಳಿದರು, 6 ತಿಂಗಳು ಒಳಗೆ ಬಂದರೆ ಒಪ್ಪಿಸ್ಬೇಕು ಅಂತ ಹೇಳಿದರು. 6 ತಿಂಗಳು ಆದಮೇಲೆ ಆದರೆ ಬೇರೆ ವ್ಯವಸ್ಥೆ ಅಂತಾಗಿತ್ತು. 6 ತಿಂಗಳಲ್ಲೂ ಬರಲಿಲ್ಲ ಅಂತ ಒಂದು ಪ್ರಸಿದ್ಧಿ. ಅದು ಒಳಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗುದು. ಎಷ್ಟು ಟೈಟಾಗಿ ಇಟ್ಟಿದ್ದಾರೆ ಅಂದರೆ ಒಳ್ಳೆ ನಿಧಿ ಕೂಡ ಇಟ್ಟಿದ್ದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಬಕ್ಕಂಡು ಎತ್ತು ನಿಂತ್ಕೊಂಡು ಹೋಗೋಕ್ಕಾಗೋದಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಚವಳಿಕೊಂಡು ಹೋಗುದು. ಅಷ್ಟು ಭದ್ರ ಮಾಡಿಟ್ಟಿದ್ದಾರೆ ರಾಮದೇವರ ಪೆಟ್ಟಿಗೆ. ಒಳ್ಳೆ ಜಾಗ ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಭದ್ರವಾದ ಜಾಗ. ಇದು ಜಾಗ ಇಟ್ಟ ಜಾಗ ಅಂತ ಹೇಳಿ, ರಾಮದೇವ ಪೆಟ್ಟಿಗೆ ಇಟ್ಟ ಜಾಗ ಇದೆ. ದೂರದಿಂದ ಮಂಗಳಾರತಿ ಮಾಡೋಕ್ಕೆ ಬರುತ್ತೆ ಅಷ್ಟೇ. ಹಾಂ, ಅಷ್ಟಾದರೆ ಮುಗಿತು. ಇಷ್ಟೆಲ್ಲ ಎರಗೋಡದಲ್ಲಿರೋ ಚಿತ್ರಗಳು, ಇದೇನೂ ಅಲ್ಲ, ಗೊತ್ತಾಯ್ತಾ? ಅಲ್ಲಿ ಜೈತೀರ್ಥರು ಹುಟ್ಟಿದ ಜಾಗದಿಂದ ಹೇಳಿ 3 ಜಾಗ ನೋಡಿದಾಗ ಆಯ್ತು. ನಾವು ಸಂಧ್ಯಾವಳಿ ಚಿತ್ರ ತೆಗಲಿಕ್ಕೆ ಸಾಧ್ಯ ಆಗಲಿಲ್ಲ, ಎಲ್ಲ ಗದ್ದೆಗಳ ಮಧ್ಯೆ ಇದೆ, ತೊಗೊಳಕ್ಕಾಗಲಿಲ್ಲ. 3 ಚಿತ್ರಗಳ ಇಷ್ಟೆಲ್ಲ ಚಿತ್ರಗಳು ನಮ್ಮ ವ್ಯಾಸಮಂತು ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಹಾಕೊಂಡು 5-6 ತಿಂಗಳು ಬರುತ್ತೆ ಎಲ್ಲ ಚಿತ್ರಗಳು ಕೂಡ. ಬೇಕಾದರೂ ಇದನ್ನು ನಾವು ಇಸ್ಕೊಂಡು ಹಾಕೋಗ್ಬೇಕು, ಕರೆಯಲು ತೊಂದರೆ ಇಲ್ಲ. ಇದು ಜೈತೀರ್ಥರ, ಆ ಸ್ಥಳದ ಓಡಾಡಿ ಜಾಗದ ಮಹತ್ವ ಅರ್ಥ ಮಾಡ್ಕೊಳ್ಳೋದು ಭಾಳ ಉಪಯೋಗ ಆಗುತ್ತೆ. ಈ ಚಿತ್ರಗಳ ಸಂಗ್ರಹ ಕೂಡ ನಾವು ಸರಿಯಾಗಿ ಮಾಡಿಕೊಂಡಿಲ್ಲ ಅನ್ನೋದು ಭಾಳ ದುರ್ದೈವ ಅಂತೇನೆ. ಅದೆಲ್ಲ ಮಾಡ್ಕೋಬೇಕು. ಆಗ ಜೈತೀರ್ಥರ ಬಗ್ಗೆ ಅವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ಒಳ್ಳೆ ಉಪಾಯ ಆಗುತ್ತೆ. ಆ ರೀತಿ ಎಲ್ಲರ ಬಗ್ಗೆಯೂ ಹಾಗೆ ಮಾಡಬೇಕು. ನಾವು ನಮ್ಮ ಎಷ್ಟೆಷ್ಟು ಜ್ಞಾನಿಗಳಿದ್ದಾರೆ, ಓಡಾಡಿದ್ದು ಇನ್ನೂ ಸಿಗುತ್ತೆ ನಿಮಗೆ, ಮುಂದೆ ಹೋಗ್ತಾ ಹೋಗ್ತಾ ಗುರ್ತಿಲ್ಲದೆ ಆಗಿಬಿಡ್ಬೋದು. ಹಾಗಾಗದೇ ಇರಬೇಕಾದ್ರೆ ಮುಂದಿನವರಿಗೆ ಅವ್ರಿಗೆ ಮಹಿಮೆಯ ಸ್ವಲ್ಪ ಆರ ತಿಳಿಸಿದ್ರು ಕೊಟ್ಟಿದ್ದೀವಲ್ಲ ಮಂಗಳ ವೇಳೆ ಸ್ಥಿತಿ ನೋಡಿಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಂತ ಮಹಾನುಭಾವರು ಹುಟ್ಟಿದ ಜಾಗ ಇವತ್ತು ಹೇಗಿದೆ ಅಂದರೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೋಪ್ಲೆಸ್ ಆಗಿ ಇಟ್ಕೊಂಡಿರೋ ಜಾಗ. ನಮಗೆ ಅದರ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಅಲ್ಲಿ ಜನಗಳಿಗಂತೂ ಏನೂ ಗೊತ್ತಿರೋದಿಲ್ಲ. ಅಲ್ಲಿ ಜನಗಳಿಗೆ ಮುಂದೆ ಇರಬೇಕು ಇರಬೇಕು ಅಷ್ಟು ಆಗಿ ಇಟ್ಕೊಂಡಿರ್ತಾರೆ. ಹಾಗಾಗಬಾರ್ದು, ಒಂದು ಅವೇರ್ನೆಸ್ ಡೆವಲಪ್ ಆಗಲಿಕ್ಕೆ ಇವೆಲ್ಲ ಬೇಕಾಗತ್ತೆ ಅಂತ ಹೇಳ್ತಾ ಇನ್ನು ಏನಾದರೂ ಪ್ರಶ್ನೆಗಳು ಕೇಳೋದಿದ್ರೆ ಕೇಳಬೇಕು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.
ಸರ್ ಮುಂದೆ ಒಂದು ಪ್ರಶ್ನೆ ಇದೆ, ಅದು ನೀವು ಪ್ರವಚನದ
ಮುಂದಿನ ವರ್ಕ್ಶಾಪ್ ಡೇಟು ಡೇಟ್ ಹೇಳಿದೆಯಲ್ಲ, 29 ಆಗಸ್ಟ್ ಇದೇ ಜಾಗದಲ್ಲಿರುತ್ತೆ. ಅವತ್ತು ರಾಯರ ಆರಾಧನೆ, ಸ್ವಲ್ಪ ದಿವಸಕ್ಕೆ ರಾಯರ ಆರಾಧನೆ ಇರುತ್ತಾದ್ದರಿಂದ ರಾಯರ ಗ್ರಂಥಗಳ ಬಗ್ಗೆ, ವಿಶೇಷವಾಗಿ ಗೀತಾಭಿವೃತ್ತಿಯ ಬಗ್ಗೆ ಅವತ್ತಿರುತ್ತೆ. ರಾಜ್ಯಾಂತ ಶ್ಲೋಕನೂ ಹೇಗಿರುತ್ತಲ್ಲ ಅದ್ರ ಬಗ್ಗೆ ಕೆಲಸ ಹೇಳಿ ಸ್ವಲ್ಪ ವಿಷಯ ಹೇಳ್ಕೊಂಡು.